శివాయ సమదేవ్యా శివాయ శిరసా నమః.
ఉమేషాద్యా సురావోహం వీడే చేతోభిమానినః యూయం సర్వే ప్రకృత మనోమే మధ్వభావకం. శ్రీమధ్వః కల్పవృక్షస్తు జయార్యః కామసుఃస్పృతః చింతామణిస్తు వ్యాసార్యః మునిత్రయముదాహృతం. వాదిరాజగూరూన్ వందే రఘుత్తమగూరూన్ తథా రాఘవేంద్రాన్ తథా సర్వాన్ సద్గురూన్ ప్రణతోస్మ్యహం. శ్రీ గురుభ్యో నమః. హరి ఓం. ఆనందమజరం నిత్యం అజమక్షయమచ్యుతం అనంతశక్తిం సర్వజ్ఞం నమస్సే పురుషోత్తమం. బ్రహ్మదేవానాం ప్రథమ సంభవ వైష్ఠేళి ಮುಖ್ಯವಾಗಿ ದೇವಿದ್ದೆ ವೇದಿತವ್ಯೇ ಇತಿ ಹಸ್ಮ ಯದ್ ಬ್ರಹ್ಮವಿದೋ ವದಂತಿ. ವಿದ್ಯೆಗಳು ಎರಡು, ಪರ ಅಪರ ಅಂಥೇಳಿ. ಯಾವುದು ಋಗ್ವೇದ ದೇವಿ, ಅದರಲ್ಲಿ ಕೂಡ ಅರ್ಥ ಪರಾಯಯ ತದಕ್ಷರವಧಿ ಗಮ್ಯತೆ. ಯಾವುದು ಪರಮಾತ್ಮನ ತಿಳಿಸಿಕೊಡ್ತಕ್ಕಂಥ ವಿದ್ಯೆಯೋ ಅದೇ ಪರವಿದ್ಯೆ ಅಂತ ಹೇಳಿದರು. ಋಗ್ವೇದ ಯಜುರ್ವೇದ ಸಾಮವೇದಾದಿಗಳೇ ಪರವಿದ್ಯ, ಅದೇ ಅಪರವಿದ್ಯ ಅಂತ ಹೇಳಿ ಅದು ಹೇಗೆ ಬಂದನ್ನು ತಿಳಿಸ್ತಾರೆ. ಯಸ್ ಸರ್ವಜ್ಞ ಸರ್ವವಿತ್ ಯಸ್ ಜ್ಞಾನಮಯಂ ತಪಃ ತಸ್ಮಾದೇತತ್ ಬ್ರಹ್ಮ ನಾಮ ರೂಪಂ ಅನ್ನಂಚ ಜಾಯತೆ. ಇಲ್ಲಿ ಹಿಂದೆ ಕೃತಯುಗದಲ್ಲಿ ಶಾಸ್ತ್ರಗಳು ಹೇಗಿದ್ದು ಅಂದರೆ ಹೇಳ್ತಾರೆ, ಋಗ್ಭಿರ್ಹೋತ್ರೇಣ ಶಂಸಂತಿ ತಥೋದ್ಗಾತ್ರೈ ಸ್ತುವಂತಿಯೇ ವಿಷ್ಣುಮೇವ ತಥಾ ತಸ್ಮೈ ಯಜುರ್ಭಿರಭಿ ಜುಹ್ವತಿ ಸ್ತುತ್ವಾ ಆಥರ್ವಣೈಶ್ಚೈನಂ ಸೇತಿಹಾಸ ಪುರಾಣಕೈಹಿ ನ ವಿಷ್ಣು ಸದೃಶಂ ಕಿಂಚಿತ್ ಪರಮಂ ವಾಪಿ ಮನ್ವತೆ ಸರ್ವೋತ್ತಮಂ ತಂ ಜಾನಂತಹ ತೇಹಿ ಭಾಗವತೋತ್ತಮಃ. ಯಾವುದೇ ವಾಕ್ಯ ಕೊಟ್ಟರು ಕೂಡ ವಿಷ್ಣು ಪರ ಅಂತ ಅರ್ಥ ಮಾಡ್ಕೋತಾರಲ್ಲ ಅವರು ಭಾಗವತೋತ್ತಮರು ಅಂತ ಹೇಳಿ, ಯಾವುದೇ ಪದ ಬರಲಿ ಅದು ವಿಷ್ಣು ಪರವೇ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಇದು ಇನ್ನೊಂದು ಆಧಾರ, ಮಹಾಭಾರತದಲ್ಲಿ ಬರತಕ್ಕಂಥ ಶ್ಲೋಕ. ಏತದಂತೆ ಚ ಮಧ್ಯೆ ಚ ಬ್ರಹ್ಮೈವೋಕ್ತ ವಿಜಾನತಾ ಋಗಾದಿ ಪಂಚದಾ ಸಂಸ್ಥಂ ಶಬ್ದ ಬ್ರಹ್ಮ ಪ್ರಶಾಮ್ಯತಿ ಸರ್ವೇ ವೇದ ಯತ್ಪದ ಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯತಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಇಲ್ಲೂ ಸಹ ಕಾಟಕದಲ್ಲಿ ಬಂದ ಮಾತದು. ವೇದೇಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ವೇದ ವಿದೇವ ಚಾಹಂ ಭಗವದ್ಗೀತಾ ವಾಕ್ಯ. ಚತುರ್ದಶ ಮಹಾವಿದ್ಯಾಸ್ಥಾನಾನಿ ವೇದಿತವ್ಯಾನಿ ಭವಂತಿ ಇತಿ ಮೂಲಶ್ರುತಿ. ಒಟ್ಟು ವಿದ್ಯಾಸ್ಥಾನಗಳು ಸೋರ್ಸ್ ಆಫ್ ನಾಲೆಡ್ಜ್ ಅಂತ ಅರ್ಥ. ವಿದ್ಯಾಸ್ಥಾನಗಳು ಅಂದರೆ ಮೇನ್ ಸೋರ್ಸಸ್ ಆಫ್ ನಾಲೆಡ್ಜ್ ಎಷ್ಟು ಅಂದರೆ 14. ಚತುರ್ದಶ ಮಹಾವಿದ್ಯಾಸ್ಥಾನಾನಿ ವೇದಿತವ್ಯಾನಿ ಭವಂತಿ. ಚತುರ್ದಶ ಮಹಾವಿದ್ಯಾಸ್ಥಾನಗಳು ಯಾವುದು ಅಂದರೆ ಮಹಾಭಾರತದಲ್ಲಿ ಹೇಳ್ತಾರೆ, ಅಂಗಾನಿ ವೇದಾಹ, ವೇದಗಳು 4, ಆ ವೇದಾಂಗಗಳು 6, ಒಟ್ಟು 10 ಆಯಿತು. ಮೀಮಾಂಸಾ 11, ನ್ಯಾಯಶಾಸ್ತ್ರ ವಿಸ್ತಾರ 12, ಪುರಾಣಂ 13, ಧರ್ಮಶಾಸ್ತ್ರ 14. ಇಷ್ಟು ಕೂಡ ಧರ್ಮ ನಿರ್ಣಾಯಕವಾದಂಥ ಮೂಲಭೂತ ಆಧಾರಗಳು. ಇವೆಲ್ಲವೂ ಕೂಡ ಯಾರನ್ನು ಹೇಳೋದು? ವಿಷ್ಣುವನ್ನೇನೆ. ಪಂಚರಾತ್ರ ಮೃಗಾದ್ಯಾಶ್ಚ ಸರ್ವಮೇಕಂ ಪುರಾಭವತ್. ಕೃತಿಕದಲ್ಲಿ ವೇದ ಅಂದರೆ ಒಂದೇ, ವಿಷ್ಣು ಪರವಾದರೆ ಶಾಸ್ತ್ರವೇ, ಶಾಸ್ತ್ರನೇ ಅಲ್ಲ ಅನ್ನೋ ಸಾಮಾನ್ಯರಿಗೂ ಗೊತ್ತಿತ್ತದು, ಅಂಥ ಕಾಲ ಇತ್ತು. ಮೂಲವೇದ ಇತಿ ಶಾಖ್ಯಾ ಕಾಲೇ ಕೃತಯಿಗೆ ತಥಾ ತದಾ ನೈವ ಋಕ್ ಸಾಮಾದಿ ರಾಮಾನಿ ತದಾ ವೇದಶ್ಯ ಚಾಭವನ್. ಎಲ್ಲ ಮಹಾಜ್ಞಾನಿಗಳಾದ್ರಿಂದ ಎಲ್ಲ ವೇದರು ಓದರೇ ಇದ್ರಾಗ, ಋಗ್ವೇದ ಯಜುರ್ವೇದ ಸಾಮವೇದ ಎಲ್ಲ ಇದ್ದವು, ಆದರೆ ವಿಭಾಗ ಮಾಡ್ಕೊಂಡು ಓದ್ತಿದ್ದಾರೆ, ಅದೆಲ್ಲ ಓದ್ಬಿಡ್ತಿದ್ರು, ಅಂಥ ಒಂದು ಜ್ಞಾನ ಇತ್ತು. ಬ್ರಹ್ಮ ನೈವ ಚಂದ್ರಾದಿ ನಾಮಾನಿ ವಿಷ್ಣುವರನ್ಯತ್ರ ಕುತ್ರಚಿತ್. ಇಂದ್ರ ಅಂದರೆ ಅಗ್ನಿ ಅಂದರೆ ಏನೇ ಹೇಳಿ ವಿಷ್ಣು ಪರ ತಕ್ಷಣ ಅರ್ಥ ಆಗ್ತಿತ್ತು ಜನಗಳಿಗೆ. ಈ ವಿಷ್ಣು ಅಂದರೆ ಅರ್ಥ ಆಗೋದಿಲ್ಲ, ಅಷ್ಟು ಉಲ್ಟಪಲ್ಟ ಆಯಿತು. ಯಾವ ಹೆಸರು ಹೇಳಿದ್ರು ಕೂಡ ವಿಷ್ಣು ಪರ ಅನ್ನಷ್ಟು ಮಟ್ಟಿಗೆ ಅದು ಖಚಿತವಾಗಿ ತಿಳಿತಾ ಇತ್ತು. ಬ್ರಹ್ಮ ರುದ್ರೇಂದ್ರ ಪೂರ್ವೈಸ್ತು ನಾಮಭಿ ಪ್ರೋಚ್ಯತೆ ಹರಿಹಿ ದೇವತಾತ್ವೇನ ಚೇಜ್ಯ ಸಹ ಬ್ರಹ್ಮಾದ್ಯಾ ಮನುನಾಮಕಾಹ ವಕ್ತೃತ್ವೇನ ಪಿತೃತ್ವೇನ ಕಾರ್ಯತ್ವೇನ ಇವ ಚಾದರಾತ್. ಪರಮಾತ್ಮ ವಕ್ತೃ, ಪರಮಾತ್ಮ ಪಿತೃ, ಪರಮಾತ್ಮ ಕಾರ್ಯತ್ವ, ಎಲ್ಲವನ್ನೂ ಮಾಡುವವರು. ಇಜ್ಜಂತೆ ದೇವತಾ ಸರ್ವ ನಸು ದೇವತೆಯಾ ಕ್ವಚಿತ್. ದೇವತೆಗಳನ್ನು ವಕ್ತೃಗಳು ಅಂತನೋ ತಂದೆಗಳಂತನೋ ಮಾಡಿಸೋರು ಅಂತ ಆರಾಧನೆ ಮಾಡ್ತಿದ್ರೆ ಹೊರತು ದೇವ ಅಂದರೆ ನಾರಾಯಣನೇ. ಇಂಥ ಒಂದು ಪರಿಪೂರ್ಣವಾದ ಪ್ರಜ್ಞೆ ಇತ್ತು. ಅದು ಮುಂದೆ ಏನಾಯ್ತದು? ತಸ್ಮಾತ್ ಬ್ರಹ್ಮಾದಯಸ್ಸರ್ವೇ ಮನವೋ ಮಾನವಾಸ್ತಥ ಯಜಂತಿ ಸರ್ವೈ ಸರ್ವವೇದೈಸ್ತಂ ಜಾನಂತಿ ಚ ವಿನಿಶ್ಚಯಾತ್. ಅಶಕ್ತ ಪಂಚರಾತ್ರೇಣ ಋಗಾದ್ಯೈರ್ವಾಸ ತಮ್ಯಜೇತ್ ಋಗಾದ್ಯೈರೇವ ಸತ್ರೈತೈ ಭಿನ್ನೈ ಇಷ್ಟೋ ಜನೈರ್ಹರಿ ದ್ವಾಪರೀಯೈಹಿ ಜನೈರ್ ವಿಷ್ಣು ಪಂಚರಾತ್ರೈಸ್ತು ಕೇವಲೈಹಿ. ಬರ್ತಾ ಬರ್ತಾ ಏನಾಯ್ತು, ಶಕ್ತಿ ಕಡಿಮೆ ಆಗ್ತಾ ಬಂತ, ಆಗ ವಿಭಾಗ ಶುರುವಾಯಿತು. ಕೆಲವರು ಲಿಮಿಟ್ ಮಾಡ್ಕೊಳ್ತಾ ಬಂದರು, ಶಾರ್ಟ್ ಟೈಮಿಂದ ಸಿಲೆಬಸ್ ಕಟ್ ಮಾಡ್ತಾರಲ್ಲ ಆ ಥರ, ಯಾವುದೋ ಕಾರಣದಿಂದ ಟೈಮ್ ಪೂರ್ತಿ ಆಗದೆ ಹೋದಾಗ ಸಿಲೆಬಸ್ ಕಟ್ ಮಾಡಿದಾಗೆ, ಸಿಲೆಬಸ್ ಕಟ್ ಆಗಲಿಕ್ಕೆ ಏನು ಕಾರಣ ಆಯಿತು ಅಂತ ಕೇಳಿದ್ರೆ, ಮುಖ್ಯವಾಗಿ ಜನಗಳ ಅಶಕ್ತಿ ಕಾರಣಕ್ಕೆ ಶುರುವಾಯಿತು. ಓದೋದಕ್ಕೆ ಶಕ್ತಿ ಸಾಲದೆ ಹೋದಾಗ, ಅನುಷ್ಠಾನಕ್ಕೆ ಶಕ್ತಿ ಸಾಲದೆ ಹೋದಾಗ ಅವೆಲ್ಲವೂ ಕಡಿಮೆ ಆಗ್ತಾ ಬಂತು. ಕೊನೆಗೆ ರುಗಾದಿಗಳು ಭಿನ್ನ ಮಾಡೋದು, ಮುಂದೆ ದ್ವಾಪರಿಯರಿ ಜನ ಇಷ್ಟು ಪಂಚರಾತ್ರ ಇಷ್ಟು ಕೇವಲೈಹಿ, ಕೊನೆ ಪಂಚರಾತ್ರಕ್ಕೆ ಬಂತು. ಅಷ್ಟು ಶಾಸ್ತ್ರಗಳಲ್ಲಿ ಒಂದು ಕುಳ್ಕೊಡ್ತು. ಕಲವತ್ತು ನಾಮ ಮಾತ್ರೇನ ಪೂಜ್ಯತೆ ಭಗವಾನ್ ಹರಿ, ಕರೆಯುವುದು ಹೆಸರಷ್ಟೇನೆ. ಕೊನೆಗೆ ಏನೋ ಋಗ್ವೇದ ಹೇಳಿದ ವಾಡಿ ಪುಣ್ಯ, ಯಾವ ಅದೇ ಗೊತ್ತಿರಲಿಲ್ಲ ಇಷ್ಟೋದ್ರಲ್ಲಿ, ಯಾವ ವೇದ ಅಂತ ಕೇಳಿ ನೋಡ್ತಾ ಕೂತಿರ್ತಾರೆ ಆ ಕಡೆ ಕೇಳಿ, ಯಾವ ಗೋತ್ರ ಅಂದ್ರೆ ಅರ್ಥ ಆಗೋದು, ಯಾವ ವೇದ ಅಂದ್ರೆ ಗೊತ್ತಾಗೋದಿಲ್ಲ. ಅಷ್ಟು ಗೊತ್ತಿದ್ರೆ ಮಾ ಬ್ರಾಹ್ಮಣ, ಯಾವ ಬ್ರಾಹ್ಮಣ ಆಗಿದ್ರು ಅಂತ ಹೇಳೋಷ್ಟು ಕಾಲ ಬಂದಿತ್ತು. ವೇದ ಓದಿದ್ರೆ ಬ್ರಾಹ್ಮಣ ಅಲ್ಲ, ಯಾವ ವೇದ ಅಂತ ಗೊತ್ತಿದ್ರು ಬ್ರಾಹ್ಮಣ ಅನ್ನಷ್ಟು ಮಟ್ಟಿಗೆ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಏಕೋ ವೇದ ಕೃತೇಹಿ ಆಸೀತ್ ತ್ರೇತಾಯಾಂ ಸ ತ್ರಿತಾಭವತ್ ಸೈವ ಪಂಚಧಾ ಜಾತೋ ದ್ವಾಪರಂ ಪ್ರಾಪ್ಯ ವೈಯುಗಂ ಉತ್ಸನ್ನ ಸಕಲಿಂ ಪ್ರಾಪ್ಯ ವೇದ ಪ್ರಾಯೇಣ ಸರ್ವಶಃ. ಕಲಿಯುಗ ಬಂದಾಗ ವೇದ ಏನಾಯಿತು, ಆಲ್ಮೋಸ್ಟ್ ಗಾನ್, ಆ ಸ್ಥಿತಿ ಬಂದೋಯ್ತು. ಮೊದಲು ಎಲ್ಲ ವೇದ ಓದಿಬಿಟ್ಟು ಒಂದೇ ವೇದ ಅಂತ ಕರಿತಿದ್ರು, ಆಮೇಲೆ ಋಗಾದಿಗಳ ಭೇದ ಬಂತು, ಕೊನೆಗೆ ಐದಾಯಿತು, ಕೊನೆಗೆ ಇಲ್ಲದಾಯಿತು. ಮುಖ್ಯೋ ಧರ್ಮ ಕರ್ತವ್ಯಗೋ ವರ್ತಿತವ್ಯ ಕಲಾವಪಿ. ಆಗ ನಮಗೇನಿಸ್ತು, ಹೋಗ್ಲಿ ಬಿಡಿ ಕಲಿಯುಗದಲ್ಲಿ ಇಷ್ಟೇ ತಿಳ್ಕೊಳ್ಳೋಕೆ ಹೋಗ್ಬೇಡಿ, ಮತ್ತೆ ಯಾವಾಗಲೂ ಕೂಡ ಯಾವುದನ್ನು ಟ್ರೈ ಮಾಡಬೇಕು, ಯಾವಾಗಲೂ ಕೂಡ ಮುಖ್ಯ ಧರ್ಮಕ್ಕೆ ಟ್ರೈ ಮಾಡಬೇಕು, ಇಂಪಾರ್ಟೆಂಟ್ ಅದು. ಕಲಿಯುಗದಲ್ಲಿ ಧರ್ಮ ಹ್ರಾಸ ಆಗುತ್ತೆ ಅಂತ ಕೇಳಿದ್ರೆ ಅದು ಏನು ಹೇಳಿದ ಅರ್ಥ, ಅದಕ್ಕೆ ಯುಗಧರ್ಮ ಆಗಿದೆ ಅಂತ ಅರ್ಥ ಅನ್ನೋದು ನಾವಾಗಿರಬೇಕು ಅಂತ ಅರ್ಥ ಅಲ್ಲ, ರೋಡ್ ಸರಿ ಇಲ್ಲ ಅಂದ್ರೆ ತಪ್ಪ ಡ್ರೈವ್ ಮಾಡಬೇಕು ಅಂತ ಅರ್ಥ ಅಲ್ಲ, ಡ್ರೈವಿಂಗ್ ಮಾತ್ರ ಆಗಿರಬೇಕು, ಡ್ರೈವ್ ಸರಿಯಾಗಿ ರೋಡ್ ಆಗಿ ನಾವೇ ಆಗ ಮಾಡಿದ್ರೆ ಇನ್ನೂ ಡೇಂಜರ್ ಆಗುತ್ತೆ. ಅದು ಕಲಿಯುಗದಲ್ಲಿ ಇನ್ನೂ ಕೇರ್ಫುಲ್ ಆಗಿರ್ಬೇಕು, ರಾತ್ರಿ ಹೊತ್ತಿನಲ್ಲಿ ಹೇಗೆ ಹೆಚ್ಚು ಹುಷಾರಾಗಿರ್ಬೇಕು ಹಾಗೆ. ಜನ ಇದನ್ನು ಏನು ಮಾಡ್ಕೊಬಿಟ್ಟು ನೆಗೆಟಿವ್ ಆಗಿ ತೊಗೊಂಡ್ಬಿಟ್ಟು ತಪ್ಪು ಮಾಡೋದು ಕಲಿಯುಗ ಅಂತ ಹಾಕ್ಬಿಡೋದು. ಕಲಿಯುಗದ ಮೇಲೆ ಕಾಲ ಇರೋದು ಯಾರೇನು ಮಾಡ್ತಾರೆ ಬಿಡಿ ಅಂತ, ಇದು ಮಾಡೋರಿಗೂ ಉತ್ಸಾಹ ತೆಗೆದು ಬಿಡ್ತಾರೆ, ಅದಕ್ಕೆ ಆಚಾರ ಒತ್ತಿ ಹೇಳ್ತಾರೆ ಎಂದು ಹಾಗೆ ಬಿಡಬಾರದು. ಮುಖ್ಯೋ ಧರ್ಮ ಕರ್ತಯುಗೋ ವರ್ತಿತವ್ಯ ಕಲಾವಪಿ. ತ್ರೈತಾದು ಆಚಾರ್ಯರು ಕಲಿಯುಗದಲ್ಲಿ ಯಾವ ಯುಗದಲ್ಲಿ ಬಂದವರು ಆಚಾರ್ಯರು? ಜೈತೀರ್ಥರು ಯಾವ ಯುಗದಲ್ಲಿ ಬಂದವರು? ಎಲ್ಲ ಜ್ಞಾನಿಗಳೆಲ್ಲ ಈ ಯುಗದಲ್ಲಿ ಬಂದೇನೆ. ಯಾವ ಯುಗದಲ್ಲಿ ಮೀರಿಸಿದವರು? ಭೀಮಸೇನ ರಾಜ್ಯ ಆದರೆ ಕೃತಯುಗ ಮೀರಿ ಹೋಗಿತ್ತಂತ ಆ ರೀತಿ ಆಡಿ. ಇದು ಅರ್ಥ ಮಾಡಿಕೊಂಡು ನಾವು ಯಾವುದೇ ಕಡೆ ಎಕ್ಸ್ಕ್ಯೂಸ್ ಕೇಳೋದಕ್ಕೆ ಹೋಗಬಾರ್ದು. ಯಾಕೆ ಸಾಧನೆ ನಮ್ಮ ಸಾಧನೆ ಇದೆ, ಯಾವ ಕಾಲಕ್ಕೂ ಕೂಡ ನಮ್ಮ ಸಾಧನೆ ನಮಗೆ ಸೇರಿದ್ದಾದ್ರಿಂದಾಗೇನೆ ನಾವು ಯಾವ ಕಡಿಮೆ ಮಾಡಿ ಮುಂದೆ ರಿಸ್ಕ್ ತೊಗೊಳ್ಳೋದಕ್ಕೆ ಹೋಗಬಾರ್ದು, ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಕೃತೇ ಭಾಗವತಾ ಸರ್ವೇ ವೇದಾಶ್ಚ ಪುರುಷಾಸ್ತಥಾ ತ್ರೇತಾಯಾಮ್ ಭಿನ್ನ ವಿಷಯ ತತಸ್ತ್ರೈವಿಧ್ಯತಾಂ ಗತಾಹ. ಕೃತಯುಗದಲ್ಲಿ ಸಕಾಮಕರ್ಮ ಮಾಡೋದೇ ಗೊತ್ತಿದ್ದಿಲ್ಲ ಜನಗಳು, ಆ ರೀತಿ ಇದ್ಬಿಟ್ಟಿದ್ರು. ಕಲಿಯುಗ ದ್ವಾಪರ ತ್ರೇತಾಯುಗ ಬಂದಾಗ ತ್ರೈವಿಧ್ಯತಾಂ ಗತಾಹ. ತ್ರೈವಿಧ್ಯರು ಅಂದರೆ ಏನಾಡಿದರು ಅವರು? ಸ್ವರ್ಗಾದಿಗಳು ಬೇಕು ಅನ್ನೋ ಭ್ರಷ್ಟಿ ಶುರುವಾಯಿತು. ಮೋಕ್ಷದ ಆಚೆಗಿಂತ ಯಾವ ಶುರುವಾಯ್ತು? ಆಮೇಲೆ ಸ್ವರ್ಗಕ್ಕೆ ಬಂತು. ಭ್ರಷ್ಟಾಚಾರ ಶುರುವಾಯ್ತಾರೆ ಸ್ಲೋಲಿ ಹಾಕಿ, ಗೊತ್ತಾಯ್ತಿಲ್ಲ. ಮೊದಲು ಸಂಬಳ ತಗೊಂಡು ಕೆಲಸ ಮಾಡೋದು, ಸಂಬಳ ಇಲ್ಲದೆ ಮಾಡೋ ಕಾಲ ಇತ್ತು ಮೊದಲೆಲ್ಲ ಕೂಡ. ಆಮೇಲೆ ಏನಾಯ್ತು, ಸಂಬಳ ತಗೊಂಡು ಸರಿಯಾಗಿ ಕೆಲಸ ಮಾಡೋದು ಶುರುವಾಯಿತು. ಆಮೇಲೆ ಸಂಬಳ ತಗೊಂಡು ಕೆಲಸ ಕಡಿಮೆ ಮಾಡಿದರು, ಆಮೇಲೆ ಸಂಬಳದ ಕೆಲಸ ಕಡಿಮೆ ಸಂಬಳ ಜಾಸ್ತಿ ಶುರು ಮಾಡಿದರು, ಬರೋದು ಕೆಲಸ ಹೋಗಿ ಬಿಡ್ತು ಬರೀ ಸಂಬಳ ಅಂತಾಯ್ತು. ಇದು ಎದುರು ಆಮೇಲೆ ಏನಾಯಿತು, ಸಂಬಳನೂ ಸಾಲದ ಮಾತು ತಿದ್ದಬೇಕು ಅಂತ ಶುರುವಾಯಿತು. ಅದು ಕಡಿಮೆ ಆಗಬೇಕು, ಜಾಸ್ತಿ ಆಗಬೇಕು ಅಂತಾಯ್ತು. ಎಲ್ಲ ಯೋಚನೆ ಮಾಡ್ತಾರೆ. ಎಷ್ಟು ಶಾರ್ಟ್ ಪೀರಿಯಡಲ್ಲಿ ಚೇಂಜ್ ಆಗ್ತಿರ್ಬೇಕಾದ್ರೆ ಅನುಷ್ಠಾನದಲ್ಲಿ ಹೇಗೆ ಭ್ರಷ್ಟಾಚಾರ ಶುರುವಾಗಿದೆಯೋ, ಜ್ಞಾನದಲ್ಲಿ ಹಾಗೆ ತಾತ್ವಿಕ ಭ್ರಷ್ಟಾಚಾರ ನಡೆಯಲು ಶುರುವಾಯಿತು. ತ್ರೇತಾಯಾಮ್ ಭಿನ್ನ ವಿಷಯ ತತಸ್ತ್ರೈವಿಧ್ಯತಾಂ ಗತಃ. ಒಂದಿಷ್ಟು ಹಿಸ್ಟ್ರಿ ಆಫ್ ನಾಲೆಡ್ಜ್ ಇದು, ಇದಿಷ್ಟು ಭಾಗ ಹೇಳಿರ್ತಾರೆ. ಈಗ ಜ್ಞಾನ ಪರಂಪರೆ ಯಾವ ರೀತಿಯಾಗಿ ಐತಿಹಾಸಿಕವಾಗಿ ಕೃತಯುಗದಿಂದ ನಮ್ಮ ಕಲಿಯುಗದವರೆಗೂ ಕ್ರಮೇಣ ಹ್ರಾಸಗೊಳ್ತಾ ಬಂತು ಅನ್ನೋದನ್ನು ತಿಳಿಸಿದರು. ತಸ್ಮಾದೇಕಃ ವಯಸ್ಸಿನಲ್ಲೂ ಹಾಗೇನೆ, ತಾರುಣ್ಯದಲ್ಲಿ ಮಾಡೋ ಕೆಲಸ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ, ವಯಸ್ಸಾದಾಗ ಕಡಿಮೆ ಆಗ್ತಾ ಬರುತ್ತೆ. ಕಲಿಯುಗ ಅಂದ್ರೆ ಹೇಗೀಗ ಆ ಥರ ಕಡಿಮೆ ಆಗುತ್ತೆ ಅಂತ ಹೇಳಿ ಧರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ, ಅದನ್ನು ತಿಳಿಸಿದರು. ತಸ್ಮಾದೇಕಃ ಸರ್ವವೇದೈಹಿ ಜ್ಞೇಯೋ ವಿಷ್ಣು ಸನಾತನಃ ಪೂಜ್ಯೋ ಯಜ್ಞೈಹಿ ಸೋಪಚಾರೈಹಿ ಧ್ಯೇಯೋ ವಂದ್ಯಶ್ಚ ಸರ್ವದಾ. ಅದಕ್ಕೆ ಯಾವುದೇ ಯಜ್ಞ ಯಾಗ ಯಾವುದೇ ಕಾರ್ಯ ಮಾಡ್ತಿರಲಿ, ಸರ್ವವೇದೈಹಿ ಜ್ಞೇಯೋ ವಿಷ್ಣು ಸನಾತನಃ, ಎಲ್ಲ ವೇದಗಳಿಂದಲೂ ಸನಾತನಾದ ವಿಷ್ಣುವೇ ತಿಳಿಯಲ್ಪಡಬೇಕೇ ಹೊರತು ಮತ್ತೊಂದಲ್ಲ. ಇತ್ಯಾದಿ ನಾರಾಯಣ ಸಂಹಿತಾಯಾಮ್, ಇದಕ್ಕೆ ಆಧಾರವಾಗಿ ನಾರಾಯಣ ಸಂಹಿತ ಅಂತಕ್ಕಂಥ ಗ್ರಂಥವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ವೇದವಾದಾಶ್ಚಾನುಯುಗಂ ಹಸಂತೀತಿಹನ ಶ್ರುತಿ ಇತಿ ಭಾರತೆ. ಮಹಾಭಾರತದಲ್ಲಿ ಧರ್ಮರಾಜ ಕೇಳೋ ಪ್ರಶ್ನೆ ಇದು ಭೀಷ್ಮಾಚಾರ್ಯರನ್ನು, ತಾತ ವೇದವಾದಾಶ್ಚ ಅನುಯುಗಂ ಹಸಂತೀತಿಹನ ಶ್ರುತಿ. ವೇದವಾದಗಳು ಅಂತ ಹೇಳಿದರೆ ವೇದದ ವಿಚಾರಗಳೆಲ್ಲ ಕಾಲ ಕಡಿತಾ ಹೋದಂತೆ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಜನಗಳ ಬುದ್ಧಿಶಕ್ತಿ ಇತ್ಯಾದಿಗಳೆಲ್ಲ ಕಡಿಮೆ ಆಗೋದ್ರಿಂದ ಅವರು ವೇದಗಳನ್ನು ಸಂರಕ್ಷಣೆ ಮಾಡೋದೇ ಕಡಿಮೆ ಆಗುತ್ತೆ. ವೇದೇಶ್ಚ ಪಂತ್ರ, ಇವತ್ತು ವೇದ ಎಷ್ಟು ಉಳ್ಕೊಂಡಿರೋದು ಗೊತ್ತಿಲ್ಲ, ಅನಂತ ವೇದಗಳಲ್ಲಿ ಉಳ್ಕೊಂಡಿರೋದು ಎಷ್ಟು? ಇವತ್ತು 10,000 ಚಿಲ್ಡ್ರೆ ಮಂತ್ರ ಅಷ್ಟೇ ಇದೆ, ಅನಂತ ಇಲ್ಲಿ 10,000 ಚಿಲ್ಡ್ರೆ ಇಲ್ಲಿ, ಎಷ್ಟು ಕಡಿಮೆ ಆಗಿದೆ. ಪ್ರತಿಯೊಬ್ಬ ಪಂಚರಾತ್ರ ಶತಕೋಟಿ ಇದ್ದರೆ ಇವತ್ತು ನೂರಾರು ಶ್ಲೋಕ ಕೂಡ ಸಿಗೋದು ಕಷ್ಟ. ಮೂಲ ರಾಮಾಯಣದಲ್ಲಿ ಹತ್ತಾರು ಶ್ಲೋಕ ಕೂಡ ಸಿಗೋದಿಲ್ಲ, ಶತಕೋಟಿ ಶ್ಲೋಕ ಅದು. ಅವೆಲ್ಲ ಕಡಿಮೆ ಆಗಿದೆ ಅಂದರೆ ಆಚಾರ್ಯರು ಅದಕ್ಕೆ ಹೇಳಿದರು, ಉತ್ಸನ್ನಾಹ ಪ್ರಾಯಶಶ್ಚರ್ವೆ ಕೋಟ್ಯಂಶೋಪಿ ನ ವಿದ್ಯತೆ. ಹೆಚ್ಚು ಕಡಿಮೆ ಗ್ರಂಥಗಳೆಲ್ಲ ಹೋಗಿ ಲುಪ್ತವಾಗಿ ಹೋಗಿಬಿಟ್ಟಿದೆ, ಒಂದು ಕ್ರೋರ್ತ್ ಕೂಡ ಉಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ. ಅದೇ ನಿಮಗೆ ಭಾರಿ ಜಾಸ್ತಿ ಕಂಡ್ರೆ ಓದೋದಕ್ಕೆ ಇನ್ನೇನು ಮಾಡೋದು, ಒಂದು ಕ್ರೋರ್ತೇ ಭಾರಿ ಕಂಡುಬಿಟ್ರೆ ಇನ್ನು ಅದು ಅವಾಗ ಎಷ್ಟು ಓದ್ತಿರ್ಬೋದು ಇದರಗಳೆಲ್ಲ ಕೂಡ. ಪೂಜ್ಯೋ ಯಜ್ಞೈಹಿ ಸೋಪಚಾರೈಹಿ ಧ್ಯೇಯೋ ವಂದ್ಯಶ್ಚ ಸರ್ವದಾ ಇತ್ಯಾದಿ ನಾರಾಯಣ ಸಂಹಿತಾಯಂ ಇತ್ಯಾದಿ ಹೇಳಿ ವೇದೇಶ್ಚ ಪಂಚರಾತ್ರೇಶ್ಚ ಭಕ್ತ್ಯಾ ಯಜ್ಞೈಹಿ ತಥೈವ ಚ ದೃಶ್ಯೋಹಂ ನಾನ್ಯಥಾ ದೃಶ್ಯೋ ವರ್ಷಕೋಟಿ ಶತೈರಪಿ ಇತ್ಯಾದಿ ವಾರಾಹೇ. ಯಾವಾಗಲೂ ವೇದಾದಿಗಳಿಂದ ಪರಮಾತ್ಮ ತಿಳಿತಾನೆ ಹೊರತು ಅದು ಬಿಟ್ಟು ಬಿಟ್ಟು ಎಷ್ಟೇ ಕೆಲಸ ಕೋಟಿ ಕೋಟಿ ವರ್ಷ ಶಪಥ ತಾಳಿದ್ರು ಕೂಡ ದೇವರು ಸಿಗೋದಿಲ್ಲ. ಅಂದರೆ ಜ್ಞಾನದ ಹೊರತು ಅಧ್ಯಯನದ ಹೊರತು ದೇವರನ್ನು ತಿಳಿದಕ್ಕೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು. ವರ್ಷ ಆಗ್ತಾ ಆಗ್ತಾ ಸಿಗುತ್ತೆ ಅಂತ ಕೇಳಿದರೆ ಎಷ್ಟು ವರ್ಷ ಆದರೂ ಸಿಗೋದಿಲ್ಲ, ಸಾಧನೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಏನಂತ ಅದು ಹೇಳಿಬಿಟ್ಟು ಕೊನೆಗೆ ಏನು ಹೇಳಿದ್ದಾರೆ, ಬಿಡಬೇಡಿ ಅಂತ ಹೇಳಿದ್ದಾರೆ ಕೊನೆಗೆ. ಹಾಗಾಗುತ್ತೆ ಎಂಬುದು ಎಚ್ಚರಿಕೆ ಕೊಟ್ಟರು. ಮುಂದೆ ರೋಡ್ ಸರಿ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ, ಕೇರ್ಫುಲ್ ಆಗಿರಿ ಅಂತ ಅಷ್ಟೇ ಅರ್ಥ ಹೊರತು ಅವರೇ ರೋಡ್ ಸರಿ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದಲ್ಲ ಎಕ್ಸ್ಕ್ಯೂಸ್ ಅಲ್ಲ, ಅದು ಹುಷಾರಾಗಿರಿ ಅಂತ ಅರ್ಥ. ಮುಂದೆ ಬರುತ್ತೆ ಕಲಿ, ಮುಂದೆ ಹೋಗ್ತಾ ಹೋಗ್ತಾ ಬರುತ್ತೆ. ಇವತ್ತು ಕೃತಿಗೆ ಬಚ್ಚ ಶುರು ಆಗುತ್ತೆ. ಕೃತಿ ಯೋಗ್ಯತೆ ಅವರು ಕಡಿಮೆ ಆಗಿಲ್ಲ, ಯೋಗ್ಯತೆ ಇದ್ದವ್ರು ಬರ್ತಾರಲ್ಲ ರಾಯರಂಥವ್ರು, ಅದರಲ್ಲಿ ಯೋಗ್ಯತೆ ಇದ್ದವ್ರು ಬರ್ತಾರೆ ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಯೋಗ್ಯತೆ ಇಲ್ಲದವರಿಗೆ ಸಾಮಾನ್ಯ ಆಗುತ್ತೆ ಕಡಿಮೆ. ಸರ ಪೂರ್ ಬ್ಯಾಚಲ್ಲಿ ಡಲ್ ಬ್ಯಾಚಲ್ಲಿ ಏನು ಮಾಡ್ತಾರೆ, ಇಲ್ಲ ಕಡಿಮೆ ಕಡಿಮೆ ಆ ಥರ ಮಾಡ್ತಾರೆ. ಕಲಿಯುಗದಲ್ಲಿ ಬೇರೆ ಕಡೆ ಅಟ್ರಾಕ್ಷನ್ನೇ ಜಾಸ್ತಿ, ಶಾಸ್ತ್ರದ ಅಟ್ರಾಕ್ಷನ್ ಬಿಟ್ಬಿಟ್ರೆ ಹಾಗಿರ್ತಾರೆ. ಅತ್ರ ಇವತ್ತು ಕೂಡ ಹಳ್ಳಿ ಜನಗಳಿಗೆ ಈ ಸ್ಕೂಲ್ಗೆ ಹೋಗೋ ಇಂಪಾರ್ಟೆನ್ಸ್ ಕೂಡ ಗೊತ್ತಾಗಿಲ್ಲ ಅವರಿಗೆ, ಗೊತ್ತಾಯ್ತಾ? ಆ ದನಗಳನ್ನ ಮಾಡಿಸೋದು, ದನ ಮೇಯಿಸೋದ್ರ ಸುಖ ಅಥವಾ ಇಂಪಾರ್ಟೆಂಟ್ ಇದು ಇದು ಅನಿಸೋದಿಲ್ಲ ಅವರಿಗೆ, ಟೈಮ್ ವೇಸ್ಟ್ ಅನಿಸುತ್ತೆ ಅವ್ರಿಗೆ. ಈ ಸ್ಕೂಲಿಗೆ ಕಲಿಸೋದ್ರ ಏನರ್ಥ ಅವರಿಗೆ, ಟೈಮ್ ವೇಸ್ಟ್ ಇದ್ದಾಗ ಲೆಕ್ಕ. ಆಮೇಲೆ ಬಿಡದವ್ರು ಹೋಗ್ತಾರೆ, ಅವ್ರು ದೊಡ್ಡವ್ರು ಅಂತಾರೆ ತಾವು ಓದ್ಬೇಕು ಅನಿಸೋದಿಲ್ಲ. ಎಲ್ಲ ಎಕ್ಸೆಪ್ಷನ್ಸ್ ಇರ್ತವೆ ಹೊರತು ಜನಗಳು ಟ್ರೆಂಡ್ ಹಾಗೆ. ಲೌಕಿಕ ವಿದ್ಯೆಯ ಮಹತ್ವವನ್ನೇ ಗೊತ್ತಿಲ್ಲದ ಜನ ಹೇಗಿದ್ದಾರೋ, ಅಧ್ಯಾತ್ಮ ವಿದ್ಯೆಯ ಮಹತ್ವ ಗೊತ್ತಿರೋ ಜನ ಹಾಗಿದ್ದಾರೆ, ಗೊತ್ತಾಯ್ತಾ? ಅವರಿಗಿಂತ ಇವ್ರು ಭಾರಿ ಜಾಸ್ತಿ ಇದ್ದಾರೆ. ಅಧ್ಯಾತ್ಮದ ಓದ್ದವರಿಗೂ ನಂಬಿಕೆ ಇರೋದಿಲ್ಲ ಎಷ್ಟೋ ಜನಗಳಿಗೆ. ನಿರ್ವಾಹ ಇಲ್ಲ ಓದಿದ್ದೇವೆ ಅಷ್ಟೇ, ಏನು ಮಾಡೋದು, ನಮಗಂತೂ ನಿರ್ವಾಹ ಇಲ್ಲ, ನಮ್ಮ ಕಾಲಕ್ಕೆ ಮುಗಿದು ಹೋಗಲಿ ಅನ್ನಷ್ಟರ ಮಟ್ಟಿಗೆ. ಆದರೆ ಇನ್ನೂ ತಪ್ಪಾಗುತ್ತೆ. ಯಾಕೆ? ಅದು ಅನುಷ್ಠಾನಕ್ಕೊಂದು ಸಿದ್ಧಿ ಬರದೆ ಹೋದರೆ ಮನುಷ್ಯನಿಗೆ ಏನಾಗುತ್ತೆ, ಡೆಸ್ಪರೇಟ್ ಆಗ್ತಾನೆ. ಅತ್ರಾಪಿ ತದೇ ತತ್ ಸತ್ಯಂ ಮಂತ್ರೇಷು ಕರ್ಮಾಣಿ ಗವಯ ಯಾನಿ ಅಪಶ್ಯನ್ ಇತ್ಯಾದಿನ ಕರ್ಮ ವಿಷಯ ಅಪರ ವಿದ್ಯೆ. ಇದೆಲ್ಲ ಯಾತಕ್ಕೆ ಹೇಳಿದರು ಅಂದರೆ, ಎಲ್ಲವೂ ಪರವಿದ್ಯಾದ ಕಾಲ ಇತ್ತು ಅಂತ ಅರ್ಥ. ಪರಾಪರ ವಿದ್ಯೆ ಅಂತ ಎರಡು ಭಾಗ ಆಯ್ತಲ್ಲ ಕೃತ, ಇದರಲ್ಲಿ ಮೊದಲು ಏನಾಗಿತ್ತು ಎಲ್ಲ ಕೂಡ ಎಲ್ಲವೂ ಪರವಿದ್ಯೆನೇ. ಬೇರೆ ಯೋಚನೆ ಮಾಡಿಯೇ ಗೊತ್ತಿರಲಿಲ್ಲ, ಸ್ಲೋರಿ ಎರಡು ಭಾಗ ಮಾಡಕ್ಕೆ ಶುರುವಾದರು. ಕಲಿಯುಗದಲ್ಲಿ ಏನಾಯ್ತು, ಈಗ ಎರಡು ಭಾಗ ಅಲ್ಲ ಒಂದೇ ಭಾಗ, ಅಪರವಿದ್ಯೆ ಒಂದೇ ಉಳ್ಕೊಂಡಿತು. ಅಲ್ಲಿ ಪರವಿದ್ಯೆ ಒಂದೇ ಇದ್ದ ಕಾಲ ಕೃತಯುಗ, ಅಪರವಿದ್ಯೆ ಇದೆ ಒಂದೇ ಕಾಲ ಇದು ಕಲಿಯುಗ, ಪೂರ್ತಿ ಆಪೋಸಿಟ್ ಆಗೋಯ್ತು. ಅಂತ ಕಾಲ ಬಂದಿದೆ. ಚತುರ್ವೇದ ಸಂಸ್ಕಾರವತಾಮೇವ ಚ ವಿದ್ಯಾಯಾಮಧಿಕಾರ ಮುಕ್ತ ದೇಶಾಮೇವೈತಾಂ ಬ್ರಹ್ಮ ವಿದ್ಯಾಂ ವದೇತ. ಇದು ಉಪನಯನ ಲೇಟ್ ಆಗೋದು ಎಲ್ಲದಕ್ಕೆ ಕಾರಣ ಆಗ್ತಾ ಬಂತು. ಮತ್ತೆ ಸಕಾಲಕ್ಕೆ ಆಗ್ತಾ ಹೋದ್ರೆ ಏನಾಗುತ್ತೆ, ಸರಿ ಹೋಗುತ್ತೆ. ಇಲ್ಲದೆ ಹೋದ್ರೆ ಎಲ್ಲ ಧರ್ಮ ಒಂದೊಂದೇ ಬಿಡ್ತಾ ಬರೋ ಶುರುವಾಗುತ್ತೆ. ಈ 16 ಸಂಸ್ಕಾರದಲ್ಲಿ 16 ಸಂಸ್ಕಾರ ಆಗದೇ ಇಲ್ಲ ಇವತ್ತು, ಅಷ್ಟು ಕಡಿಮೆ ಆಗಿದೆ. 4-5 ಉಳ್ಕೊಂಡಿದೆ ಅಷ್ಟೇ. ಅದು ಮದುವೆಯವರು ಹೋಗೋದು ಅಂತ ಆಗಿದೆ. ಈಗ ಕೊನೆ ಎಲ್ಲಿಗೆ ಹೋಗಿದೆ, ಈಗ ಮದುವೆ ಕೂಡ ಒಂದು ಸಂಸ್ಕಾರ ಇಲ್ಲದ ಮನುಷ್ಯ ಹೋಗಿಬಿಡ್ತಾನೆ, ಆ ಸ್ಥಿತಿ ಬಂದಿದೆ. ಸರ್ವ ಸ್ವವೇದ ವ್ರತಯುಕ್ತಸ್ಯ ಸರ್ವವೇದ ಗತಾಸ್ವಪಿ ಅಧಿಕಾರೋಸ್ತಿ ವಿದ್ಯಾಸು ನಾ ವೇದ ವ್ರತಿನ ಕ್ವಚಿತ್ ಇತಿ ವ್ಯಾಸ ಸ್ಮೃತವು. ಈಗ ಆಗಿರೋದು ಮೊದಲು ಏನು ಮಾಡಬೇಕೀಗ, ಯಾವ ಋಗ್ವೇದ ಯಜುರ್ವೇದ ಅಂತ ಯಾವ ವೇದಕ್ಕೆ ಸೇರಿರ್ತಾರಲ್ಲ, ಮೊದಲು ಆ ವೇದ ಓದಬೇಕು. ಉಳಿದೆಲ್ಲ ವೇದ ಓದಬೇಕು. ಆಮೇಲೆ ಫಸ್ಟ್ ಯಾವುದನ್ನು ಓದಬೇಕು, ತಮ್ಮ ಸಂಬಂಧಪಟ್ಟ ವೇದ ಮೊದಲು ಓದಿ ಉಡು ಸ್ವವೇದ ವ್ರತಯುಕ್ತಸ್ಯ ಅಂತ ಹೇಳಿದರು. ಆಮೇಲೆ ಉಳಿದ ವೇದಗಳಲ್ಲಿ ಅಧಿಕಾರ ಬರುತ್ತೆ. ಏತದ್ ಬ್ರಹ್ಮ ಚತುರ್ಮುಖ ತದೇತತ್ ಸತ್ಯಂ ಮಂತ್ರೇಷು ಕರ್ಮಾಣಿ ಕವಯೋ ಯಾನಿ ಅಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನಿ ಆಚರಥ ನಿಯತಂ ಸತ್ಯಕಾಮಾಹ ಏಷವ ಪಂಥಾಹ ಸುಕೃತಸ್ಯ ಲೋಕೇ. ಅದನ್ನು ಹೇಳ್ತಾರೆ ಕೃತಯುಗ ತ್ರೇತಾದಿಗಳಲ್ಲಿ. ಇನ್ನೂ ಮುಂಚೆ ಏನು ಶ್ರೇಷ್ಠ ಧರ್ಮಗಳು ಉಳ್ಕೊಂಡಿದ್ವಲ್ಲ ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾರೆ. ತದೇತ ಸತ್ಯಂ ಭಗವಾನ್ ತತ್ ಕಾಮಾಹ ಕರ್ಮಾಣಿ ಆಚರಥ ತದಾ ಸಾಪಿ ಪರವಿದ್ಯಾ. ಈ ಲೋಕದಲ್ಲೂ ಇವತ್ತು ಯಾವುದು ಸಿಲೆಬಸ್ ಕಡಿಮೆ ಮಾಡಿರ್ತಾರೆ, ಪಾಠ ಮಾಡ್ತಿರ್ತಾರೆ. ಬುದ್ಧಿವಂತರು ಏನು ಮಾಡ್ತಾನೆ ಸರ್, ಬೇರೆ ಅದನ್ನು ಓದ್ಬೋದು, ಲೈಬ್ರರಿಗೂ ಎಲ್ಲ ಓದ್ಬಿಡ್ತಾರೆ ಅವನು ಕೂಡ. ಔಟ್ ಆಫ್ ಸಿಲೆಬಸ್ ಕೂಡ ಏನು ಮಾಡ್ತಾನೆ, ಓದಿ ಹಾಕ್ಬಿಡ್ತಾನೆ. ಅವನು ಭಾರಿ ಎಕ್ಸ್ಟ್ರಾಡಿನರಿ ಆಗ್ತಾನೋ. ಸಿಲೆಬಸ್ನಲ್ಲೇ 35 ಟ್ರೈ ಮಾಡೋರು ಕೆಲವರು, ಸಿಲೆಬಸ್ನಲ್ಲೇ ಕಟ್ ಮಾಡಿ ಸಿಲೆಬಸ್ನಲ್ಲಿ 35 ಸಾಕು ಅಂತ ಇವರಿದ್ರೆ ಅವನು ಸಬ್ಜೆ ಔಟ್ ಆಫ್ ಸಬ್ಜೆಕ್ಟ್ ಇನ್ನು ಸಿಲೆಬಸ್ ಓದಿಬಿಟ್ಟು ಇನ್ನೂ ಬುದ್ಧಿವಂತನಾಗ್ತಾನೆ. ಆ ಟ್ರೆಂಡ್ ಅದು. ಆ ಜನಗಳು ಏನು ಮಾಡ್ತಾರೆ, ಸಹಜವಾಗಿ ಆ ಕಡೆ ಗಮನ ಕೊಡ್ತಾರೆ. ಯೋಗ್ಯರಿಗೆ ಯಾವ ಕಾಲವೂ ಅಡ್ಡಿ ಆಗೋದಿಲ್ಲ ಅಂತ ಅರ್ಥ. ಅದಕ್ಕೆ ವಿಷ್ಣು ತೀರ್ಥರು ಹೇಳಿತ್ತು, ನಹಿ ಕಾಲಬಲಂ ಹರಿಪಾದ ರಜೋಧುತ ಪಾಪ ಗಣೇಶು ಜನೇಶು ಸದಾ. ಯಾರು ಭಗವದ್ಭಕ್ತರಾಗಿರ್ತಾರೋ ಅವರು ಯಾವ ಕಾಲಕ್ಕೂ ಕೂಡ ಕಾಲದ ಮೇಲೆ ನೆಪ ಹಾಕಿ ತಮ್ಮ ಕರ್ತವ್ಯದಿಂದ ದೂರ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾಲ ಅಂಬುದು ಎಷ್ಟು ಯೂಸ್ ಮಾಡ್ಕೊಳ್ಬೇಡಿ ಎಂಬುದು ಎಚ್ಚರಿಕೆ ಕೊಟ್ಟರು. ಈಗ ಹೇಳ್ತಾರೆ, ತದೇತ ಸತ್ಯಂ ಭಗವಾನ್ ನಿಷ್ಕಾಮಂ ಜ್ಞಾನ ಪೂರ್ವಂತು ನಿವೃತ್ತ ವಿಹ ಚೋಚ್ಯತೆ ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಪ್ಯೇತಿ ಸನಾತನಂ ಇತಿ ವ್ಯಾಸಸ್ಮೃತಿ. ಇನ್ನೊಂದು ರೀತಿಯ ಅರ್ಥ ಇದು ಏನಂದ್ರೆ, ಯಾವುದು ಕಾಮನೆ ಇಲ್ಲದೆ ಮಾಡ್ತೇವಲ್ಲ, ಜ್ಞಾನಪೂರ್ವಕ ಮಾಡ್ತೇವಲ್ಲ, ಅದು ನಿವೃತ್ತ ಧರ್ಮ. ಯಾವುದು ಸಕಾಮವಾಗಿ ಮಾಡ್ತೇವಲ್ಲ, ಅದು ಪ್ರವೃತ್ತ ಧರ್ಮ. ಇದು ಪರವಿದ್ಯೆ, ನಿವೃತ್ತ ಧರ್ಮವಾದರೆ ಪರವಿದ್ಯೆ, ಸಕಾಮವಾಗಿ ತಕ್ಷಣ ಅಪರವಿದ್ಯೆ ಆಯ್ತಾ. ಇನ್ನೊಂದಕ್ಕೆ ಅಪೇಕ್ಷೆ ಪಟ್ಟರೆ ಅಪರವಿದ್ಯೆ, ದೇವರಿಗೋಸ್ಕರ ಪ್ರಯತ್ನ ಪಟ್ಟಾಗ ಏನಾಯ್ತು, ಪರವಿದ್ಯೆ. ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಭೇತಿ ಸನಾತನಂ ಇತಿ ವ್ಯಾಸಸ್ಮೃತಿ. ಸಯ ಆತ್ಮಾನಮೇವ ಲೋಕಂ ಉಪಾಸ್ತೆ ನಹಾಶ್ಚ ಕರ್ಮ ಕ್ಷೀಯತೆ ಇತಿ ಚ ಶ್ರುತಿ. ಈ ರೀತಿ ದೇವರನ್ನೇ ಯಾರು ಆರಾಧನೆ ಮಾಡ್ತಾರಲ್ಲ, ಅವರು ಯಾವ ಲೋಕವೂ ಮಿಸ್ ಆಗೋದಿಲ್ಲ. ನಮಗೇನಿಸುತ್ತೆ, ಶಾಸ್ತ್ರ ಓದ್ತಾ ಕೂತ್ರೆ ಏನು ಸುಖವಾಗಿರ್ತೇವೆ ಅಂದರೆ ತಿಳ್ಕೊಳ್ಳೋಕೆ ಹೋಗಬೇಡಿ. ಇದು ಸಾರಿಯಾಗಿ ಹೋದರೆ ಈ ಲೋಕ ಸಿಕ್ಕರೆ ನಿಮಗೆ ಪುಣ್ಯ, ಶಾಸ್ತ್ರ ಓದಿ ಎಲ್ಲ ಲೋಕಗಳು ಸಿಗುತ್ತೆ ಅಂತ ಹೇಳ್ತಾರೆ. ಯಾವುದು ಅಡ್ಡಿ ಆತಂಕ ಆಗೋದೇ ಇಲ್ಲ. ಈ ಫೈನಲ್ ಟಿಕೆಟ್ ತೊಗೊಂಡು ಎಲ್ಲಿ ಬೇಕಾದ್ರೆ ಇಳ್ಕೋಬೋದು, ಬಾಂಬೆ ಟಿಕೆಟ್ ತೊಗೊಂಡು ಎಲ್ಲಿ ಬೇಕಾದ್ರೆ ಇಳ್ಕೋಬೋದು ದಾರಿಯೊಳಗೆ. ಮೊದಲೇ ತೊಗೊಂಡ್ರೆ ದೂರದರ್ಶನ ಬಂದು ಇಳ್ ಖಾಲಿ ಮಾಡಬೇಕು. ಅದಕ್ಕೆ ತೊಗೊಂಡಿರೋದು ಇಷ್ಟೇ ಇವರು ಆಪ್ಷನ್ ತಾನೆ. ಅದಕ್ಕೆ ಏನು ಮಾಡ್ತೀವಿ, ರಿಸ್ಕ್ ತೊಗೊಂಡಾಗ ಏನು ಮಾಡ್ತೀವಿ ನಾವೀಗ, ಒಂದು ಹಿಡಿಬೇಕೋ ಬಿಡಬೇಕೋ ಅಂತ ಸಂದೇಹ ಬರುತ್ತೆ. ಆದರೆ ಮುಂದೆ ಹೋಗೋದು ಕಷ್ಟ ಆಗೋದು, ಕೊನೆಗೆ ತೊಗೊಂಡ್ಬಿಡೋದು. ಬೇಕಾದ್ರೆ ಹಿಡಿದ್ರೆ ತಪ್ಪಿಲ್ಲ, ಮುಂದೆ ಹೋಗಿ ನುಗ್ಗಬೇಕಾದ್ರೆ ಬರುತ್ತೆ ಆ ಥರ. ಸೊ ಗುರಿ ಯಾವ್ದಿರ್ಬೇಕು ಯಾವಾಗಲೂ, ಅಲ್ಟಿಮೇಟ್ ಇದ್ರೆ ಯಾವ ಸಮಸ್ಯೆಯೂ ಬರೋದಿಲ್ಲ. ಸ್ವಲ್ಪ ಮುಂದೆ ಬನ್ನಿ ಏನು ಸ್ವಲ್ಪ. ಸಮಯಜ್ಞಾ ಪ್ರಜಾ ಸೃಷ್ಟ್ವಾ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಃ ಇತ್ಯಾದಿಗಳು. ಅಘಾಯುರಿಂದ್ರಿಯಾ ರಾಮೋ ಮೋಹಂ ಪಾರ್ಥ ಸ ಜೀವತಿ. ಈ ರೀತಿ ಮಾಡದೆ ಯಾರು ಬದುಕ್ತಾರಲ್ಲ ಅವರ ಜೀವನ ವ್ಯರ್ಥ ಅಂತ ಹೇಳ್ತಾರೆ. ಅವರ ಅಘಾಯು, ಅವರ ಬದುಕೆಲ್ಲ ಪಾಪ ಸಂಪಾದನೆ. ನಾವು ಆ್ಯಕ್ಚುಲಿ ಪಾಪ ಕಳ್ಕೊಳ್ಳೋಕ್ಕಿಂತ ದೇವರು ಸಾಧನೆ ಮಾಡ್ಸಕ್ ಬಂದರೆ ಪಾಪ ಹೆಚ್ಚು ಮಾಡ್ಕೊಳ್ಳೋದ್ರೆ ಏನು ಮಾಡಬೇಕು? ಮೈ ಕೊಳೆ ಹೋಗಲಿ ಅಂತ ಸ್ನಾನ ಕೇಳಿ ಇನ್ನೂ ಜಾಸ್ತಿ ಕೊಳೆ ಮಾಡ್ಕೊಬೇಕು. ಮೊದಲಿಗಿಂತ ಜಾಸ್ತಿ ಕೊಳೆ ಅದು ಸ್ನಾನ ಮಾಡಿದ ಉದ್ದೇಶ ಏನೀಗ? ವ್ಯರ್ಥ ಆಗೋಯ್. ಸಾಧನೆ ಮಾಡಲಿಕ್ಕೆ ಪರಮಾತ್ಮ ಕಳಿಸಿದಾಗ ಪಾಪ ಕಡಿಮೆ ಆಗಬೇಕು, ಪುಣ್ಯ ಜಾಸ್ತಿ ಆಗಬೇಕು, ಇದು ಸಾಧನೆ. ಸೆಕೆಂಡ್ ಇಯರ್ ಥರ್ಡ್ ಹೋದಾಗ ಫಸ್ಟ್ ಇಯರ್ಗಿಂತ ಕಡಿಮೆ ನಾಲೆಜ್ ಬಂದರೆ ಸೆಕೆಂಡ್ ಇಯರ್ ಯಾಕೆ ಹೋಗಬೇಕು ಅವನು? ಮತ್ತೆ ಹೋಗ್ತಾನೆ. ಮುಂದೆ ಹೋದಾಗಲ್ಲಿ ಏನಾಗಬೇಕು ಅವನು? ಅಡಿಷನ್ಸ್ ಆಗ್ತಾ ಹೋಗಬೇಕು. ಅದಕ್ಕೇನು ಪ್ರತಿಯೊಂದು ಹಂತದಲ್ಲಿ ನಾವು ಹಿಂದೆ ಹೋಗೋದಾದರೆ ನಮ್ಮ ಸಾಧನೆಗೆ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಇಷ್ಟು ಹೇಳಿದ್ದೆ ಅವರು ಕಾಲಧರ್ಮ ಅದು ನಡೆಯುತ್ತೆ. ಇವತ್ತು ರಾತ್ರಿ ಕತ್ಲಾಗುತ್ತೆ, ನಾವೇನು ಮಾಡ್ತೀವಿ ಅದಕ್ಕೋಸ್ಕರ? ದೀಪ ಹಚ್ಕೋತೀವಿ, ದೀಪ ಹಚ್ಕೋತೀವಿ. ಹೋಗ್ತಾರೆ ಕಾಲಧರ್ಮ ಅದು ಕತ್ಲಲ್ಲಿ ಕೂತ್ಕೊಂಡು ಇದಾಗ್ತಿದ್ದು ಗತಿ ಎಲ್ಲರೂ ಗೊತ್ತಾಯ್ತಿಲ್ಲ. ಕಾಲದರ ಎಚ್ಚರಿಕೆ ಅದು. ಮುಂದೆ ಟರ್ನ್ ಇದೆ ಅಂತ ಹೇಳಿದ್ರೆ ಟರ್ನ್ ಆಗಬೇಡ ಅಂತ ಅರ್ಥ ಅಲ್ಲ, ಹುಷಾರಾಗಿರು ಅಂತ ಅರ್ಥ. ಟರ್ನ್ ಆಗಿದೆ, ಆಶು ರಿಸ್ಕ್ ಡೇಂಜರ್ ಸ್ಟಾರ್ಟ್ ಅಂತ ಹಾಕಿರ್ತಾರೆ. ಹೋಗ್ಬಾರ್ದು ಅಂತ ತಾನೆ, ಅದಕ್ಕೆ ಭಾರಿ ಹುಷಾರಾಗಿ ಹೋಗ್ಬೇಕು ಅಂತ ಅರ್ಥ ಅಷ್ಟೇ. ಆ ಎಚ್ಚರಿಕೆ ಕೊಡಕ್ಕೆ ಮಾಡಿದ್ದೆ ಹೊರತು ಅದನ್ನು ಬಿಡ್ಲಕ್ಕೆ ಹೇಳಿದ್ದಲ್ಲ. ಇವತ್ತು ಅವೆಲ್ಲ ಸಾವಿರ ಇರಬಹುದು, ಕರ್ತವ್ಯ ದೇವರು ಹೇಳಿದ್ದೇನೆ. ಹಾಗಿದ್ರೆ ಯೋಗ್ಯತೆ ವಿದ್ಯಾರ್ಥಿ ಪಾಠಕ್ಕೆ ಬರ್ತಾರೆ, ನಮ್ಮ ಯೋಗ್ಯತೆ ಎಷ್ಟು ದಿವಸರು ಮಾತುಕೊಂಡ್ರೆ ಪಾಠ ಆಗೋದು ಯಾವಾಗ ಅಲ್ಲ? ಅದಕ್ಕೇನು ಮಾಡ್ತಾರೆ, ಬುದ್ಧಿವಂತರಿದ್ದಾರೆ ದಡ್ಡರು ಇದ್ದಾರೆ ಅಂತಾರೆ ಪಾಠ ಮಾಡಬೇಕೀಗ. ಪಾಠದಲ್ಲಿ ಅಸೀವ್ ಮಾಡ್ಕೊತೀವಿ, ಬುದ್ಧಿವಂತ ಬಂದು ಯಾವರೇ ಇಟ್ಕೊಂಡು ಯೋಚನೆ ಮಾಡ್ತೀವಿ. ಆ ಥರ ಯೋಚನೆ ಮಾಡಬೇಕೇ ಹೊರತು ಯೋಗ್ಯತೆ ನಮಗೆ ಗೊತ್ತಿಲ್ಲ. ಈಗ ನಿಮಿತ್ತಿರುತ್ತೆ, ನಮಗೆ ಗೊತ್ತಿಲ್ಲ ಯೋಗ್ಯತೆ. ಈಗ ಅವಾಗ ಏನು ಮಾಡ್ತೇವೆ, ಸಹಜವಾದ ಮಾರ್ಗ ಹಿಡಿತೇವೆ. ಹೊತ್ತಾನೆ ಯೋಗ್ಯತೆ ಗೊತ್ತಿಲ್ಲ, ಅದು ಊಟ ಮಾಡೋಕ್ಕಾರೆ ಯೋಗ್ಯ ಸುಮ್ಮನೆ ಕೂತ್ಬಿಡ್ತೀವಿ. ಯೋಗ್ಯತೆ ಯಾರ್ದು ಗೊತ್ತಿಲ್ಲ ಅಂತ ಬಿಡ್ತಾ ಬಿಟ್ಬಿಟ್ರೆ ಯಾರು ಯೋಗ್ಯತೆ ನಮಗೆ, ಯಾರು ಯೋಗ್ಯಗಳು ಯಾರು, ಡಯಾಬಿಟಿಸ್ ಯಾರೋ ಯಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಬಡಿಸೋದು ಬಿಟ್ಬಿಟ್ರೆ ಗತಿ ಏನಾಗಬೇಕಾಗ? ಅವರವ್ರು ಯೋಚನೆ ಮಾಡ್ತಾರೆ ವಿಷಯ, ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಬಡಿಸೋದು ಕೆಲಸ ಏನಪ್ಪ, ಅನ್ನ ಅನ್ನ ಕೇಳ್ಕೊತ ಹೋಗೋದಷ್ಟು, ಬೇಡ ಅಂದ್ರೆ ಬಿಡೋದು, ಹಾಕೊಂಡು ಹಾಕೋದು ಅಷ್ಟೇ ಕೆಲಸ. ಅಷ್ಟೇ ಹೊರತು ಅವ್ರು ನಾವೇ ಅಸೀವ್ ಮಾಡ್ಕೊಂಡು ಅಲ್ಲಿಂದ ಕೂಡ ಯಾಕೆ ಬೇಕೇನ್ರಿ ಅಂತ ಅಡಿ ಮನೆಯಿಂದ ಕೂಡ್ಬಿಡೋದು. ಯಾರಿಗಾರು ಬೇಕು ಅಂತ ಕೇಳಿದಾಡ್ತಾರೆ, ಯಾರು ಮಾಡೋ ಸಾಧ್ಯ ಇಲ್ಲ. ಯಾರು ರಿಸಲ್ಟ್ ಬರೋದಿಲ್ಲ ತೊಗೊಂಡ್ಬಿಡ್ತಾರೆ ಅಷ್ಟೇ ಹೊರತು ಹಾಗೆ ಮಾಡೋದು ಸಾಧ್ಯ ಇಲ್ಲ. ಅದಕ್ಕಾಗಿ ನಮ್ಮ ಪ್ರಯತ್ನ ಮಾಡ್ಬೇಕು. ಇವತ್ತು ಯೋಗ್ಯತೆ ಪ್ರಶ್ನೆ ಬಂದಾಗೆಲ್ಲ ಕನ್ಫ್ಯೂಸ್ ಮಾಡ್ಕೋತೀವಿ ನಾವೀಗ. ಶಾಸ್ತ್ರದ ಬಗ್ಗೆ ಮಾತ್ರ ಇದಕ್ಕೆಲ್ಲ ಸೇರಿಸ್ಬಿಡ್ತೇವೆ, ಯೋಗ್ಯತೆ ಗೊತ್ತಾದ್ರೆ ಕೆಲಸ ಮಾಡಬಾರ್ದು ಅಂತೇಳಿ. ಅದೇ ಕೆಲಸ ಬೇರೆಕ್ಕೆ ಅಪ್ಲೈ ಮಾಡೋದಿಲ್ಲಾಗಿದ್ರೆ ನಿತ್ಯ ಜೀವನದಲ್ಲೂ ಕೂಡ ಹೇಳೋದು ಕೂಡೋದೆಲ್ಲ ದೇವರ ಅಧೀನ ಅಂತ ಹೇಳಿದ ಮೇಲೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡದೆ ಕೆಲಸ ಮಾಡ್ತೇವೆ. ಶಾಸ್ತ್ರ ಅಂತಷ್ಟು ಯೋಗ್ಯತೆ ನೋಡ್ಕೊಂಡು ಮಾತಾಡೋಣ ಅಂತ ಹೇಳ್ತಾರೆ. ಇದು ತಪ್ಪಾಗಲಿಲ್ಲ. ಇದು ಒಂದು ಎಲ್ಲ ಬಿಟ್ಕೊಡ್ಬೇಕಾಗಿದ್ರೆ ದೇವ್ರು ಹೇಳೋವ್ರೆ ಎದ್ದು ಕೂಡ ಹೇಳೋದಿಲ್ಲ ಅಂತ ಕೂತ್ಕೊಂಡ್ಬಿಡಿ, ಗೊತ್ತಾಗತ್ತಾ? ಏ ಸ್ವಲ್ಪ ತಾರೆ ದೇವ್ರೆಲ್ಲರೆಲ್ಲ ಅವತ್ತು ಎದ್ದು ಬಿಡ್ತೀವಿ ಅಂತ ಹೇಳ್ತಾರೆ. ಹೌದಾನೆ? ಅದೇ ಸ್ವರೂಪ ಸಹಜ ಶಕ್ತಿ ಅಂದ್ರೆ ಅದು. ಅದು ಉಪಯೋಗ ಮಾಡಬೇಕು. ನಾವು ಒಂದಕ್ಕೊಂದು ಲೆಕ್ಕ ಮಾಡಿದ್ರೆ ತಪ್ಪಾಗುತ್ತೆ. ಮಾಡಿದರೆ ಸರಿಯಾಗಿ ಎಲ್ಲದಕ್ಕೂ ಅಪ್ಲೈ ಮಾಡಿ, ಇಲ್ಲ ಬಿಟ್ಬಿಡ್ಬೇಕು. ಇದು ನಮ್ಗೆ ಕನ್ಫ್ಯೂಷನ್ನಿಂದ ಹಾಗಾಗಿದೆ. ಯಾವುದೇ ಕಲಿಯುಗ ಇತ್ಯಾದಿಗಳೆಲ್ಲ ಅಡ್ಡಿ ಬರೋದು ಯಾವುದಕ್ಕೆ? ಸನ್ಯಾವನ್ಯ ಮಾತ್ರ. ಬೇರೆದಕ್ಕೆ ಅಡ್ಡಿ ಬರೋದಿಲ್ಲ ಅವೆಲ್ಲ ಕೂಡ. ಕಲಿಯುಗ ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಯಾವುದೇ ಅಡ್ಡಿ ಬರೋದಿಲ್ಲ, ಮೂರು ಸ್ಕ್ಯೂ ನಿಂತಿರ್ತಾನೆ ಬೇಕಾದ್ರೆ. ಹೋದಲ್ಲ ಟಿ ವಿ ಹೋದ್ರೆ ಇಮ್ಮಿಡಿಯೇಟ್ ಕರೆಕ್ಟ್ ಮಾಡ್ತಾನೆ. ಟಿ ವಿ ಕಟ್ ಹೋಗಿಬಿಟ್ರೆ ಅವ್ನು ಫೋನ್ ಮಾಡಿದ್ದೆ ಒಂದೊಂದು ಸರಿ ಮಾಡಲೇಬೇಕು ಅವನು. ಅಕಸ್ಮಾತ್ ಗಂಟೆ ಹೋಗ್ಬಿಟ್ರೆ ಇನ್ನೊಂದು ಮಗ ಬರೋ ಗಂಟೆ ತಗೊಳ್ಳೋದಿಲ್ಲ. ಮುದ್ರೆ ಹೋದ್ರೆ ಐದು ಮುದ್ರೆ ಯಾರು ಮನೆಯಲ್ಲೂ ಸಾಮಾನ್ಯ ಸಿಗೋದಿಲ್ಲ, ಎಲ್ಲ ನಾಲ್ಕು ಮೂರು ನಾಲ್ಕು ಇರುತ್ತೆ ಅಷ್ಟೇ. ಯಾಕಂದ್ರೆ ಹೋಗಿದ್ದು ಯಾವ್ದೋ ಕಾಲಕ್ಕೆ ಹೋಯ್ತು ಮತ್ತೆ ಬಿಡೋದು ಕೂತಿರ್ತಾರೆ. ಅದೇ ಟಿ ವಿ ಒಂದು ಚಾನಲ್ ಬರೋರು ನಿಜ ಬರೋದಿಲ್ಲ ಅವರಿಗೆ, ಮುಂದೆ ಚಾನಲ್ ಮಿಸ್ ಆಗ್ತಿದೆ ಅದಕ್ಕೋ ಅದು ನೋಡ್ತಾನೆ ಬಿಡ್ತಾರೆ. ಸರಿ ಇರ್ಬೇಕು ಅದು, ಗೊತ್ತಾಯ್ತಿಲ್ಲ, ಎಲ್ಲ ಚಾನಲ್ ಬರಬೇಕು, ಕ್ಲಾರಿಟಿ ಇರ್ಬೇಕು. ಮತ್ತೆ ಹಿಡಿತಿಲ್ಲ ಅದೆಲ್ಲ ದೇವ್ರ ಪೂಜೆ ಮಾತ್ರ ಗಂಧ ಇದ್ರೆ ಏನು ಅಕ್ಷತೆ ಇದ್ರೆ ಏನಿದ್ರು ಅಷ್ಟೇ. ಎಲ್ಲ ಎಲ್ಲಕ್ಕೂ ಪುಷ್ಪಾರ್ತೆ ತುಳಸಿಂ ಸಮರ್ಪಯಾಮಿ ಎಲ್ಲದಕ್ಕೂ ಅಕ್ಷತಾನ್ ಸಾವಿರ ರೂಪಾಯಿ, ತುಳಸಿ ಕೂಡ ಅಕ್ಷತಾನ್ ಸಾವಿರ ರೂಪಾಯಿ, ದೇವ ಪೂಜೆ ಅರ್ಥ ಅಕ್ಷತಾನ್ ಸಾವಿರ ರೂಪಾಯಿ. ದೇವ ಪೂಜೆನೂ ಕ್ಯಾನ್ಸಲ್ ಆಗಿ ದೇವ್ ಕೃಷ್ಣಾರ್ಪಣ ಹಾಗೆ ಮಾಡಿದ್ರೆ ಹೇಗಾಗುತ್ತೆ? ಇಲ್ಲ ಹಾಗೆ ಮಾಡ್ತಾನ, ಕಾಫಿ ಸಕ್ಕರೆ ಕಡಿಮೆ ಆದ್ರೆ ಬಿಡ್ತಾನ, ಪುಡಿ ಕಡಿಮೆ ಆದ್ರೆ ಬಿಡ್ತಾನ, ಸಾರಿ ಉಪ್ಪು ಕಡಿಮೆ ಆದ್ರೆ ಏನು ಮಾಡ್ತಾನೆ? ಎಲ್ಲ ಸರಿ ಪರ್ಫೆಕ್ಟ್ ಆಗಿರ್ಬೇಕದು. ಇದು ಉಳಿದ್ರೆ ದೇವರು ದೇವ್ರ ಪೂಜೆ ಮಾತ್ರ ಕಲಿಯುಗ, ದೇವ್ರ ಪೂಜೆಗೆ ಕಲಿಯುಗ. ಹಾಗಿದ್ರೆ ಸಾರು ಉಪ್ಪು ಕಡಿಮೆ ಹಾಕೊಂಡು ಕಲಿಯುಗ ಅದು ಊಟ ಮಾಡಿ ನೋಡಂತೆ, ಅದು ಸಾಧ್ಯ ಇಲ್ಲ, ಆ ತಪ್ಪದು. ಅದು ಎರಡಕ್ಕೂ ಅಡ್ಜಸ್ಟ್ ಮಾಡಲೇಬೇಕು ನಾವು. ಗ್ರಂಥ ಎಲ್ಲ ಸಿಕ್ಕಷ್ಟು ಓದಿ, ಎಲ್ಲ ಸಿಗೋದಿಲ್ಲ ಅಂತ ಬಿಡ್ಬೇಕಲ್ಲ, ಸಿಕ್ಕಷ್ಟು ಓದ್ಬೇಕು ನಾವೀಗ. ಆ ರೀತಿಯಾಗಿ ಹಸಿವಾದಾಗ ಬಡಿಸಿದ್ದನೇ ಆಗಿ ಊಟ ಮಾಡ್ಬೇಕು. ಆ ರೀತಿಯಲ್ಲಿ ಏನಿರುತ್ತೋ ಅದನ್ನು ಮಾಡ್ಬೇಕು. ಏತ್ವೇತದಭ್ಯಸೂಯಂತಹ ನಾನು ತಿಷ್ಟಂತಿ ಮೇ ಮತಂ, ಇಷ್ಟೆಲ್ಲ ಹೇಳಿದ್ದೇವೆ, ಇಷ್ಟಾದ್ರೂ ನನ್ನ ಮಾತು ಕೇಳದೆ ಹೋದ್ರೆ ಹಾಳಾಗಿ ಹೋಗ್ತಾರೆ ಅಂತ ಹೇಳಿದ ಪರಮಾತ್ಮ. ಇಷ್ಟು ಕರುಣೆಯಿಂದ ಹಿಡಿದ್ರು ಕೂಡ ಇನ್ನೂ ಕೇಳದೆ ಹೋದ್ರೆ, ಸರ್ವಜ್ಞಾನ ವಿಮೂಢ ಅಂತಾನ್ ವಿದ್ಯೆ ನಷ್ಟಾನ ಚೇತ ಸಹ, ಎಲ್ಲ ಜ್ಞಾನ ಕಳ್ಕೊಂಡ್ಬಿಡ್ತಾರೆ, ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತಾರೆ. ಲೋಕೇಸ್ಮಿನ್ ದ್ವಿಧ ನಿಷ್ಠಾ ಪುರಾ ಪ್ರೋಕ್ತಾವಯಾನಘ ಇತ್ಯುಕ್ತತ್ವಾಚ್ಚನ ಆಶ್ರಮಾಂತರ ವಿರೋಧ. ಇಲ್ಲಿ ಬೇರೆ ಆಶ್ರಮ ತಗೊಳ್ಬಾರ್ದು ಇತ್ಯಾದಿ ಹೇಳಲೇ ಇಲ್ಲ. ದೇವರನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಹೊರತು ಆಶ್ರಮ ನಿಮ್ಮ ಚಾಯ್ಸ್, ಗೊತ್ತಾಯ್ತಾ? ಬ್ರಹ್ಮಚಾರಿ ಆಗ್ತೀರಿ, ಇದನ್ನೇ ಆಗಲಿ ಶಾಸ್ತ್ರ ಹೇಳಿ ಹಾಗಿದ್ರೆ ಬೈಬೇಕಾಗಿ ಏನ್ರಿ ಇದು? ದೇವ್ರು ಹೇಗೆ ಸನ್ಯಾಸಿಗಳಾಗಬೇಕು ಮೋಕ್ಷಕ್ಕೆ ಅಂತ ಹೇಳ್ತಾರೆ, ಸಾಧ್ಯನ ಅಂತ ಕೇಳಿದ್ರೆ ಹೇಳಬೇಕು. ಯಾವುದೇ ದೇವರ ಆರಾಧನೆ ಮಾಡಿ, ನಿಮ್ಗೆ ಯಾವ ಆಶ್ರಮದಿಂದ ಮಾಡೋಕ್ಕೂ ಆಗಲಿ, ನಿಮ್ಗೆ ಯಾವ ಸ್ಥಳದಲ್ಲಿ ಆಗುತ್ತೋ ಆ ಸ್ಥಳದಲ್ಲಿ ಮಾಡಿ. ಈಗ ಬೆಳಿಗ್ಗೆ ಇವತ್ತು ಧನುಮಾಸಾದಿಗಳು ಅದು ಎಷ್ಟು ಚಾಯ್ಸ್ ಕೊಡ್ತಾರೆ, ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಪೂಜೆ ಭಾರಿ ಶ್ರೇಷ್ಠ, ಸೂರ್ಯೋದಯಕ್ಕೆ ಮುಂಚೆ ಆದರೂ ಮಾಡಿ, ಅದು ಸೂರ್ಯ ಆಗ್ತಿಲ್ಲಕ್ಕಾದ್ರೂ ಮುಗಿಸಿ, ಇಷ್ಟೆಲ್ಲ ಚಾಯ್ಸ್ ಕೊಡ್ತಾರೆ ಮಾಡದೆ ಹೋದರೆ ತಪ್ಪಾಗುತ್ತೆ. ಆ ರೀತಿ ನಿಮ್ಗೆ ಯಾವುದಾದ್ರೂ ಒಂದು ಕ್ರಮದಲ್ಲಿ ಮಾಡಲೇಬೇಕು. ನಾವು ನಮಗೆ ಅಸಂಭವದ ಯಾವುದೇ ಹೇಳಲೇ ಇಲ್ಲ. ದಹಿ ಅಶಕ್ಯ ಶಾಸ್ತ್ರಚೋದರ ಅಂತ ಹೇಳಿಬಿಟ್ಟಿದ್ದಾರೆ. ಅಗ್ನಿಷ್ಟೋಮಾದಿಭಿರ್ಯಜ್ಞೈ ಸರ್ವದೇವ ಸ್ಥಿತಂ ಹರಿಂ, ಈ ರೀತಿ ಎಲ್ಲ ದೇವರನ್ನು ಎಲ್ಲ ಕಾರ್ಯಗಳನ್ನು ದೇವರ ಆರಾಧನೆ ಮಾಡ್ತಾ ಮಾಡಿದರೆ ಅದು ಸಿದ್ಧಿಗೆ ಕಾರಣ ಆಗುತ್ತೆ, ಹೊರ ತಿಳಿದ ಹೋದರೆ ಸಿದ್ಧಿಗೆ ಕಾರಣ ಆಗೋದಿಲ್ಲ. ಏವಂ ವಾಯೋಹೋ ಪಿತರಂ ವಿಷ್ಣುಮೇವ ಯಜಂತಿ ದೇವೈ ಸಹಯೇ ಕೃತೇ ಜನಾಃ ಏವಂ ತ್ರೇತಾಯಾಂ ಕೇಚಿದನ್ನೇ ಪೃಥಕ್ ತಾನಿಷ್ಟ್ವಾ ವಿಷ್ಣು ಅರ್ಪಯಂತೆ ನಚಾನ್ನೇ. ಮದುಸೇ ನೇರವಾಗಿ ದೇವರಿಗೋಸ್ಕರನೇ ಭಾರತೀಯರುಗಳ ಮುಖ್ಯ ಪ್ರಾಣ ಅಂತರ್ಗತ ಅಂತ ಆರಾಧನೆ ಮಾಡ್ತಿದ್ರಲ್ಲ, ಬರ್ತಾ ಬರ್ತಾ ಅನ್ಯ ದೇವತೆಗಳ ಆರಾಧನೆ, ಅನ್ಯ ಫಲ ಕೇಳೋ ಅಭ್ಯಾಸ ಎಲ್ಲ ಶುರುವಾಯಿತು. ಬೇರೆ ಫಲ ಕೇಳತಕ್ಕಂಥ ಅಭ್ಯಾಸ ಬಂತು. ಅವರು ಯಾವ ಕಾಲ ಹಿಂದಿನ ಕಾಲದ ಜನಗಳಿಗೆ ಏನಾದ್ರು ಕೆಲಸಕ್ಕೆ ಸೇರ್ಕೊಂಡ್ರೆ ಇಲ್ಲೇ ಇಲ್ಲ, ಇದು ಕೊಟ್ಟು ಸಂಬಳ ಕೊಟ್ಟಾಯ್ತು, ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಿದ್ರು, ಇದೆಲ್ಲ ಬೇಡ ಕೊಟ್ಟಾಯ್ತು ಅಂತ ಹೇಳ್ತಿದ್ರು. ಕೆಲಸ ತಿಸ್ಕೊತಲ್ಲಿ ಹೆಚ್ಚು ಕೊಟ್ಟು, ಇವತ್ತು ಅಷ್ಟು ಕೆಲಸ ಮಾಡಿಲ್ಲ ನಾವು, ಲೇಟ್ ಆಯ್ತು ಅಷ್ಟು ಕೊಡಲೇಬೇಡಿ ಅಂತ ಹೇಳ್ತಿದ್ರು. ನಾವು ಕಟ್ ಮಾಡಿ ಅವರೇ ಒಪ್ಕೋತಿರ್ಲಿಲ್ಲ, ಅದು ಕೆಲಸ ಇರ್ತು ಸಂಕೋಚ ಪಟ್ಟು ಅವ್ರು ಇಸ್ಕೋತಾನೋ ಹೋಗ್ತಿರ್ಲಿಲ್ಲ. ಆ ಕಾರಣೇ ಆಗಿತ್ತು. ಮಾತೆತ್ತಿದ್ರೆ ಅದಕ್ಕೊಂದು ವಿಶಿಷ್ಟ ಮಹತ್ವ ಆಯ್ತು. ಇವತ್ತು ಸರ್ವಿಸಿ ಟ್ಯಾಕ್ಸ್ ಅಂತಾಯ್ತು ಬರೀ ಸರ್ವಿಸಿ ಟ್ಯಾಕ್ಸ್. ಇದು ಸರ್ವಿಸಿ ಟ್ಯಾಕ್ಸ್ ಅಂದ್ರೆ ಕಾಂಟ್ರಿಬ್ಯೂಷನ್, ಅದು ಸರ್ವಿಸ್ ಆಗುತ್ತೆ ಟ್ಯಾಕ್ಸ್ ಮಾಡಿದ ಮೇಲೆ, ಗೊತ್ತಾನೆ? ಈ ಫಲ ಕೇಳಿದ ಮೇಲೆ ಅದು ಇದು ಹೊರಟೋಯ್ತು. ಅಲ್ಲಿಗೆ ಈಗ ಫ್ರೀ ಅಂತ ಹೇಳೋದು ಎಷ್ಟು ದುಡ್ಡು ಕೊಟ್ರೆ 50 ರೂಪಾಯಿ ಫ್ರೀ ಕೊಡ್ತೀವಿ ಅಂದ್ರೆ ಏನರ್ಥ? 50 ರೂಪಾಯಿ ಫ್ರೀ ಕೊಟ್ಟರೆ ಫ್ರೀ ಆಗಾಯ್ತದ? ಫ್ರೀ ಅಂದ್ರೆ ಏನರ್ಥ? ಅದಕ್ಕೆ ಏನು ತಗೊಳೋದೇ ಫ್ರೀ. ಅದು ಸರ್ವಿಸ್ ಅನ್ನೋ ಪದಕ್ಕೆ ಅಪಚಾರ ಆಯ್ತು. ಟ್ಯಾಕ್ಸ್ ಅಂತ ಬಂದ ತಕ್ಷಣ ಏನಾಯ್ತು? ಅಲ್ಲಿಗೆ ಅಪಚಾರ ಮಾಡಿದಾಗಾಯ್ತು ಅಷ್ಟೆ. ಯದಾ ಲೇರಾಯತೆ ಸಾಕ್ಷಿ ಸಮಿದ್ಧೇ ಹವ್ಯವಾಹನೆ ತದಾ ಅಜ್ಜ ಭಾಗವು ಅಂತರೇಣ ಆಹುತಿ ಪ್ರತಿಪಾದಯೇ ಥ್ಯಾಸ್ ಹೇಳ್ತಾರೆ. ಆಹುತಿ ಹಾಕ್ಬೇಕಾದ್ರೆ ಅಗ್ನಿ ಪ್ರಜ್ವಲಿಸ್ಬೇಕು ಅಂತ ಹೇಳ್ತಾರೆ. ಇದ್ರ ಹಾಕ್ಬೇಕಾದ್ರೆ ಬರೀ ಬೂದಿ ಇರುತ್ತೆ, ಆಗ್ತೇವೆ ಹೋಮ ಮಾಡ್ಬೇಕಾದ್ರೆ ಬರ್ತಾ 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 ಬೂದಿ ಇದ್ದಾಗಿರುತ್ತೆ, ಅಗ್ನಿ ಉಳಿತಿರ್ಬೇಕಂತ ಅಲ್ಲಿ ಹೋಮ ಮಾಡ್ಬೇಕು, ಆಗ ದೇವತೆಗಳನ್ನು ಮುಟ್ಟುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಯಶ್ಯ ಅಗ್ನಿಹೋತ್ರಂ, ಎಷ್ಟು ಇಂಪಾರ್ಟೆನ್ಸ್ ತಿಳ್ಕೊಳ್ಳಿ ವಿಷ್ಣು ಕೂಡ. ಯಶ್ಯ ಅಗ್ನಿರ್ಹೋತ್ರಂ ಅದರ್ಶ್ಯಂ ಅಪೂರ್ಣಮಾಸಂ ಅನಾಗ್ರಾಯಣಂ ಅತಿಥಿವರ್ಜಿತಂಚ ಅಹುತಂ ಅವೈಶ್ವದೇವಂ ಅಭಿಧಿನಾಹುತಂ ಆ ಸಪ್ತಮಾಂತಸ್ಯ ಲೋಕಾನ್ಹೀನಸ್ತಿ. ಎಷ್ಟು ಇಂಪಾರ್ಟೆಂಟ್! ಯಾರು ಅಗ್ನಿಹೋತ್ರ ಮಾಡೋದಿಲ್ಲ, ದರ್ಶ್ಯ ಪೂರ್ಣಮಾಸಗಳನ್ನು ಮಾಡೋದಿಲ್ಲ, ಅಗ್ರಾಯಣ ಮಾಡೋದಿಲ್ಲ, ಅತಿಥಿ ಪೂಜೆ ಮಾಡೋದಿಲ್ಲ, ವೈಶ್ವದೇವ ಮಾಡೋದಿಲ್ಲ, ವಿದ್ಯುಕ್ತವಾಗಿ ಹೋಮಾದಿಗಳನ್ನು ಮಾಡೋದಿಲ್ಲ, ಅವರು 7 ಕುಲದವರೆಗೂ ರಾಶಿ ಮಾಡ್ತಾರೆ. ಇವರೆಲ್ಲ ಹಿಂದಿನ 7 ಜನಗಳು ಕೆಳಗೆ ಬಿಡಿಸ್ತಾರಂತೆ. 8 ಜನಗಳು ಕೂಡ ಫಸ್ಟ್ ಫ್ಲೋರ್ ಬಿದ್ದರೆ ಏನಾಗುತ್ತೆ? 7 ಫ್ಲೋರ್ ಬಿಡುತ್ತೆ ಮೇಲಿಂದ. ಆ ಥರ ಫಸ್ಟ್ ಫ್ಲೋರ್ ಬಿದ್ದರೆ ಆಗೋದೇನೋ, ಮೇಲೆ ಎಷ್ಟು ಫ್ಲೋರ್ ಇರುತ್ತೋ ಅಷ್ಟು ಫ್ಲೋರು ಬಿಡುತ್ತೆ. ಆದ್ದರಿಂದಲೇ ನಾವು ಮುಂದೆ ವಂಶವನ್ನು ಸರಿಯಾಗಿ ನಡೆಯಾಗಿ ವ್ಯವಸ್ಥೆ ಮಾಡಬೇಕೆ ಹೊರತು ಇಲ್ಲದೆ ಹೋದರೆ ಅಪಾಯ ತಪ್ಪಿದ್ದಲ್ಲ. ಅಹುತ ವೈಶ್ವದೇವಂ, ವೈಶ್ವದೇವ ಮಾಡಬೇಕು ಅಂತ ಎಲ್ಲಿದೆ ಎಂಬುದಕ್ಕೆ ಆತರುಳ ಉಪನಿಷತ್ತು ಹೇಳ್ತಾ ಇದೆ. ಅದನ್ನು ಮಾಡಿದರೆ ಇವನು ಹಾಳಾಗ್ತಾನೆ ಅಲ್ಲ. ಆ ಸಪ್ತಮಾಂತಸ್ಯ ಲೋಕಾನ್ ಹಿನಸ್ತಿ, 7 ಜ್ವಾಲೆಗಳಾಗುವುದು ಅಂತ ಹೇಳ್ತಾರೆ. ಅಗ್ನಿ 7 ಜ್ವಾಲೆ, ಸಪ್ತಜಿಹ್ವ ಅಂತ ಅಗ್ನಿ ಹೆಸರು. ಸಪ್ತಜಿಹ್ವನ ತರದಿ ತಪ್ತ ಲೋಹವು ನೋಳ್ಪರಿಗೆ ಸಪ್ತಜಿಹ್ವನ ತರದಿ ಕಾಣ್ಬೋದು. ಹರಿಕತಾಮ್ರಸ್ತಾರದಲ್ಲಿ ಸಪ್ತಜಿಹ್ವಾದ ಪದ ಉಪಯೋಗಿಸಿದ್ದಾರೆ. ಅಗ್ನಿಗೆ ಎಷ್ಟು ನಾಲಿಗೆಗಳಂತೆ? ಏಳು ನಾಲಿಗೆಗಳು, ಎರಡು ತಲೆ, ಏಳು ನಾಲಿಗೆ. ಅವರಿಗೆ ಏಳು ಹೆಸರು ಹೇಳ್ತಾರೆ ಯಾವುದು ಅಂತೇಳಿ. ಕಾಲಿ ಕರಾಲೀಚ ಮನೋಜವಾಚ ಸುಲೋಹಿತಾಯಾಚ ಸುಧುಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚೀಚ ದೇವಿ ಲೀಲಾಯಮಾನ ಇತಿ ಸಪ್ತಜಿಹ್ವಾಹ. ಅಗ್ನಿಯ ಏಳು ನಾಲಿಗೆಗಳು ಅಂತ ಪರಿಚಯ ಮಾಡಿಕೊಡ್ತಾರೆ. ಅದಿದ್ದು ಆ ಹೋಮ ಮಾಡಿದರೆ ಅದು ಫಲ ಕೊಡುತ್ತೆ. ಕಾಲಿ ಕರಾಲಿ ಮನೋಜವ ಸುಲೋಹಿತ ಸುಧುಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ, ಇದಿಷ್ಟು ಕೂಡ ಅದು ಏಳು ನಾಲಿಗೆಗಳು. ಏತೇಷು ಯಶ್ಚರತೆ ಭಾಜಮಾನೇಶು ಯಥಾಕಾಲಂಚ ಆಹುತಯೋ ಆದದಾಯನ್. ಇವನು ಯಾವಾಗಲೂ ಫಲಾಪೇಕ್ಷೆ ಇಲ್ಲದೆ ಇಂಥ ಒಂದು ಜ್ವಲಿಸತಕ್ಕಂಥ ಅಗ್ನಿಯಲ್ಲಿ ಮಾಡ್ತಾನಲ್ಲ ಅದು ಸಾರ್ಥಕ. ತೈಂ ನಯಂತೇತಾ ಸೂರ್ಯಶ್ಯ ರಶ್ಮಯೋ ಯತ್ರ ದೇವಾನಾಂ ಪತಿರೇಕೋ ಅಧಿವಾಸ. ಮೇಲೋಗ ಅಗ್ನಿ ಏನು ಮಾಡುತ್ತೆ ಅಂತ ಗೊತ್ತಾ, ಹೋಮ ಹಾಕ್ತಿದ್ರೆ ಮೇಲೆ ಕರ್ಕೊಂಡು ಹೋಗುತ್ತಂತೆ. ಹಾಗಾದ್ರೆ ಅಗ್ನಿ ಮೇಲೆ ಉರಿತಾ ಇರುತ್ತಲ್ಲ, ಮಾಡಿದ್ರೆ ಏನು ಮೇಲೆ ಕೆತ್ತಿಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಪ್ಲೇನ್ದಲ್ಲಿ ಕೂತವನ್ನ ಹೇಗೆ ಕರ್ಕೊಂಡು ಹೋಗಬೇಕು ಆ ರೀತಿಯಲ್ಲಿ ಇದು ಕರ್ಕೊಂಡು ಹೋಗ್ತಾ ಇವೆ. ಯಶೇತಿ ತಮ್ಮ ಆಹುತಯ ಸುವರ್ಚ ಎ ಹೇಗೆ ಅಂತ ಗೊತ್ತಾ, ಆಹುತಿ ಹಾಕಿದಾಗಲ್ಲ ಬಾ ಬಾ ಅನ್ನುತ್ತಂತದ್ದು, ಬಾ ಅಂತ ಕರ್ಕೊಂಡು ಹೋಗುತ್ತಂತೆ. ಒಂದೊಂದು ಆಹುತಿಗೂ ಅಷ್ಟು ಫಲ ಇದೆ. ಏಹಿ ಆಹುತಯ ತಮ್ಮ ಆಹುತಯ, ಏಹಿ ಏಹಿ ಅಂದರೆ ಬಾ ಬಾ ಅಂತ ಅರ್ಥ. ಇತಿ ತಮ್ಮ ಆಹುತಯ ಸುವರ್ಚಸಃ ಸೂರ್ಯಶ್ಚ ರಶ್ಮಿಭಿ ಯಜಮಾನಂ ವಹಂತಿ ಪ್ರಿಯಾಂ ವಾಚಂ ಅಭಿವದಂತ್ಯಃ ಅರ್ಚಯಂತ್ಯಃ ಏಷವ ಪುಣ್ಯ ಸುಕೃತೋ ಬ್ರಹ್ಮಲೋಕ. ನೋಡು ನೀನು ಈ ಲೋಕ ಸಿಕ್ಕಿದೆ, ಈ ಲೋಕ ಸಿಕ್ಕಿದೆ, ತೋರಿಸ್ತಾವ ಯಾರೇ ಹಿಡಿಯೋರು ಅಂತ ಕೇಳ್ತಾರಲ್ಲ ಆ ಟೈಪ್ ಕೇಳ್ತಾ. ಇದು ಬ್ರಹ್ಮಲೋಕ, ಕೊನೆಯ ಬ್ರಹ್ಮಲೋಕಕ್ಕೆ ಹೋಯಿತ್ತಂತ. ಈ ಮಾಡತಕ್ಕಂಥ ಹೋಮ ಇಷ್ಟುಪಿತ್ಯರ್ಥವಾಗಿ ಮಾಡಿದರೆ ಅವೆಲ್ಲ ಬ್ರಹ್ಮಲೋಕ ಎತ್ಕೊಂಡು ಹೋಗುತ್ತೆ ನಮ್ಮನ್ನು ಅಂತ ಹೇಳ್ತಾರೆ. ಪ್ಲವಾಹ್ಯೇತೆ ಅದೃಢ ಯಜ್ಞ ರೂಪಾಹ ಅಷ್ಟಾದಶೋಕ್ತಂ ಅವರಂ ಏಷು ಕರ್ಮ ಏತಶ್ರೇಯೋ ಯೇ ಅಭಿನಂದಂತಿ ಮೂಢಾಹ ಜರಾ ಮೃತ್ಯುಂತೆ ಪುನರೇ ವಾಪಿಯಂತಿ. ಇವೆಲ್ಲ ಒಂದೃಷ್ಟಿಯಿಂದ ನೋಡಿದರೆ ವೈಕುಂಠ ಮೇಲೆ ಹತ್ತಬೇಕು. ಹತ್ತಲಕ್ಕೆ ಏನು ಬೇಕು ನಮಗೆ? ಏಣಿ ಬೇಕು. ಆ ಏಣಿಯಾಗಿ ಹೋಮ ಕಾರ್ಯ ಇದೆ ಅಂತ ಹೇಳಿದರು. ಇನ್ನೊಂದು ಕಡೆಗೆ ಸಂಸಾರ ಸಮುದ್ರ ಇದು, ದಾಟಕ್ಕೆ ಏನು ಬೇಕು ನಮಗೆ? ನಾವೇ ಬೇಕು. ಒಂದು ಕಡೆಗೆ ಮೆಟ್ಟಿಲು, ಒಂದು ಕಡೆಗೆ ನಾವೇ. ನಾವೇ ಅಂದರೂ ಇದೇನೆ. ಏತೆ ಪ್ಲವಾಹ್ಯೇತೆ ಅದೃಢ ಯಜ್ಞ ರೂಪಾಹ ಅಷ್ಟಾದಶೋಕ್ತಂ ಅವರಂ ಏಷು ಕರ್ಮ ಏತಚ್ಛೇಯೋ ಯೇ ಅಭಿನಂದ ಯೇ ಅಭಿನಂದಂತಿ ಮೂಢಾಹ ಜರಾ ಮೃತ್ಯುಂತೆ ಪುನರೇ ವಾಪಿಯಂತಿ. ಇಂಥ ಶ್ರೇಯಸ್ಸನ್ನು ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ ಅವರೇ ಮೂರ್ಖರವರೆಲ್ಲ ಕೂಡ. ಪುನಃ ಹುಟ್ಟು ಸಾವುಗಳ ಸಂಸಾರಕ್ಕೆ ವಾಪಸ್ ಬರ್ತಾರೆ. ಹುಟ್ಟು ಸಾವುಗಳ ಸಂಸ್ಕಾರಕ್ಕೆ ಅವ್ರು ಬರಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಯಾವುದು ಒಟ್ಟಿಗೆ ಹೇಗಿದೆ? ಏನು ಬ್ರಿಡ್ಜ್ ಅಂದರೆ ಇವತ್ತು ನಾವು ಸಂಸಾರ ಅಡ್ಡ ಇದೆ, ಆ ಕಡೆ ಬ್ರಹ್ಮ ಇದೆ, ಈ ಕಡೆ ನಾವಿದ್ದೇವೆ. ಈಗ ಇದನ್ನು ಕ್ರಾಸ್ ಮಾಡಬೇಕು. ಈಗ ಕ್ರಾಸ್ ಮಾಡಿದ ಅಮೃತಶ್ಚೇ ಇಷ ಸೇತು, ಒಂದು ಸೇತುವೆ ಬೇಕು. ಜ್ಞಾನನೇ ಸೇತುವೆ. ಈ ಕರ್ಮಮಯವಾದ ಜ್ಞಾನದ ಸೇತುವೆಯಲ್ಲಿ ಹೋದಾಗ ಮಾತ್ರ ಇಲ್ಲವರು ಆಗ್ಲಿಕ್ಕೆ ಆಗೋದಿಲ್ಲ. ಇದು ನಡ್ಕೊಂಡು ಹೋಗೋದಲ್ಲ, ಇದು ನಡ್ಕೊಂಡು ಹೋಗೋದಲ್ಲ, ಹಾರೋದು ಅಲ್ಲ. ಮೆಟ್ಲ ಹತ್ತಿ ಹೋಗಬೇಕು, ಬೇರೆ ಹೋಗೋದಾದರೆ ಇಲ್ಲ, ಸಂಸಾರ ಈ ದಾಟಿ ಹೋಗಬೇಕು. ಇದು ಈಜಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಭಯಂಕರವಾದದ್ದಾದ್ರಿಂದಾಗಿನೇ ಅದಕ್ಕೆ ದೋಣಿ ಬೇಕು, ಅದಕ್ಕೆ ಮೆಟ್ಲು ಬೇಕು. ಯಜ್ಞಯಾಗಾದಿ ಕಾರ್ಯಗಳೆಲ್ಲ ಮೇಲಕ್ಕೆ ಇರತಕ್ಕಂಥ ಮೆಟ್ಟಿಲುಗಳು. ಇನ್ನೊಂದು ಜ್ಞಾನ ಕಾರ್ಯವೆಲ್ಲ ಸಂಸಾರ ಸಮುದ್ರ ದಾಟಿಸ್ತಕ್ಕಂತಹ ನಾವೇ, ಅದನ್ನು ತಿಳಿಸ್ತಾರೆ. ಆದ್ದರಿಂದ ಮಧ್ಯೆ ಇರೋ ಸಂಸಾರ ಅಡ್ಡಿಯಾಗಿದೆ ನಮಗೆ, ಅದು ಸಂಸಾರ ಸಮುದ್ರ ಅಂತ ಕರೆದಿತ್ತು. ಅವಿದ್ಯಾಯಾಮ್ ಅಂತರೇ ವೇಷ್ಟ್ಯಮಾನಾಹ ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ ಜಂಘನ್ಯಮಾನಾಹ ಪರಿಯಂತಿ ಮೂಢಾಹ ಅಂಧೇನೈವ ನೀಯಮಾನ ಯಥಾಂಧಾಹ. ಎಷ್ಟು ಬೈತಾರೆ, ಅವಿದ್ಯಾಯಾಮ್ ಅಂತರೇ ವೇಷ್ಟ್ಯಮಾನಾಹ. ಅವಿದ್ಯೆ ಬಗ್ಗೆ ಹೊರಳಾಡ್ತಿದ್ದಾರೆ ಜನಗಳೆಲ್ಲ, ಹೊರಗೆ ಹೋಗೋದೇ ಇಲ್ಲ. ಕೆಲವು ನೀರಲ್ಲಿ ಕೆಲವು ಒದ್ದಾಡ್ತಿರುತ್ತೆ ನೋಡಿ, ಎಣ್ಣೆಯಲ್ಲಿ ಮೀನು ಸಿಕ್ಕಾಗ ನೊಣಗೇಣ ಒದ್ದಾಡ್ತಿರುತ್ತೆ ಆ ಕಡೆ ಕಡೆ. ಹಾಗೆ ಒದ್ದಾಡ್ತಿದ್ದಾರೆ, ಮುಂದೆ ಹೋಗಲು ಸಾಧ್ಯ ಆಗ್ತಾ ಇಲ್ಲ ಇವ್ರ ಕೈಲಿ. ಸ್ವಯಂ ಧೀರಾಹ ಪಂಡಿತಂ ಮನ್ಯಮಾನಾಹ, ತಾವೇ ಅಶಿವ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಭಾರಿ ಧೀರರು, ನಾವು ಭಾರಿ ಪಂಡಿತರು ಅಂತ ತಿಳ್ಕೊಂಡ್ಬಿಡ್ತಾರೆ, ಇನ್ನೊಬ್ರು ಕೇಳೋದಕ್ಕೆ ಹೋಗೋದೇ ಇಲ್ಲ. ಜಂಘನ್ಯಮಾನಾಹ ಪರಿಯಂತಿ ಮೂಢಾಹ, ಹೇಗೆ ಅಂಧೇನ ಇವ ನಿಯಮಾನ ಯಥಾಂಧಾಹ. ಇವತ್ತೆಲ್ಲ ನಮಗೆ ಯಾರಿಗೆ ನಮಗೆ ಆದರ್ಶ ಆಗ್ತಾರೆ? ಧರ್ಮ ಬಿಟ್ಟವರು ಆದರ್ಶ ಆಗ್ತಾರೆ. ಇದನ್ನು ಪರಿಚಿತಿ ಇದು ನೋಡಿ ಕಲಿಯೋದು ನಾವೇನು ಬಿಟ್ಟಿಲ್ಲ. ಯಾರು ನೋಡಿ ಕಲಿತಿರೋದು? ರಾಯರ ಮಟ್ಟಕ್ಕೆ ಹೋದ್ರು ರಾಯರು ನೋಡೋದಿಲ್ಲ, ಯಥಾ ಪ್ರಕಾರ ನೋಡೋದೇನೋ ಬೇರೆ. ಒಂದು ನಿಮಿಷ ಬಂದುಬಿಟ್ರೆ ಮುಗಿಯುತ್ತೆ ಅಷ್ಟೇ. ಯಥಾ ಇವ್ರು ನಾನು ಬೇರೆ ಕಡೆ ಜನಗಳೇ ನೋಡೋದು ಅಂದರೆ ದೊಡ್ಡವರ ಆದರ್ಶಗಳನ್ನು ಫಾಲೋ ಮಾಡದೇನೆ ಅವರಿಂದ ಫಲ ಮಾತ್ರ ಕೇಳೋದು. ಆದರ್ಶ ಎಲ್ಲ ಕೆಟ್ಟವ್ರದ್ದು, ಫಲ ಮಾತ್ರ ಇವ್ರು ಕೊಡಬೇಕು. ಅರ್ಥ ಆಯ್ತಾ? ಈಗ ಈ ರೀತಿ ಭಾವನೆ ಬರೋದ್ರೆ ಮನುಷ್ಯ ಉದ್ಧಾರ ಆಗೋದಿಲ್ಲ. ರಾಯರಿಗೆ ಫಲ ಕೊಡ್ತಾರೆ, ಅವ್ರ ಆದರ್ಶ ಯಾಕೆ ನಮಗೆ ಬೇಡ? ಈಗ ಅವರಂತಿದ್ರೆ ತಾನೆ ಅವ್ರು ಫಲ ಕೊಡೋದು, ಆ ಯೋಚನೆ ಮಾಡೋದಿಲ್ಲ. ಅವಿದ್ಯಾಯ ಹೋಗೋದು ರಾಯರ ಹತ್ರ, ಸ್ನಾನ ಮಾಡಿದ್ರೆ ಬಂಡಲಿಗೆ ಉಟ್ಕೊಂಡ್ರೆ ರಾಯರ್ ಮೆಚ್ಕೊಂಬಿಟ್ಟು ಇಷ್ಟೇ. ರಾಯರು ಮೆಚ್ಚುತ್ತಾರೆ, ರಾಯರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರಿಂದ ನಮಗೀಗ? ವರ್ಣಾಶ್ರಮದನ್ನು ಅನುಷ್ಠಾನ ನಿತ್ಯ ನೈಮಿತ್ತಿಕ ಎಲ್ಲ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇವನ್ನೆಲ್ಲ ಬಿಟ್ಟವ್ರು ಹೇಗೆ ಅಪ್ಸೆಟ್ ಮಾಡ್ತಾರೋ ಸಾಧ್ಯನೇ ಇಲ್ಲ. ಫಲ ಕೊಡಿ ಅಷ್ಟೇ ಇದೆ. ಯಥ ಪ್ರಕಾರ ಬಿಟ್ಟವರು ಯಾವ ಯಾವ್ದು ಮಾತು ಏನು ಮಾಡ್ತಾರೆ ಅವರಿವ್ರನ್ನ ಕೋಟ್ ಮಾಡ್ತಾರೆ, ಎಲ್ಲ ಧರ್ಮ ಬಿಟ್ಟವ್ರನ್ನ ಕೋಟ್ ಮಾಡ್ತಾರೆ, ಅವ್ರು ಬೇಗ ಹಿಡಿಸ್ತಾರೆ ಅವ್ರ ಮನಸ್ಸಿಗೆ. ಅದಕ್ಕೆ ಅನುಗ್ರಹ ಬೇರೆ, ಅನುಗ್ರಹ ಯಾವ್ದು ಅನುಗ್ರಹ ತಿಳ್ಕೊತೀವಿ ನಾವೀಗ. ಅನುಗ್ರಹ ಅಂದ್ರೆ ಯಾವ್ದೀಗ ಇಷ್ಟಾರ್ಥ, ಯಾವ್ದು ಇಷ್ಟಾರ್ಥ? ಎಲ್ಲ ಲೌಕಿಕ ಇಷ್ಟಾರ್ಥ. ಇವತ್ತನ್ನು ಭಿಕ್ಷದವ್ರಿಗೆ ಏನಾದ್ರು ಕೊಡ್ತೀವಿ ಇಲ್ವೋ? ಭಿಕ್ಷದವ್ರಿಗೆ ಏನೋ ಕೊಡ್ತೀವಿ. ಯಾಕೆ ತುಂಬ ಒದರ್ತಿರ್ತಾರೆ ನಮ್ಮ ತಾಯಿ ಅಂತ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳ್ತಾರೆ. ಹೋಗ್ತಾನೆ ಅನುಗ್ರಹ ಆಯ್ತು, ಅನುಗ್ರಹ ಅಂತ ಕರಿತೇವೆ. ಒಮ್ಮೆಲೆ ಹೇಳ್ತೇವೆ ಪೀಡಿಸ್ತಾನೆ, ನಾವೇನು ಆಮೇಲೆ ಪೀಡಿಸ್ತಾರೆ ಇವನು ಅಂತ ಹೇಳ್ತೇವೆ. ರಾಯರು ಒಂದ್ ರೀತಿ ಏನಿದ್ದಾಗ ಇವರೆಲ್ಲ ಕೂಡ ಸುಮ್ಮನೆ ಭಾರಿ ಒದರ್ತಾರೆ ಅಂತ ಕೊಟ್ಟು ಕಳಿಸ್ಬಿಡ್ತಾರೆ, ಹೊರತು ಬೇರೆ ಅಲ್ಲ. ಆದರೆ ನಿಜವಾಗ್ಲೂ ಯಾರಿಗೆ ಕೊಡ್ತಾರೆ? ಜ್ಞಾನಭಕ್ತಿ ಸುಪುತ್ರಾಯಿಸಿ ಶ್ರೀಪುಣ್ಯ, ಅದು ಮುಖ್ಯವಾದದ್ದು. ಈ ಪ್ರಯೋಜನ ಅಲ್ಲ. ಇವತ್ತು ನಿಮಗೆ ಒಂದು ಬಣ್ಣ ದೊಡ್ಡ ಆಚಾರ ದೃಷ್ಟಾಂತ ಕೊಡ್ತಾರೆ. ಒಂದು ಬದ್ಮರಾಗ ಮಣಿ ಇದೆ ಹತ್ರ, ಯಾರೋ ಬಂದರು ಒಂದು ಮುಷ್ಟಿ ಹಾಕಿ ಇಟ್ಕೊಂಡು ಕೊಡಿಸಿ ಕೊಟ್ಬಿಟ್ಟ, ಬದ್ದ ಎಷ್ಟು ರೂಪಾಯಿ ಲಾಭ ನನಗೆ ಬಂದು ಊಟ ಸಿಗ್ತೇವೆ. ಬದ್ಧರಾಗ ಮಾಡಿ ಎಷ್ಟದು ಜೀವನ ಪೂರ್ತಿ ಊಟ ಮಾಡಬಹುದಾಗಿತ್ತು. ಅದೊಂದು ಮುಷ್ಟಿ ಅಕ್ಕಿ ಮಾಡಿಬಿಟ್ರೆ ಫಲ ಅಂತ ಕರೀತಾರ? ಗೊತ್ತಾಯ್ತಾ? ಸುಮನಸಥೆಯನ್ನು ಮನೆಯೊಳಗಿರಲು ಗೋಮಯ ಬಯಸು ಬಂದದಲ್ಲಿ ರಾಯರಿಂದ ತಗೊಳ್ಳೋ ಫಲ ಅದ ಅದಲ್ಲ, ದೊಡ್ಡ ಫಲ ತಗೋಬೇಕಾಗಿತ್ತು. ಅದು ತಗೊಳ್ತಿಲ್ಲ ಅಂದ್ಮೇಲೆ ಏನಾಯ್ತು ಅಲ್ಲಿಗೆ? ಅದು ಸರಿಯಲ್ಲ. ಅವ್ರ ಅನುಗ್ರಹ ನಾವು ಈ ರೀತಿ ಯೋಚನೆ ಮಾಡಿ ಇಷ್ಟಕ್ಕಿಷ್ಟು ಅನುಗ್ರಹ ಮಾಡ್ತಾರಲ್ಲ, ಸರಿಯಾಗಿ ಮಾಡಿದ್ರೆ ಹೇಗಿರಬಹುದು? ಆ ಥರ ಯೋಚನೆ ಮಾಡಬಹುದೇ ಮಾಡಬೇಕೆ ಹೊರತು ಈ ರೀತಿ ಮಾಡಬಾರ್ದು. ಅವಿದ್ಯಾ ಅದನ್ನೇ ಅಂಧೇನೈವ ನೀಯಮಾನಾಹ ಯಥಾಂಧಾಹ ಅವಿದ್ಯಾಯಾಂ ಬಹುಧಾ ವರ್ತಮಾನಾಹ ವಯಂ ಕೃತಾರ್ಥ ಇತಿ ಅಭಿಮನ್ಯಂತಿ ಬಾಲಾಹ. ಎಷ್ಟು ಹೇಳ್ತಾರೆ ಅಜ್ಞಾನದಲ್ಲಿದ್ದಾರೆ, ಅವು ಎಷ್ಟು ಆರಾಮಾಗಿದ್ದೇವೆ. ಹಾಗೆ ತಾನೆ ಮನೆ ಆಯಿತು, ಇದಾಯಿತು, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಏನು ಆನಂದರೇ ಆನಂದ ಅವನಿಗೆ. ಏನು ರಿಸ್ಕಿದೆ ಯೋಚನೆ ಮಾಡ್ತಾನೆ ಇಲ್ಲ. ವಯಂ ಕೃತಾರ್ಥ, ಕೃತಾರ್ಥರಾಗಿಬಿಟ್ಟಿದ್ದೇವೆ ಅಂತ ಹೇಳಿಬಿಟ್ಟು ಇತ್ತು ಅಭಿಮನ್ಯಂತಿ ಬಾಲಾಹ. ಇವರೆಲ್ಲ ಎಂಥವ್ರು ಇಮ್ಮೆಚ್ಯೂರ್ಡ್ಸ್ ಅಲ್ಲ. ಬಾಲರು ಅಂದ್ರೇನು? ಬಾಲಿಸಿದ ಜನಗಳು, ತಿಳುವಳಿಕೆನೇ ಇಲ್ಲ ಅವರಿಗೆ. ಯತ್ ಕರ್ಮಿಣೋನ ಪ್ರಭೇದ ಯಂತಿ ರಾಗಾತ್ ತೇನ ಆತುರಾಹ ಕ್ಷೀಣ ಲೋಕಾಶ್ಚವಂತೆ. ಯತ್ ಕರ್ಮಿಣೋನ ಪ್ರಭೇದ ಯಂತಿ ರಾಗಾತ್ ತೇನ ಆತುರಾಹ ಕ್ಷೀಣ ಲೋಕಾಶ್ಚವಂತಿ. ಇವರು ಬರೀ ಕರ್ಮಾನುಷ್ಠಾನ, ಜ್ಞಾನಕ್ಕೆ ಮಹತ್ವನೇ ಕೊಡಲಿಲ್ಲ. ಇವ್ರು ಯಾರನ್ನು ಬೈತಾರೆ ಗೊತ್ತೇನು? ಸಂಧ್ಯಾನ್ನ ಮಾಡ್ತಾನೆ, ದೇವ್ರ ಪೂಜೆ ಎಲ್ಲನೂ ಮಾಡ್ತಾನೆ, ಯಜ್ಞಾಗನೂ ಮಾಡ್ತಾನೆ, ದೇವ್ರನ್ನ ತಿಳ್ಕೊಂಡಿಲ್ಲ. ಅವ್ರನ್ನ ಬೈತಾರೆ ಎಷ್ಟು ಮೂರ್ಖರು ಅಂತೇಳಿ. ಅದನ್ನು ಮಾಡದೆ ಇರೋ ಎಷ್ಟು ಬೈಬೇಕಿದೆ? ಹೋಗ್ತಾನೆ ಜ್ಞಾನ ಕಾರ್ಯ ಬಿಟ್ಟು ಬರೀ ಕರ್ಮ ಮಾಡೋರನ್ನೇ ಎಷ್ಟು ಬೈದಾಗ ಅದೂ ಇಲ್ಲ ಇದೂ ಇಲ್ಲ, ಇನ್ನೂ ನೆಕ್ಸ್ಟ್ ದುಷ್ಕರ್ಮಗಳು ಬೇರೆ ಜೊತೆಗೆ, ಅಂಥವ್ರು ಯಾವ ಗತಿಗೆ ಹೋಗ್ಬೋದು ಅನ್ನೋದನ್ನು ಸೂಚನೆ ಮಾಡ್ತಾರೆ. ಇವರೆಲ್ಲ ಕ್ಷೀಣ ಲೋಕಾಹ ಚವಂತೆ. ಒಂದೊಂದು ದಿವಸ ದಿವಸಕ್ಕೂ ಏನು ಮಾಡ್ತಿರ್ತಾರೆ ಈಗ? ಡೌನ್ವರ್ಡ್ಸ್, ಅವರು ಫಾಲ್ ಇಲ್ಲ, ಮೇಲಕ್ಕೆ ಹೋಗೋ ಚಾನ್ಸ್ ಇಲ್ಲ, ಇದ್ದಲ್ಲೂ ಇರೋದಿಲ್ಲ, ಬೀಳಕ್ಕೆ ಶುರುವಾಗ್ತಾರೆ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ವೇದಯಂತೆ ಪ್ರಮೂಢಾಹ ನಾಕಶ್ಚ ಪೃಷ್ಠೇತೆ ಸುಕೃತೆ ಅನುಭೂತ್ವ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ಇನ್ನು ಸದಾಚಾರಿಗಳಾಗಿದ್ದಾರೆ, ಒಳ್ಳೆ ಕರ್ಮಾಚರಣೆ ಮಾಡ್ತಾರೆ, ಯಜ್ಞಾಗಾದಿಗಳನ್ನು ಮಾಡ್ತಾರೆ, ಅದ್ರ ಮೇಲೆ ಯೋಚನೆ ಮಾಡೋದಿಲ್ಲ ಅವರು, ಅದು ಫೈನಲ್. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ, ಇಷ್ಟಾಪೂರ್ತ ಕೆರೆ ಬಾವಿ ಕಟ್ಸೋದು, ಅನ್ನ ಛತ್ರ ಕಟ್ಸೋದು ಇತ್ಯಾದಿ ಕೆಲಸ ಮಾಡಿಬಿಡ್ತಾರೆ, ಲೋಕೋಪಕಾರ ಆಗುತ್ತೆ ಅದರಿಂದ, ಅದನ್ನೇ ವರಿಷ್ಠಂ ಫೈನಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಬಿಡಿ ಅಂತ ಹೇಳಲಿಲ್ಲ, ಅದು ಫೈನಲ್ ಅಲ್ಲ, ಇನ್ನೂ ಕೆಲವು ಕೆಲಸ ಇದೆ. ನಾ ಅನ್ಯ ಶ್ರೇಯೋ ವೇದಯಂತೆಯೇ ಪ್ರಮೂಢಾಹ, ಬೇರೊಂದು ಶ್ರೇಯಸ್ಸಿನ ಮಾರ್ಗ ಇದೆ ಅಂತ ತಿಳ್ಕೊಂಡೇ ಇಲ್ಲ. ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ನಾಕಶ್ಯ ಪೃಷ್ಠೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಅಲ್ಲಿರ್ತಾರೆ. ತೇ ಸುಕೃತಿ ಅನುಭೂತ್ವ, ಸುಕೃತ ಅನುಭವವನ್ನು ಮಾಡ್ತಾರೆ. ಇಮಂ ಲೋಕ ಮೀನತರಂ ವಾ ವಿಶಂತಿ, ಇಲ್ಲಿ ವಾಪಸ್ ಬರ್ತಾರೆ, ಅಥವಾ ಇದಕ್ಕಿಂತ ಕೆಳಗೆ ಹೋಗ್ತಾರೆ, ಮೇಲೆ ಹೋಗೋದಿಲ್ಲ. ಇದು ಇಲ್ಲಿ ಅಥವಾ ಇನ್ನೂ ಕೆಳಗೆ ಹೋಗ್ತಾರೆ ಹೊರತು ಮೇಲೆ ಬರೋದಿಲ್ಲ. ಇದೇ ಭಗವದ್ಗೀತೆಯಲ್ಲಿ ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಇದಕ್ಕೆ ಅರ್ಥ ಅದು ಮರ್ತ್ಯಲೋಕಂ ವಿಶಂತಿ ಎಂಬುದಕ್ಕೆ ಈ ಲೋಕ ಇನ್ನೂ ಕೆಳಗಿನ ಲೋಕ ಹೊರತು ಬೆನ್ನೆ ಲೋಕ ಅವರಿಗೆ ಖಂಡಿತ ಸಿಗೋದಿಲ್ಲ. ಅಷ್ಟು ಹೇಳಿದ್ರು. ಎಷ್ಟೋ ಸರ್ತಿ ಸರ್ವಿಸ್ನಲ್ಲಿ ಇರ್ತಾರೆ, ಯಾವುದೋ ಎಕ್ಸಾಮ್ ಪಾಸ್ ಮಾಡಬೇಕಾಗಿರುತ್ತೆ, ಮಾಡದೆ ಹೋದ್ರೆ ಪ್ರಮೋಷನ್ ಕೊಡೋದಿಲ್ಲ. ಗೊತ್ತಾ? ಹೇಳಪ್ಪ, ಅರ್ಥ ಆಯ್ತಾ? ನಮ್ಮಲ್ಲಿ ಒಂದು ಸ್ಟೆಪ್ ಹೋಗಕ್ಕೆ ಏನ್ಬೇಕು? ಎಕ್ಸಾಮ್ ಪಾಸ್ ಮಾಡಿ, ಅದು ಎಕ್ಸಾಮ್ ಅಂದ್ರೆ ಜ್ಞಾನ ಅಷ್ಟೇ. ಸೊ ಜ್ಞಾನದಿಂದ ವೃದ್ಧಿ ಬರೋ ಹಾಗೆ ಬೇರೆ ವೃದ್ಧಿ ಬರೋದಿಲ್ಲ. ಸರ್ವಿಸ್ ಓರಿಯೆಂಟೆಡ್ ಪ್ರಮೋಷನ್ ಬೇರೆ. ಗೊತ್ತಾಯ್ತಾ? ಈ ಪ್ರಮೋಷನ್ ನಾಲೆಜ್ ಓರಿಯೆಂಟೆಡ್ ಪ್ರಮೋಷನ್ ಬೇರೆ. ಸರ್ವಿಸ್ ಓರಿಯೆಂಟೆಡ್ ಒಂದು ಕಡೆ ಸ್ಟಾಪ್ ಆಗಿಬಿಡುತ್ತೆ, ನಾಲೆಜ್ ಓರಿಯೆಂಟೆಡ್ ಆಗಲ್ಲ, ಇನ್ನು ಮುಂದೆ ಹೋಗುತ್ತೆ. ರಿಟೈರ್ ಆದ್ಮೇಲೆ ಯಾವುದೋ ಕಮಿಟಿಗೆ ಚೇರ್ಮನ್ ಮಾಡ್ತಾರೆ, ಮತ್ತೆ ನಾಲೆಜ್ ಇದ್ದಾಗ ಯಾವುದೋ ಕಮಿಟಿ ಚೇರ್ಮನ್ ಏನೋ ಕೊನೆವರೆಗೂ ಇರ್ತಾರೆ ಕೆಲವರೆಲ್ಲ ಕೂಡ. ಯಾಕೆ? ಅವ್ರು ನಾಲೆಜ್ಜಿಂದ ಸೈನ್ ಆಗ್ತಾರೆ, ಬೇರೆ ಕೆಲಸ ಇದ್ರೆ ಬರೋದಿಲ್ಲ. ದೇವೇಭ್ಯ ಉತ್ತಮಂ ವಿಷ್ಣು ವಿಷ್ಣೋ ಸರ್ವೇಭ್ಯ ಕಿಂಚಿತ್ ಉತ್ತಮ್ ಜಾನಂತಹ ಇಮಂ ಲೋಕಮಾವಿಶಂತಿ. ಇನ್ನು ಒಂದೊಂದು ಕೆಲವು ನೋಟ್ಗಳು ಕೊಡ್ತಾರೆ ಆಚಾರ್ಯರು. ಅದೇ ಭಾಷ್ಯ ಅಂದ್ರೆ ಅದೇ, ದೇವ್ರು ಸರ್ವೋತ್ತಮ ಅಂತ ಗೊತ್ತವರಿಗೆ, ಆದರೆ ಭಾರಿ ಉತ್ತಮರಲ್ಲ, ಕಿಂಚಿತ್ ಉತ್ತಮತ್ವ ದೇವ್ರು ನಮಗಿಂತ ಸ್ವಲ್ಪ ಜಸ್ಟ್ ಗ್ರೇಟ್. ಅರ್ಥ ಆಯ್ತು? ಕೆಲವರು ಇರ್ತಾರೆ ಆಫೀಸರ್ ಬೈತಾರೆ, ಒಂದು ಇನ್ಕ್ರಿಮೆಂಟ್ ಜಾಸ್ತಿ ತೋಡಿ ಇಷ್ಟು ಹಾರಾಡ್ತೇವೆ ನನಗಿಂತ ಅಂತಾರಲ್ಲ ಆ ಥರ. ಒಂದು ಇನ್ಕ್ರಿಮೆಂಟ್ ಜಾಸ್ತಿ ಅಷ್ಟೇ ಅವ್ನು, ಇವರು ಸೀನಿಯರ್ ಇದ್ದಾರೆ, ಒಂದು ಪ್ರಿನ್ಸಿಪಾಲ್ ಆಗಿದ್ದಾರೆ, ಒಂದು ಇನ್ಕ್ರಿಮೆಂಟ್ ಜಾಸ್ತಿ. ನನಗೆ ಒಂದೇ ಆಗ್ತದೆ, ನಾನು ಪ್ರಮೋಷನ್ ಬಿಟ್ಟಿದ್ದಕ್ಕೆ ಹೇಗಿದ್ದೇನೆ ಅಷ್ಟೇ. ಅದು ದೇವ್ರು ಆಗಿದ್ದಾರೆ ಅಂತ ತಿಳ್ಕೊಂಡ್ರೆ ಸ್ವಲ್ಪ ದೊಡ್ಡವನು ದೇವರು ಅಲ್ಲ, ಅನಂತ ಪಟ್ಟು ದೊಡ್ಡವನು. ದೇವರು ದೊಡ್ಡ ದೇವರಿದ್ದಾನೆ ಅಂತ ತಿಳ್ಕೊಂಡಿದ್ದಾನೆ, ದೊಡ್ಡವನು ಅಂತ ತಿಳ್ಕೊಂಡಿದ್ದಾನೆ, ಆದರೆ ಭಾರಿ ದೊಡ್ಡವನು ಅಂತ ತಿಳ್ಕೊಂಡಿಲ್ಲ, ಸ್ವಲ್ಪ ದೊಡ್ಡವನು ಅಂತ ತಿಳ್ಕೊಂಡಿದ್ದಾನೆ. ಅವನು ಕೂಡ ಮೋಕ್ಷಕ್ಕೆ ಹೋಗೋದಿಲ್ಲ. ಇಮಂ ಲೋಕಂ ಅವಿಶಂತಿ ಸಾಮ್ಯಂ ಹೀನತ್ವಾ ಜಾನಂತಹ, ವಿಷ್ಣುವಿಗೆ ಸಮ ಇದ್ದಾನೆ ಅಂತ ತಿಳ್ಕೊಂಡ್ರೆ, ವಿಷ್ಣು ಕಡಿಮೆ ಅಂತ ತಿಳ್ಕೊಂಡ್ಬಿಟ್ರೆ, ಹೀನತರಂ ತಮಯೇವ ಅವಿಶಂತಿ, ಎಲ್ಲಿಗೆ ಹೋಗ್ತಾನ ಅವನು? ಅತ್ಯಂತ ಹೀನವಾದ ತಮಸ್ಸಿಗೆ ಹೋಗ್ತಾನೆ. ದೇವೇ ಇವರೆಲ್ಲ ಭೇದ ತಿಳ್ಕೊಂಡವ್ರು, ಈ ಮಧ್ಯೆ ನೆನಪಿರಬೇಕು, ಇವ್ರ ಭೇದ ಗೊತ್ತಿದೆ, ನನಗಿಂತ ವಿಷ್ಣು ಕಡಿಮೆ ಅಂತಾನೆ. ಅದು ಏನು ಗೊತ್ತಿದೆ ಅವನಿಗಾಗ? ಭೇದ ಗೊತ್ತಿದೆ, ಆದ್ರೆ ಏನು ಗೊತ್ತಿಲ್ಲ? ಉತ್ತಮತ್ವ ಗೊತ್ತಿಲ್ಲ, ಸರ್ವೋತ್ತಮತ್ವ ಗೊತ್ತಿಲ್ಲ, ಮತ್ತು ಅನಂತ ಮಟ್ಟ ಉತ್ತಮತ್ವ ಗೊತ್ತಿಲ್ಲ. ಆದ್ದರಿಂದ ಅವರು ಕೂಡ ಉಪಯೋಗ ಬರೋದಿಲ್ಲ. ಇದರಿಂದ ಏನು ಹೇಳಿದಾಗಾಯ್ತು ಅಂದರೆ, ಸಾಮಾನ್ಯ ಭೇದ ಜ್ಞಾನವು ಯಾವುದಕ್ಕೆ ಕಾರಣ ಅಲ್ಲ? ಮೋಕ್ಷಕ್ಕೆ ಕಾರಣ ಅಲ್ಲ. ಅಂದರೆ ಹರಿ ಸರ್ವೋತ್ತಮತ್ವ ಜ್ಞಾನಪೂರ್ವಕ ಭೇದ ಜ್ಞಾನನೇ, ಮತ್ತು ತಾರತಮ್ಯನೂ ಸೇರಿದರೆ ಭೇದ ಜ್ಞಾನ ಉಪಯೋಗ ಬರುತ್ತೆ ಹೊರತು ಬರೀ ಭೇದ ಜ್ಞಾನದಿಂದ ಸಾಧ್ಯ ಅಲ್ಲ. ದೇವೇಭ್ಯ ಉತ್ತಮಂ ವಿಷ್ಣು, ಇವತ್ತು ಕೆಮಿಸ್ಟ್ರಿಯಲ್ಲಿ ಕ್ವಾಲಿಟಿ ಅನಾಲಿಸಿಸ್ ಅಂತ ಮಾಡ್ತಾರೆ, ಕೆಲವೆಲ್ಲ ಹೆಸರು ಕೊಟ್ಬಿಡ್ತಾರೆ, ಸಾಲ್ಟ್ಗಳು ಕೊಟ್ಬಿಟ್ಟು ಡಿಸ್ಟಿಂಗ್ವಿಷ್ ಮಾಡುವಂತ ಕೊಡ್ತಾರೆ. ಅದು ಬೇರೆ ಅಂತ ಗುರುತಿಸಿದಾಗಲ್ಲ ಅವನಿಗೆ ಮಾರ್ಕ್ಸ್ ಬರುತ್ತೆ. ದ್ವೈತದಿಂದ ಮಾರ್ಕ್ಸ್ ಬಂತು, ಅದ್ವೈತದಿಂದ ಮಾರ್ಕ್ಸ್ ಬಂತು ಅವನಿಗೀಗ, ದ್ವೈತದಿಂದಾನೇ ಮಾರ್ಕ್ಸ್ ಬಂದಿದ್ದ ಅವನಿಗೀಗ. ಎಸ್ಪೆಕ್ಟ್ 100 ಜನ ಇಂಟರ್ವ್ಯೂ ಬಂದಿದ್ದಾರೆ, ಈಗ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಏನು ಕಂಡುಹಿಡಿತಾನೆ? ಭೇದ ಕಂಡುಹಿಡಿತಾನೆ, ಇವರವರಿಗೆ ಡಿಫರೆನ್ಸ್ ಇದೆ ಅಂತೇಳಿ. ಸೊ ಎಲ್ಲರೂ ಒಂದೇ ಅಂತ ಹೇಳಿಬಿಟ್ರೆ ಅದ್ವೈತಕ್ಕೆ ಸಿಗಬೇಕಾಗಿತ್ತು. ಹೌದಾರೆ, ಆಲ್ ಆರ್ ಈಕ್ವಲ್, ಆಲ್ ಆರ್ ಒನ್ ಅಂತ ಕೊಟ್ಟು ಏನಾಗ್ತಿತ್ತು ಅಲ್ಲಿಗೆ? ಇವ್ನು ಯಾರು ಮಾಡಿದ್ದು ಕಮಿಟಿ ಮೆಂಬರ್ನ ಮತ್ತು ಕಿತ್ತೋಗಿರಿ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಯಾಕೆ ಬೇಕಾಗಿತ್ತು ಅಂತ ಹೇಳ್ತಾರೆ. ಯಾವ ಎಕ್ಸ್ಪರ್ಟೈಸ್ ಯಾತಕ್ಕೆ ಬೇಕು? ಡಿಫ್ರೆನ್ಸಿಯೇಟ್ ಮಾಡೋಕ್ಕೆ ಎಕ್ಸ್ಪರ್ಟೈಸ್ ಬೇಕೇ ಹೊರತು ಒಂದೊಂದು ಥರದ ಎಕ್ಸ್ಪರ್ಟೈಸ್ ಬೇಕಾಗಿಲ್ಲ. ಗೊತ್ತಾಯ್ತಾ? ಭೇದ ತಿಳ್ಕೊಂಡ್ರೆ ಜ್ಞಾನ. ಇವತ್ತು ಹಸು ಇರುತ್ತೆ, ಕರು ಇರುತ್ತೆ, ಅದು ಹುಟ್ಟಿದಾಗ ಹೇಗಿರುತ್ತೆ? ಕರು ಇರುತ್ತೆ, ಅದ್ರ ಮುಂದೆ ಏನಾಗಿ ಗಂಗಾ ನೀರಿಟ್ಟರು ಅದೇ ಅವರಿಗೆ, ಗೋಮಯ ಇಟ್ಟರು ಅಷ್ಟೇ, ಗೋಮೂತ್ರ ಇಟ್ಟರು ಹಾಗೆ ಇರುತ್ತೆ ಅದು. ಆಮೇಲೆ ಹಸು ದೊಡ್ಡದಾಗುತ್ತೆ, ಆಗಲೂ ನಾಲೆಜ್ ಎಷ್ಟಿರುತ್ತೆ ಅದಕ್ಕೆ? ಆಗಲೂ ಅಷ್ಟೇ, ಆಗಲೂ ಗಂಗೋದಕ್ಕನೇ ಇದಕ್ಕಿದ ಎಲ್ಲ ನೀರೇ ಅದ್ರ ಪಾಲಿಗೆ. ಆದರೆ ಮಗು ಏನು ಮಾಡುತ್ತೆ? ಬಂದು ಹಸು ಇದ್ದಾಗೆ ಇರ್ತಾನೆ ಅವನು, ಹೆಚ್ಚು ಕಡಿಮೆ ಬರ್ತಾ ಬರ್ತಾ ಏನಾಗ್ತಾನೆ ಅವನು? ಡಿಫ್ರೆನ್ಸ್ ಗೊತ್ತಾಗುತ್ತೆ ಅವನಿಗೆ. ನೋಟು ಪೇಪರ್ ಒಂದೇ ಬದಲ ಅವನಿಗೆ, ಬರ್ತಾ ಬರ್ತಾ ಏನು ಮಾಡ್ತಾನೆ? ನೋಟ್ ಬೇರೆ ಪೇಪರ್ ಬೇರೆ. ಆಮೇಲೆ ಅಪ್ಪ ಅಮ್ಮಗಿಂತ ನೋಟ್ ಬೇರೆ, ಅಷ್ಟರ ಮಟ್ಟಿಗೆ ಹೋಗ್ಬಿಡ್ತಾನೆ. ಸರ್ ಎಲ್ಲೆಲ್ಲಿ ಹೋಗ್ತಾನೆ ಅಂತ ಕೇಳಿದರೆ, ನೋಟ್ ಮುಂದೆ ಯಾರೂ ಇಲ್ಲ. ಇದು ಈ ರೀತಿ ಡಿಫ್ರೆನ್ಸಿಯೇಟ್ ಮಾಡೋ ಬುದ್ಧಿ ಎಲ್ಲಿಂದ ಬಂತು ಅವನಿಗೆ? ಭೇದ ಜ್ಞಾನ ಬಂತು. ಆದರೆ ದೊಡ್ಡವರಂತ ಜ್ಞಾನ ಬಂದುಬಿಟ್ಟು ಅದು ನಿಜವಾದ ತಾರಕ ಜ್ಞಾನ ಆಗ್ತಿತ್ತು. ಅದು ಪಶುಗಳಿಗೂ ಏನು ಭೇದ ಜ್ಞಾನ ಇಲ್ಲ ಅಂತ ಆಗೋದಾದ್ರೆ ಪಶುಗಳಾಗಿದ್ದರೆ ಸಾಕು. ಮನುಷ್ಯರಿಗೆ ತಪ್ಪು ತಿಳ್ಕೊಂಡಾಗ ಪಶು ಅಂತ ಬೈತಾರೆ, ಗುರುತಿಸ್ತವಾದ ಪಶು ಅಂತ ಬೈತಾರೆ, ಸಕ್ಕರೆ ತಲೆಗೆ ಉಪ್ಪು ತಂದು ಬಿಟ್ಟು ಆ ಪಶು ಅಂತ ಕರೀತಾರೆ. ಭೇದ ಜ್ಞಾನ ಇಲ್ಲ ಅಂತ ಆಯ್ತಲ್ಲ ಅವರಿಗೆ. ಆದ್ರಿಂದ ಆ ಭೇದ ಜ್ಞಾನಕ್ಕೆ ತಾರಕತ್ವನೇ ಹೊರತು ಅಭೇದ ಜ್ಞಾನಕ್ಕಲ್ಲ. ತ್ರೈವಿದ್ಯಾಮ
ಉಪನಿಷತ್ತಲ್ಲಿ ಹೆಚ್ಚು ಕರ್ಮದ ಬಗ್ಗೆ ಹೆಚ್ಚು ವಿಚಾರ ಇಲ್ಲ ಅಂತ
ಇಷ್ಟೆಲ್ಲ ಹೇಳಿದ್ದೆ ನೀವೆಲ್ಲ, ಇಷ್ಟೆಲ್ಲ ಹೇಳಿದ್ದು ಕರ್ಮದ ಬಗ್ಗೆ ಹೇಳಿ, ಯಾವ್ದ್ರ ಬಗ್ಗೆ ಹೇಳಿದ್ದೀಗ ಅಂದ್ರೆ? ಉಪನಿಷತ್ರು ಏನ್ ಮಾಡ್ಬಿಟ್ರು ಗೊತ್ತಾ? ಉಪನಿಷತ್ರು ಎಲ್ಲ ಒಪ್ಪೋದಿಲ್ಲ, 5 ವಾಕ್ಯ ಅಷ್ಟೇ, ಉಳಿದೆಲ್ಲ ಉಪನಿಷತ್ರುಗಳು ಸೆಕೆಂಡರಿನೇ. ಅಲ್ಲ ಅಲ್ಲ ಅಲ್ಲ, ವೇದಗಳಲ್ಲಿ 2 ಭಾಗ ಮಾಡಿ, ವೇದಗಳಲ್ಲಿ ಮಂತ್ರ ಬ್ರಾಹ್ಮಣ ಆರಣ್ಯಕ ಉಪನಿಷತ್ ಅಂತ 4 ಭಾಗ ಇರೋದು. ಅದರಲ್ಲಿ ಮಂತ್ರ ಭಾಗ ಉಪಯೋಗ ಇಲ್ಲ ಅವರಿಗೆ, ಎಲ್ಲ ಕರ್ಮಕಾಂಡ ಇವೆಲ್ಲ ಪ್ರಾಕ್ಟೀಸ್ ಅವೆಲ್ಲ, ಯಾವುದು ಬ್ರಾಹ್ಮಣ ಇವೆಲ್ಲ ಅವು ಉಪಯೋಗ ಇಲ್ಲ, ಉಳಿದು ಉಪನಿಷತ್ ಒಂದೇ ಉಪಯೋಗ ಅಂತ ಹೇಳೋದು. ಅದರಲ್ಲೇ ಬಂದಿದೆಯಲ್ಲ ಅಂತ ಕೇಳಿದರೆ ಪಜಿತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ? ಇವು ಉಪಯೋಗ ಇಲ್ಲ, 5 ವಾಕ್ಯ ಮಾತ್ರ ಉಪಯೋಗ ಇರೋದು, ಅಹಂ ಬ್ರಹ್ಮ ಅಸ್ಮಿ ತತ್ವಮಸಿ ಪಂಚಮಹಾವಾಕ್ಯ. ಅವು ಡೈರೆಕ್ಟ್ ಉಪಯೋಗ ಇಲ್ಲ, ಮತ್ತೆ ಏನು ಮಾಡ್ಬೇಕು ಅದನ್ನ? ಒಳಗೆ ಅರ್ಥ ಮಾಡಬೇಕು. ಕೊನೆಗೆ ಏನು ಮಾಡುತ್ತೋ ತಲೆಯಲ್ಲಿರೋದು ಹೇಳಬೇಕಷ್ಟೇ, ಅಲ್ಲಿ ತಿಳ್ಕೊಂಡಾಗೋದಿಲ್ಲ. ಮನಸ್ಸಲ್ಲಿರೋದು ಹೇಳಬೇಕಷ್ಟೆ. ಅವ್ರ ಪ್ರಕಾರ ಯೋಚನೆ ಮಾಡ್ತಾ ಹೋದರೆ ಎಷ್ಟು ವ್ಯಾಧಿ 5 ಒಪ್ಪಿದ್ದೀನಿ ಅಂತ ತಿಳ್ಕೊಬೋಣ. 5 ಒಪ್ಪಿ ಎಷ್ಟು ಬಿಟ್ಟಾಗಾಯ್ತೀವೀಗ? ಅನಂತ ವೇದವಾಕ್ಯನ ಬಿಟ್ಟುಬಿಟ್ಟು 5 ಹಿಡ್ಕೊಂಡ್ರೆ ತಪ್ಪಾಗಲಿಲ್ಲ? 5 ಸರಿಯಾಗಿ ಹಿಡ್ಕೊಂಡಿದ್ದೀರಾ? ಹಿಂದಿಲ್ಲ ಮುಂದಿಲ್ಲ, ಅಪಾರ್ಥ ಮಾಡೋದು ಒಟ್ಟಿಗೆ ಎಲ್ಲ ವೇದ ಬಿಟ್ಟಾಗಾಯ್ತು. ಅದಕ್ಕೆ ಅವ್ರು ಏನಂತ ಕರೀತಾರೆ? ಅವೈದಿಕರು. ಬೌದ್ಧರು ವೇದ ಬಿಟ್ಟಿದ್ರು, ಇವರು ವೇದ ಒಪ್ಪಿದಾಗ ಮಾಡಿಬಿಟ್ರು, ಅದಕ್ಕೆ ಪ್ರಚ್ಛನ್ನ ಬೌದ್ಧರು ಅಂತ ಹೆಸರಾಯಿತು. ಅಹಂ ಹಿ ಸರ್ವಯೇ ಜ್ಞಾನ ಭೋಕ್ತಾ ಇತ್ಯುಕ್ತತ್ವಾತ್ ಅಜ್ಞಾನಪೂರ್ವ ಯಾಜನ ತ್ರೈವಿದ್ಯಾ. ಯಾರು ಹರಿಸರ್ವೋತ್ತಮತ್ವಾದಿ ಜ್ಞಾನ ಇಲ್ಲದೆ ಯಜ್ಞಾಗಾದಿಗಳನ್ನು ಮಾಡ್ತಾರಲ್ಲ, ಅವರೆಲ್ಲ ಕೂಡ ತ್ರೈವಿದ್ಯರು ಅಂತ ಸೇರ್ತಾರೆ. ತಪಶ್ರದ್ಧೇಯೇ ಅಭ್ಯುಪವಸಂತಿ. ಆಮೇಲೆ ಅರಣ್ಯೇ ಶಾಂತ ವಿದ್ವಾಂಸೋ ಭೈಕ್ಷಚರ್ಯಾಂಚರಂತಹ ಸೂರ್ಯದ್ವಾರೇಣ ತೇ ವಿರಜಾ ಪ್ರಯಾಂತಿ ಯತ್ರ ಅಮೃತ ಸಪುರುಷೋ ಹಿ ಅವ್ಯಯಾತ್ಮ. ಅದಕ್ಕೆ ತಪಸ್ಸು ಶ್ರದ್ಧೆ ಮೊದಲಾದರು ಹೊಂದಿ ಶಾಂತರಾಗಿ ವಿದ್ವಾಂಸರಾಗಿ ಭೈಕ್ಷಚರ್ಯಾಂಚರಂತಹ ದೇವರು ಕೊಟ್ಟಿದ್ದರಲ್ಲಿ ಬದುಕಿರ್ತಾರಲ್ಲ ಅವರೆಲ್ಲ ಕೂಡ ಏನಾಗ್ತಾರೆ? ಸೂರ್ಯದ್ವಾರೇಣ ಸೂರ್ಯನ ಮೂಲಕ ವಿರಜಾ ನಿರ್ಮಲರಾಗಿಬಿಟ್ಟು ವೈಕುಂಠಕ್ಕೆ ಹೋಗ್ತಾರೆ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತಿ ಅಕೃತಃಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇ ವಾಧಿಗಚ್ಛೇತ್ ಸಮಿತ್ ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಹೇಳ್ತಾರೆ, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾತ್. ಯಾವುದೇ ಲೋಕ ಬರೀ ಕರ್ಮಾಚರಣೆಯಿಂದ ಬಂದಿದ್ರೆ ಅವೆಲ್ಲ ಏನವು? ಅನಿತ್ಯ ಅಂತ ಅರ್ಥ ಮಾಡಿಕೊಂಡ ಮೇಲೆ ಅದನ್ನು ಬಿಟ್ಟು ಬಿಡಬೇಕಾಗ, ಅರ್ಥ ಯಾವುದಕ್ಕೆ ಹೋಗ್ತಾರೆ. ಹಾಗೆ ಕರ್ಮದಿಂದ ಏನು ಬಂದರೂ ಕೂಡ ಅದು ಅನಿತ್ಯ ಅಂದಮೇಲೆ ಜ್ಞಾನದಿಂದ ಬಂದರೆ ನಿತ್ಯ, ಈ ಕಡೆ ಚೇಂಜ್ ಮಾಡಬೇಕು ಅವರು. ಇವತ್ತು ಎಷ್ಟಾದರೂ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇರಲಿ ಅವರು, ಒಂದು ಅಕ್ಕಿ ಮುಟ್ಟೆಗಳನ್ನು ಹಿಂದಿನ ಕಾಲಕ್ಕೆ ಗೊತ್ತ ಅನಾಮತ್ತೆ ಎತ್ತಿ ಹಾಕ್ತಿದ್ರು ಅವರು. ಈಗ ಐದಾರು ಜನ ಸೇರಿ ಬಿಡಿಸ್ಬಿಡ್ತಾರೆ, ಕೊನೆಗೆ ಅದರ ಎತ್ತದಿಲ್ಲ, ಐದಾರು ಜನ ದಪ್ಪಂದ ಬಿಡಿಸ್ಬಿಡ್ತಾರೆ, ಒಬ್ಬರೇ ಎತ್ತಿಕೊಂಡು ಎತ್ತೆತ್ತಿ ಎಸಿತಾ ಇದ್ರು. ಅಷ್ಟು ಎಷ್ಟು ದುಡ್ಡು ಕೊಡ್ತಿದ್ರು ಅವ್ರಿಗೆ, ಇಷ್ಟು ಮಾಡಿದ್ರು ಕೂಡ ಒಂದು ಲಿಮಿಟೆಡ್ ಅಷ್ಟೇ. ಯಾವ ಕರ್ಮಕ್ಕೂ ಕೂಡ ಅದಕ್ಕೆ ಇದು ಕೊಡೋದು, ಬರೀ ಕರ್ಮಾಚರಣೆ ಮಾಡಿ ಎಂದೆಂದೂ ಕೂಡ ಅವ್ನಿಗೆ ಜಾಸ್ತಿ ದುಡ್ಡು ಬರೋದಿಲ್ಲ. ಆ ಪೆನ್ಷನ್ನು ಇಂಕ್ರಿಮೆಂಟು ಯಾವುದೇ ಇಲ್ಲ, ಬರ್ತವದು ಕಡಿಮೆ ಮಾಡ್ತಾವಳು ವಯಸ್ಸಾಗ್ತದೆ ಏನು ಮಾಡ್ತೀವಿ, ಇಂಕ್ರಿಮೆಂಟ್ ಕೊಡೋದಿಲ್ಲ. ಮುದುಕ ನಿನಗೆ ಯಾಕೆ ಕೊಡ್ತಾರೆ, ಬದುಕಿನ ಸುಮ್ಮನೆ ಓಡಾಡ್ಕೊಂಡು ಹೇಳ್ಬಿಡ್ತಾರೆ ಅಷ್ಟೇ. ಅದೇ ಜ್ಞಾನ ಇದ್ದುಬಿಟ್ರೆ ಅದು ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯಾ, ಕರ್ಮದಿಂದ ಸಂಪಾದನೆ ಮಾಡ್ತಕ್ಕಂಥ ಲೋಕಗಳೆಲ್ಲ ಕ್ಷೀಣೆ ಪುಣ್ಯ ಮತ್ಸ್ಯಲೋಕಂ ವಿಶಂತಿ ಅಲ್ಟಿಮೇಟ್. ಅದು ಕೈ ಅದು ಬಿಟ್ಬಿಡ್ಬೇಕು. ಏನು ಮಾಡಬೇಕಾಗ, ಜ್ಞಾನಕ್ಕೆ ಹೋಗ್ಬೇಕು. ತದ್ವಿಜ್ಞಾನಾರ್ಥಂ, ಜ್ಞಾನಕ್ಕೋಸ್ಕರ ಹೋಗ್ಬೇಕು. ಜ್ಞಾನ ಇದ್ದಲ್ಲಿ ಸಿಗೋದಿಲ್ಲ. ಗುರುಮೇವಾಭಿಗಚ್ಚೇತ್, ಗುರುಗಳ ಹತ್ರನೇ ಹೋಗ್ಬೇಕು. ಹೇಗೆ ಹೋಗಬೇಕು, ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಸಮಿತ್ಪಾಣಿ ಕೈ ಜೋಡಿಸ್ಕೊಂಡು ಹೋಗ್ಬೇಕು. ತದ್ವಿಧ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಸಮಿತ್ಪಾಣಿಯಾಗಿ ಹೋಗ್ಬೇಕು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಆ ಗುರು ಹೇಗಾಗಿರ್ಬೇಕು, ಶ್ರೋತ್ರಿಯನಾಗಿರ್ಬೇಕು. ಶ್ರೋತ್ರಿಯನಾಗಿರ್ಬೇಕು ಇನ್ನೊಂದು ಕಡೆಗೆ ಅಂದರೆ ಅವನು ಶ್ರವಣಾದಿಗಳನ್ನು ಮಾಡಿ ಅವನು ವಿದ್ವಾಂಸನಾಗಿರ್ಬೇಕು, ಅಂದ್ರೆ ಉಪಯೋಗ ಇಲ್ಲ. ಅವನು ಅಂಧನಾದ್ರೆ ಏನು ಉಪಯೋಗ, ಬ್ರಹ್ಮನಿಷ್ಠಂ, ಬ್ರಹ್ಮನಿಷ್ಠನಾಗಬೇಕು. ಇವತ್ತು ಎಂಥ ಗುರುಗಳು ಸಿಗ್ತಾರೆ, ಭ್ರಮನಿಷ್ಠರು ಸಿಗ್ತಾರೆ. ಭ್ರಮೆಯಲ್ಲಿ ಪುಂದೆ ಎಂದಾಗಿರ್ತಾರೆ ಹೊರತು ಏನೋದಿಲ್ಲ, ಬ್ರಹ್ಮದ ನಿಷ್ಠರಾಗಿರ್ಬೇಕು. ನಿಷ್ಠಾವಂತ ಗುರುಗಳಾಗಬೇಕು. ಅವರ ಹತ್ರ ಹೋಗಿ ಸ್ಮೈ ಸ ವಿದ್ವಾನ್ ಉಪಸನ್ನಾಯ ಸಮ್ಯಕ್ ಪ್ರಶಾಂತ ವಿತ್ತಾಯ ಶಮಾನ್ವಿತಾಯ ಏನಾಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚ ತಾಂ ತತ್ವತೋ ಬ್ರಹ್ಮವಿದ್ಯಾಂ. ಅಂಥ ಶಿಷ್ಯನಿಗೆ ಜ್ಞಾನಿಗಳಾದ ಗುರುಗಳು ಬ್ರಹ್ಮವಿದ್ಯೆಯನ್ನು ಉಪದೇಶವನ್ನು ಮಾಡ್ತಾರೆ. ಇದು ಸ್ಟೇಜ್. ಇದಿಷ್ಟು ಕೂಡ ಹೇಳಿ ಇಂಟ್ರೊಡಕ್ಷನ್ ಕೊಟ್ಟು ಪರವಿದ್ಯೆ ಅಪರವಿದ್ಯೆಯ ಬಗ್ಗೆ ವಿವೇಚನೆ ಮಾಡಿದ್ರಿ. ಆಮೇಲೆ ನೀಟಾಗಿ ಅರ್ಥ ಆಗುತ್ತೆ, ಓ ಪರವಿದ್ಯೆ ಅಲ್ಟಿಮೇಟ್ ಆದ್ರಿಂದ ಅದಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನೋ ಹಂತಕ್ಕೆ ಬಂತು. ಏನು ಉಪದೇಶ ಮಾಡ್ತಾರೆ ಅಂತ ಹೇಳ್ತಾರೆ. ತದೇ ತತ್ ಸತ್ಯಂ ಯಥಾ ಸುದೀಪ್ತಾ ಪಾವಕಾ ವಿಶ್ವಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪಾ ತಥಾಕ್ಷರಾ ವಿವಿಧ ಸೌಮ್ಯ ಭಾವಾ ಪ್ರಜಾಯಂತೆ ತತ್ರ ಚೈವಾಪಿಯಂತಿ. ಅಗ್ನಿಯಿಂದ ಕಿಡಿಗಳು ಹೇಗೆ ಬರಬೇಕು, ದೇವರಿಂದ ಸೃಷ್ಟಿ ಹೇಗಾಗ್ತಾ ಇದೆ, ದೃಷ್ಟಾಂತ ಅಷ್ಟೇ. ಇದು ದಿವ್ಯೋ ಹ್ಯಮೂರ್ತ ಪುರುಷ ಸಬಾಹ್ಯಾಭ್ಯಂತರೋ ಹ್ಯಜ ಅಪ್ರಾಣೋ ಹಿ ಅಮನಾ ಶುಭ್ರೋ ಅಕ್ಷರಾತ್ ಪರತಃ ಪರಹ. ಪರಮಾತ್ಮ ಎಂಥವನು, ಅಕ್ಷರಾತ್ ಪರತಃ ಪರಹ, ಅಕ್ಷರ ಮಹಾಲಕ್ಷ್ಮಿ ಅವರಿಗಿಂತ ಭಾರಿ ಮೇಲಿದ್ದಾನೆ. ವಾಸುದೇವ ಪರಾನಂದ ಇತಿ ತ್ರಿವಿಧಮಕ್ಷರ, ವಾಸುದೇವ ಪರಾನಂದ ಅಂಥೇಳಿ ಪರಮಾತ್ಮನಿಗೆ ಹೆಸರಿದೆ. ಏತಸ್ಮಾತ್ ಜಾಯತೆ ಪ್ರಾಣೋ ಮನಸ್ ಸರ್ವೇಂದ್ರಿಯಾಣಿ ಚ ಖಂ ವಾಯು ಜ್ಯೋತಿ ಆಪಃ ಪೃಥಿವಿ ವಿಶ್ವೇಶ್ಯ ಧಾರಿಣಿ. ಈ ಪರಮಾತ್ಮನಿಂದನೇ ಪ್ರಾಣದೇವರು, ಮನೋನಿಯಾಮಕರಾದ ದೇವತೆಗಳು, ಇಂದ್ರಿಯಾಭಿಮಾನ ದೇವತೆಗಳು ಅವೆಲ್ಲವೂ ಹುಟ್ಟುತ್ತೆ. ಎಷ್ಟು ನೀಟಾಗಿ ಎಲ್ಲ ತತ್ವಗಳೆಲ್ಲ ಹುಟ್ಟೋದು ಯಾರಿಂದ, ಪರಮಾತ್ಮನಿಂದ ಅಂತ ಹೇಳಿದರು. ಅಗ್ನಿ ಮೂರ್ಧ ಚಕ್ಷುಷಿ ಚಂದ್ರಸೂರ್ಯೌ ದಿಶಃ ಶ್ರೋತ್ರೇ ವಾಕ್ ವಿವೃತಾಶ್ಚ ವೇದಾಃ ವಾಯು ಪ್ರಾಣ ಹೃದಯ ವಿಶ್ವಂ ಮತ್ಸ್ಯ ಪದ್ಭ್ಯಾಂ ಪೃಥಿವಿ ಏಷ ಸರ್ವಭೂತಾಂತರಾತ್ಮ. ಪರಮಾತ್ಮನ ಮಹಿಮೆಯನ್ನು ಅಕ್ಷರ ಅಂದರೆ ಪರಮಾತ್ಮ ಅವನು ಹೇಗಿದ್ದಾನೆ ಅಂದರೆ ಎಲ್ಲದಕ್ಕೂ ಸೃಷ್ಟಿಕರ್ತ, ಜನ್ಮಾದ್ಯಶ ಯತಃ, ಜೊತೆಗೆ ಎಲ್ಲ ದೇವತೆಗಳಿಗೆ ಒಡೆಯ. ಮತ್ತೆ ಅವನಿಂದನೇ ಎಲ್ಲವೂ ಹುಟ್ಟಿ ಬಂದಿರತಕ್ಕಂಥದ್ದು. ಅವನಿಗೆ ಮಾತ್ರ ಹುಟ್ಟು ಮೊದಲಾದ ಯಾವ ಹೆಸರು ಇಲ್ಲವೇ ಇಲ್ಲ. ಅವನು ಇಲ್ಲಿದ್ದಾನೆ ಸರ್ವಭೂತಾಂತರಾತ್ಮ, ಅದನ್ನೆಲ್ಲ ಹೇಳಿದರು. ತಸ್ಮಾದೃಚ ಸಾವ ಯಜೂಂಶಿ ದೀಕ್ಷ, ಎಲ್ಲ ಯುಗ್ವೇದ ಯಜುರ್ವೇದ ಸಾಮವೇದಾದಿ ಶಾಸ್ತ್ರಗಳು ಯಜ್ಞಾದಿಗಳು ಎಲ್ಲ ಬಂದಿದ್ದಾರಿಂದ ಪರಮಾತ್ಮನಿಂದನೇ. ತಸ್ಮಾಚ್ಯ ದೇವ ಬಹುಧಾ ಸಂಪ್ರಸೂತಾ ಸಾಧ್ಯಾ ಮನುಷ್ಯಾ ಪಶವೋ ವಯಾಂಸಿ ಪ್ರಾಣ ಪಾನೋ ವ್ರೀಹಿ ಯವೋ ತಪಸ್ಯ ಶ್ರದ್ಧಾ ಸತ್ಯಂ ಬ್ರಹ್ಮಚರ್ಯಂ ವಿಧಿಶ್ಚ. ಇವಿಷ್ಟು ಕೂಡ ಎಲ್ಲದಕ್ಕೂ ಮೂಲ ಕಾರಣ ಯಾರ ಅಂತ ಆಯ್ತೀಗ, ದೇವರು. ಇದಿಷ್ಟು ಬ್ರಹ್ಮ ಜನ್ಮಾದ್ಯಶ್ಯತಕ್ಕೆ ಅರ್ಥ ಇದೆ. ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿ ಎಂಟಷ್ಟೇ ಅಲ್ಲ, ಏನೇನು ಜಗತ್ತಲ್ಲಿ ಆಗೋದಿದೆ ಅದಿಷ್ಟು ಯಾರು ಮಾಡ್ತಾರೆ, ದೇವರೇ ಮಾಡ್ತಾನೆ ಎಂಬುದು ದೇವರ ಮಹಿಮೆ ಇದು. ವಿಶ್ವಂಗಾನಾಂ ಹಿನಾಮಾನಿ ದುಭ್ವಾದೀನಿತು ಸರ್ವಶಃ ಕ್ರೀಡಾದಿ ಶಕ್ತಿ ರೂಪತ್ವಾತ್ ತಜ್ಜಾತ್ವಾದ ಅನ್ಯ ವಸ್ತುಷು ಇತಿ. ಎಲ್ಲ ಪರಮಾತ್ಮನ ಕ್ರೀಡಾಭೂಮಿಗಳು. ವಾಸುದೇವ ಪುಮಾನ್ ನಾಮ ಪೂರ್ಣತ್ವಾತ್ ಸ್ವಯೋಷಿತಿ ರಮಾಯಾಂ ಗರ್ಭಮದಧಾತ್ ಪ್ರಜಾ ತಸ್ಮಾತ್ ಪ್ರಜಗ್ನಿರೇ. ಪರಮಾತ್ಮನಿಗೆ ಪುರುಷ ಅಂತಾರೆ, ಮಹಾಲಕ್ಷ್ಮಿಗೆ ಪ್ರಕೃತಿ ಅಂತಾರೆ. ಪುರುಷ ಅಂದರೆ ವಾಸುದೇವ, ಪ್ರಕೃತಿ ಅಂದರೆ ಮಹಾಲಕ್ಷ್ಮಿ. ಅವರಿಂದ ಎಲ್ಲ ಜಗತ್ತು ಕೂಡ ಮುಂದೆ ಸೃಷ್ಟಿಯಾಯಿತು ಎಂಬುದನ್ನು ವಿವರಿಸ್ತಾ ಇದ್ದಾರೆ. ಅತಃ ಸಮುದ್ರ ಗಿರಯಶ್ಚ ಸರ್ವೇ, ಸಮುದ್ರಗಳು ಬೆಟ್ಟಗಳು ಎಲ್ಲವೂ ಅಷ್ಟೇ ಅಲ್ಲ, ಅಸ್ಮಾತ್ ಚಂದಂತೆ ಸಿಂಧವ ಸರ್ವರೂಪ. ನದಿ ಹರಿತಿರೋದು ಯಾರಿಂದ, ದೇವರ ಅನುಗ್ರಹದಿಂದ. ಎಲ್ಲದಕ್ಕೂ ದೇವರು ಬೇಕು. ಅತಶ್ಚ ಸರ್ವ ಒಲೆ ಒರಿತಾ ಇರುತ್ತೆ, ನೋಡ್ತಿರ್ಬೇಕು, ಚಿಂತನೆ ಮಾಡಿ. ಉರಿತಿರೋದು ಕೂಡ ಯಾರಿಂದ, ಈಗ ದೇವರಿಂದನೇ. ಶಿಷ್ಯ ಹಾಕ್ಬಿಡ್ತಾನೆ, ಅದು ಹೀಟರ್ ವರ್ಕ್ ಮಾಡ್ತಿದೆ ಯಾವುದರಿಂದ, ಈಗ ಕರೆಂಟಿಂದನೇ. ಗೊತ್ತಾಯ್ತು ಆ ಎಲ್ಲಿವರೆಗೆ ಉರಿತಿರುತ್ತೋ ಕರೆಂಟ್ ಸಪ್ಲೈ ಆಗ್ತಾನೆ ಇರಬೇಕು. ಪ್ರತಿಯೊಂದು ನೋಡ್ತಾ ನೋಡ್ತಾ ಇದೆಲ್ಲ ದೇವ್ರ ವ್ಯಾಪಾರ ಅನುಸಂಧಾನ ಮಾಡಬೇಕು. ಅತಶ್ಚ ಸರ್ವ ಔಷಧಯೋ ರಸಾಶ್ಚ, ಎಲ್ಲ ಔಷಧಿಗಳು ಬೆಳೀಲಿ, ರಸಗಳು ಬರಲಿ, ರುಚಿಯಾಯಿತು ಪದಾರ್ಥ, ಓ ದೇವರ ಅನುಗ್ರಹ ಇತ್ತು, ಇಲ್ಲ ರಸ ರುಚಿ ಬರ್ತಿರಲಿಲ್ಲ. ಅದಕ್ಕೆ ಏನೇಷ ಭೂತೈ ಸ್ತಿಷ್ಠತೇಹಿ ಅಂತರಾತ್ಮ, ಎಲ್ಲದರೊಳಗೆ ಪರಮಾತ್ಮ ಇದ್ದಾನೆ. ಪುರುಷ ಏವೇದಂ ವಿಶ್ವಂ ಕರ್ಮ ತಪೋ ಬ್ರಹ್ಮ ಪರಾಮೃತಂ ಏತದ್ಯೋ ವೇದ ನಿಹಿತಂ ಗುಹಾಯಾಂ ಸೋ ವಿದ್ಯಾ ಗ್ರಂಥಿಂ ವಿಕಿರತಿ ಅಹ ಸೌಮ್ಯಾ. ಹೃದಯ ನಿಹಿತ ಹೃದಯ ಗುಹಾಯಾಂ ನಿಹಿತಂ, ಹೃದಯ ಗುಹೆಯಲ್ಲಿ ಪರಮಾತ್ಮನ ಕಾಣಬೇಕು. ಇಷ್ಟೆಲ್ಲ ಎಲ್ಲ ಕಡೆ ದೇವರು ನೋಡ್ತಾ ಆ ದೇವರು ಎಲ್ಲಿದ್ದಾನೆ, ನಮಗೆ ಬಿಂಬರೂಪನಾಗಿ ಒಳಗೇ ಇದ್ದಾನೆ ಅಂತ ಸಾಕ್ಷಾತ್ಕಾರ ಮಾಡಿಕೊಂಡಾಗ ಆತ ಅಪರೋಕ್ಷ ಜ್ಞಾನ ಅಂತ ಹೆಸರಾಯಿತು ಅದಕ್ಕೆ. ಅದೆಲ್ಲ ತಿಳಿಸಿ ಯಶಾಂ ಚೇಷ್ಟಾ ಭಗವತೋ ಯಶ್ಚ ಜ್ಞಾನಂ ಪರಾತ್ಮನಃ ತತ್ಸರ್ವ ಭಗವಾನೇವ ಏಚ ಧರ್ಮ ಬಲಾದಯ. ಮತ್ತೆ ಬಂತಲ್ಲ ಭಗವದ್ಗೀತೆ ಹೇಳಿದಾಗ ಬಲಂ ಬಲವತಾಂಚಸ್ಮಿ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ, ಹೀಗೆ ಪ್ರತಿಯೊಂದು ಕೂಡ ದೇವರಧೀನ. ಆವಿಹಿ ಸನ್ನಿಹಿತಂ ಗುಹಾಚರಂ ನಾಮ ಮಹತ್ಪದಂ ಅತ್ರೈ ತತ್ ಸರ್ವಮರ್ಪಿತಂ ಏಜತ್ ಪ್ರಾಣ ಪ್ರಾಣನ್ ನಿಮಿಷಚ್ಚಯತೆ. ಬದುಕಿರೋದು, ಉಸಿರಾಡೋದು, ದೆಪ್ಪೆ ಹಾಕೋದು ಎಲ್ಲವೂ ದೇವರಿಂದನೇ ಬಂದಿದೆ. ಏತಜ್ಜಾನಥ ಸರಸದ್ವರೆಣ್ಯಂ ಪರಂ ವಿಜ್ಞಾನಾತ್ ಯದ್ವರಿಷ್ಠಂ ಪ್ರಜಾನಾಂ ಯದರ್ಚಿಮತ್ ಯದಣುಭ್ಯೋ ಅಣುಚ ಯಸ್ಮಿನ್ ಲೋಕಾ ನಿಹಿತಾ ಲೋಕಿನಶ್ಚ. ಯದರ್ಚಿಮತ್ ಯದಣುಭ್ಯೋ ಅಣು ಅಣೋರಣೀಯಾನ್ ಮಹತೋ ಮಹೀಯಾನ್, ದೊಡ್ಡದಕ್ಕಿಂತ ದೊಡ್ಡದು ಚಿಕ್ಕದಿಂದ ಚಿಕ್ಕದು ಪರಮಾತ್ಮನೇ ಆಗಿದ್ದಾನೆ. ತದೇ ತದಕ್ಷರಂ ಬ್ರಹ್ಮ ಸ ಪ್ರಾಣ ತದು ವಾಂಗ್ಮನಃ ತದೇ ತತ್ಸತ್ಯಂ ತದಮೃತಂ ತದ್ವೇದ್ಧವ್ಯಂ ಸೌಮ್ಯವಿದ್ಧಿ. ಇವೊಂದೊಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಈ ದೇವರನ್ನು ತಿಳಿಬೇಕು ನಾವು, ಹೇಗೆ ತಿಳಿಬೇಕು ಗೊತ್ತಾ? ಒಳ್ಳೆ ದೃಷ್ಟಾಂತ. ಪ್ರಣವೋ ಧನು ಶರೋಹಿ ಆತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇ. ಒಂದು ಧನುಸ್ ತಗೋಬೇಕು, ಬಾಣ ಇಡಬೇಕು, ಗುರಿ ನೋಡಬೇಕು, ಹೊಡಿಬೇಕು. ಹೌದಲ್ಲೋ, ಧನುರ್ವಿದ್ಯೆ ಹಾಗೋ ಬ್ರಹ್ಮವಿದ್ಯೆ ಹಾಗೆ ಅಂತ ಹೇಳ್ತಾರೆ. ಧನುರ್ವಿದ್ಯೆಯಲ್ಲಿ ಏನು ಮಾಡ್ತಾನೆ? ಒಂದು ಗುರಿಯನ್ನು ಹೊಡಿತಾನೆ. ಬ್ರಹ್ಮವಿದ್ಯೆಯಲ್ಲಿ ಏನು ಹೊಡಿಬೇಕೀಗ? ಪರಮಾತ್ಮನ ಹೊಡಿಬೇಕೀಗ. ಏನು ಮಾಡಬೇಕು? ಧನುಸ್ ತಗೋಬೇಕು. ಧನುಸ್ ಯಾವುದು ಅಂದರೆ ಪ್ರಣವೋ ಧನು, ಪ್ರಣವವೇ ಧನುಸ್ಸು. ಶರೋಹಿ ಆತ್ಮ, ಮನಸ್ಸೇ ಬಾಣ. ಬ್ರಹ್ಮತಲ್ಲಕ್ಷ ಮುಚ್ಚತೆ, ಗುರಿ ಯಾವುದೀಗ? ಪರಮಾತ್ಮನೇ ಗುರಿ. ಅದು ಗೊತ್ತಾಯ್ತಾ? ಅಪ್ರಮತ್ತೇನವೇ ಸರಿಯ ಗುರಿ ಇಟ್ಟು ಹೊಡಿಬೇಕು ಅಂತ ಹೇಳ್ತಾರೆ. ಶರವತ್ ತನ್ನಯೋಹವೇ. ಎಷ್ಟು ಏಕಾಗ್ರತೆ ಇರಬೇಕು ಅಂದರೆ ಬಾಣ ಬಿಡೋನು ಗುರಿ ಆ ಕಡೆ ಇರುತ್ತೆ, ಅವನಿಗೆ ಪೂರ್ತಿ ಆ ಕಡೆಗೇನೆ ಕರೆಕ್ಟ್ ಗುರಿ ಇಟ್ಟು ಹೊಡೆಯಾಗೆ ಮನಸ್ಸನ್ನು ಕರೆಕ್ಟಾಗಿ ಯಾರ ಕಡೆ ಬಿಡಬೇಕು? ದೇವರನ್ನು. ದೇವ್ರನ್ನ ಹೊಡಿಬೇಕು ಅಂತ ಆಗುತ್ತೆ ದೊಡ್ಡದಕ್ಕೆ. ದೇವ್ರನ್ನ ಜೋರಾಗಿ ಹೊಡಿಬೇಕು, ಸರಿಯಾಗಿ ಹೊಡಿಬೇಕು ಅಂತ ಹೇಳಿದರೆ ಗುರಿ ಇಟ್ಟು ಅರ್ಥ ಮಾಡ್ಕೋಬೇಕು ಅಂತ ಅರ್ಥ. ಅಪ್ರಮತ್ತೆ ಅದೇ ಲಾಟ್ರಿ ಹೊಡಿತು ಅಂತಾರೆ, ಹೊಡಿತ ಲಾಟ್ರಿ ಹೊಡಿತ ಒಂದೇವನ್ನ, ಅದು ಬಂತು ಅಂತ ಅರ್ಥ. ಅದು ಆ ರೀತಿಯಲ್ಲಿ ದೇವರನ್ನು ಹೊಡೆಯೋದು ಅಂದ್ರೆ ಏನೋ, ದೇವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊಡೆಯೋದು ಅಂತ ಕರೀತಾರೆ. ಇದು ಸಿದ್ಧಾಂತದಲ್ಲಿ ನಮ್ಮ ಗುರಿ ಹೇಗಿರಬೇಕು ಅಂತ ಹೇಳ್ತಾರೆ. ಯಾವಾಗಲೂ ದೇವ್ರ ಗುರಿ ಇರಬೇಕು. ಧನುರ್ಧಾರಿಗೆ ಲಕ್ಷ್ಯದಲ್ಲಿ ಹೇಗೆ ಗುರಿ ಇರಬೇಕು, ಸಾಧಕನಿಗೆ ದೇವರಲ್ಲಿ ಗುರಿ ಇರಬೇಕು. ಏನೇ ಅಪ್ರಮತ್ತೇನ, ಸ್ವಲ್ಪ ಶೇಕಾದ್ರೂ ಗುರಿಯಲ್ಲಿ ಹೋಗ್ಬಿಡುತ್ತೆ. ಸ್ವಲ್ಪ ಶೇಕಾದ್ರೂ ಕೂಡ ಎಲ್ಲಿ ಹೋಗುತ್ತೆ ಬಿಟ್ಟು? ನಮಗೆ ಧನುರ್ಬಾಳ ಗೊತ್ತಿಲ್ಲ, ಈ ಕೇರಂ ಗೊತ್ತು ನಮಗೆ, ಧನುರ್ವಿದ್ಯೆ ಗೊತ್ತಿಲ್ಲದೆ ಇರೋದಿಲ್ಲ. ಸ್ವಲ್ಪ ಶೇಕಾದ್ರೂ ಬಿಡೋದಿಲ್ಲ, ಕರೆಕ್ಟಾಗಿ ಮ್ಯಾನೇಜ್. ಹೆಚ್ಚು ಜ್ವರ ವಾಪಸ್ ಬರುತ್ತೆ, ಮೆಲ್ಲ ಹೊಡೆದ್ರೆ ಬಿಡೋದಿಲ್ಲ, ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಹೊಡಿತಾರೆ. ಆಟ ಆಡಬೇಕು, ಯಾತಕ್ಕೆ ಆಟ ಅಭ್ಯಾಸ ಮಾಡಿದ್ರು ಅಂದರೆ ಇದೆಲ್ಲ ಪ್ರಾಕ್ಟೀಸ್ ಆಗಲಿಕ್ಕೆ. ಕೊನೆಗೆ ಆಟದಲ್ಲಿ ಎಂಡ್ ಆಗಿಬಿಡುತ್ತೆ. ಕೊನೆಗೆ ಆಟ ಯಾತಕ್ಕೆ ಬರೋ, ಆಟದಿಂದ ಪಾಠ ಬರಬೇಕಾಗಿತ್ತು. ಆ ಪಾಠದೇ ಆಟ ಆಗಿಬಿಟ್ರೆ ಬಜಿತಿ ಆಗುತ್ತೆ, ಅದು ತಪ್ಪು. ಅಪ್ಪ ಆಟ ಪಾಠಗಳಲ್ಲೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ದೇವರು ಶಾಸ್ತ್ರ ಅರ್ಥ ಆಗೋದಿಲ್ಲ, ಅದು ಆಟದ ಮೂಲಕ ತಿಳಿಸ್ತಾ ಇತ್ತು. ಪ್ರತಿಯೊಂದು ಆಟದಲ್ಲೂ ಏನಿದೆ? ಒಂದು ಗುರಿಯಲ್ಲಿ ಏಕಾಗ್ರತೆ ಇದೆ, ಒಂದರಲ್ಲಿ ಬಲ ಇದೆ, ಮತ್ತೊಂದರಲ್ಲಿ ಓಟ ಇದೆ, ರನ್ಗೆ ಓಟ ಇದೆ, ಇನ್ನೊಂದು ಕಡೆಯಲ್ಲಿ ಸ್ವಿಮ್ ಮಾಡೋದಿದೆ. ಪ್ರತಿಯೊಂದು ಏನವೆಲ್ಲ ಕೂಡ ಮುಂದೆ ಶಾಸ್ತ್ರ ಇದೆಯೇ ಕೆಲಪ ಆಗತಕ್ಕಂಥ ವಸ್ತುಗಳು, ಅದು ಅಲ್ಲೇ ಬಿಟ್ಬಿಟ್ರೆ ಪಜೀತಿ ಆಗುತ್ತೆ. ಯಸ್ಮಿನ್ ದೇವು ಪೃಥಿವೀ ಚಾಂತರಿಕ್ಷಂ ಗೋತಂ ಮನಃ ಸಹ ಪ್ರಾಣೈಶ್ಚ ಸರ್ವೈ ತಮೈವೈಕಂ ಜಾನಸ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ ಅಮೃತಶೇಷ ಸೇತು. ಎಷ್ಟು ಹೇಳ್ತಾರೆ ಆ ದೇವರನ್ನು ತಿಳ್ಕೊಂಡ್ಬಿಡಿ, ಉಳಿದೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾರೆ. ತಮೈವೈಕಂ ಜಾನಸ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ, ಬೇರೆ ಎಲ್ಲ ಮಾತು ಬಿಡಿ, ದೇವರನ್ನೊಬ್ಬರು ತಿಳ್ಕೊಂಬಿಡಿ ಸಾಕು. ಆ ಅಮೃತಶೇಷ ಸೇತು, ಯಾತಕ್ಕೆ? ಇವನೇ ನಮಗೆ ಮೋಕ್ಷ ಕೊಡಿಸು. ಏಷ ಅಮೃತಸ್ಯ ಸೇತು, ಅಮೃತ ಅಂದ್ರೆ ಮೋಕ್ಷ, ಮೋಕ್ಷದ ದಾರಿ ಇವನೊಬ್ಬನೇ. ಉಳಿದೆಲ್ಲ ಬಿಟ್ಬಿಡಿ, ಮರುದಿವಸ ಪರೀಕ್ಷೆ, ಉಳು ಪೇಪರ್ ಓದ್ತಾ ಕೂತಿರ್ತಾರೆ, ಸಿಟ್ಟು ಬಂದು ಕಿತ್ತು ಎಸ್ ಬಿಡ್ತಾರೆ ಕಡೆಗೆ. ಪೇಪರ್ ಓದು ವಾರ್ತಾ ಇದು, ಅದಕ್ಕೆ ಅನ್ಯಾವಾರ್ತಾ, ಅನ್ಯಾವಾಚ ಬಿಟ್ಬಿಡಿ ಅದನ್ನೆಲ್ಲ ಕೂಡ. ಟೆಕ್ಸ್ಟ್ ಬುಕ್ ಓದ್ತಿರ್ತಾನೆ, ನೋಡ್ತಾರೆ ತಕ್ಷಣ ಅವ್ನು ಏನೋ ಮಾತಾಡ್ಸಕ್ಕೆ ಬರ್ತಾನೆ, ಬಿಟ್ಟು ಹೋಗ್ಬಿಡ್ತಾನೆ. ಯಾಕೆ? ಟೆಕ್ಸ್ಟ್ ಓದ್ತಾ ಇದ್ದಾನೆ, ಅರ್ಥ ಆಯ್ತಾ? ಬೇರೆ ತೊಗೊಂಡು ಅಷ್ಟು ಸಿಟ್ಟು ಬರುತ್ತೆ ಅವನನ್ನು, ಕಿತ್ ಕೆಲಸ ಸುಟ್ಟು ಹಾಕ್ಬಿಡ್ತಾರೆ ಸಿಟ್ಟು ಬಂದಾಗ, ಇಂಥ ಹಾಳು ಮಾಡಿದೆ ಆ ಟಮ್ ಅಂತೇಳಿ. ಇದು ಅರ್ಥ ಮಾಡ್ಕೋಬೇಕು. ಒಂದು ಪರೀಕ್ಷೆಗೆ ಇಷ್ಟು ಗಮನ ಕೊಡ್ತಾನಲ್ಲ, ಅಷ್ಟೇ ಗಮನ ಯಾವುದು ಕೊಡಬೇಕೋ ಅದಕ್ಕಿಂತ ಭಾರಿ ಭಾರಿ ಗಮನ ಇದಕ್ಕೆ ಕೊಡಬೇಕು. ಅನ್ಯಾವಾಚೋ ವಿಮುಂಚಥ ಅಮೃತಸ್ಯ, ಇದನ್ನೇ ಆಚಾರ್ಯರು ತಮೈಕ ತಮೈವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ವಿಮುಂಚಥ, ತದನಂ ಬಹುಲೋಕ ವಿಚಿಂತನಯ ಪ್ರಮಣಂ ಕುರು ಮಾನಸ ಮೀಶ ಪದೆ ಅಷ್ಟೇ. ಇದು ಎಲ್ಲ ಎಷ್ಟು ಕರ್ತನೋ ಅದ ಎಲ್ಲರೂ ಸೇರಿ ಶಾಸ್ತ್ರ ಒಂದು ವಾಕ್ಯದಲ್ಲಿ ತಿಳಿಸಿಬಿಡ್ತಾನೆ. ಮುಕ್ತಾನಾಂ ಪರಮ ಅಮೃತಸ್ಯ ಮುಕ್ತಸ್ಯ ಸೇತು ಮುಕ್ತೋಪಸೃಪ್ಯುಪದೇಶಾತ್ ಮುಕ್ತಾನಾಂ ಪರಮಾಗತಿ ಇತ್ಯಾದೇಹೇ. ಎಷ್ಟು ಹೇಳಿ ದೇವರನ್ನು ಹೇಗೆ ಆಶ್ರಯಿಸಿದ್ದಾರೆ ಅಂದರೆ ಜನಗಳೆಲ್ಲ ಅರಾಯುವ ರಥನಾಹು ಸಂಮತ ಎತ್ರ ನಾಡ್ಯ ಸಯೇಷು ಅಂತಸ್ಥಿರತೆ ಬಹುದಾ ಜಾಯಮಾನ. ಎಲ್ಲ ಒಂದು ಚಕ್ರದ ಆಕ್ಸಿಸ್ಗೆ ಎಲ್ಲವೂ ಹೇಗೆ ಅಟ್ಯಾಚ್ ಆಗಿರಬೇಕು ಹಾಗೆ ಎಲ್ಲ ನಾಡಿಗಳು ಕೂಡ ನಮ್ಮ ಇವೆ ನಮ್ಮ ದೇಹದೊಳಗೆ ಸುಷುಮ್ನ ನಾಡಿಗೆ ಅಟ್ಯಾಚ್ ಆಗಿದೆ. ಪ್ರತಿಯೊಂದು ನಾಡಿಯಲ್ಲಿ ಯಾರಿದ್ದಾರೆ ಪರಮಾತ್ಮ ಒಳಗೆ ವ್ಯಾಪಿಸಿದ್ದಾರೆ. 72,000 ನಾಡಿಗಳಿಗೂ ಭಗವದ್ರೂಪಗಳು ಉಂಟು. ಓಮಿತ್ತೇವಂ ಧ್ಯಾಯತ ಆತ್ಮಾನಂ ಸ್ವಸ್ತಿವ ಪರಾಯ ತಪಸ ಪರಸ್ತಾತ್ ಎಸ್ ಸರ್ವಜ್ಞ ಸರ್ವವಿತ್ ಯಶೇಷ ಮಹಿಮಾಭುವಿ ದಿವ್ಯೇ ಬ್ರಹ್ಮಪುರೇಹಿ ಏಷ ವ್ಯೋಮ್ನಿ ಆತ್ಮ ಪ್ರತಿಷ್ಠಿತ ಪರ ಇನ್ನ ಭಿದ್ಯತೆ. ಇದೆಲ್ಲ ಮಾಡ್ತಾ ಹೋದ್ರೆ ಏನಾಗುತ್ತೆ ಕೊನೆಗೆ? ಏಕಾಗ್ರತೆ ಬೇಕು ಹೊಡಿಬೇಕು ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಯಾವಾಗ ದೇವರನ್ನು ಕಾಣ್ತೇವಲ್ಲ ಅಲ್ಲಿ ಲಕ್ಷ್ಯ ಬೀಳಬೇಕು ಹೊಡೆದು. ಈ ದೇವರು ಕಣ್ಣಿಗೆ ಕಾಣಬೇಕು. ಕಂಡ ತಕ್ಷಣ ಭಿದ್ಯತೆ ಹೃದಯ ಗ್ರಂಥಿ. ಗ್ರಂಥಿ ಅಂದರೆ ಗಂಟು. ಈ ಗಂಟು ಎಲ್ಲಿದೆ ಗೊತ್ತಾ ನಮಗೆ? ಅಜ್ಞಾನದ ಗಂಟು ಹೃದಯದಲ್ಲಿದೆ, ಅದು ಬಿಚ್ಚಿಬಿಡುತ್ತೆ ಅಂತ ಹೇಳ್ತಾರೆ. ಚಿದ್ಯಂತೆ ಸರ್ವ ಸಂಶಯ, ಕೆಲವು ಸಂಶಯಗಳೆಲ್ಲ ಆ ಕಾಲಕ್ಕೆ ಪೂರ್ತಿಯಾಗಿ ಪರಿಹಾರ ಆಗುತ್ತೆ. ಕ್ಷೀಯಂತೆ ಜಾಸ್ಯ ಕರ್ಮಾಣಿ, ಅನಾದಿ ಕಾಲದಿಂದ ಕರ್ಮಗಳ ಗಂಟಿರುತ್ತಲ್ಲ ಅದಿಷ್ಟು ಕ್ಷಯ ಹೊಂದಿಬಿಡುತ್ತೆ. ಧ್ಯಾನಾಗ್ನಿ ಸರ್ವ ಕರ್ಮಾಣಿ ಭಸ್ಭಸಾತ್ ಕುರುತೆ ತಥಾ. ಕೊನೆಗೇನಾಯಿತು? ತಸ್ಮಿನ್ ದೃಷ್ಟೇ ಪರಾವರೆ. ಪರಾವರ ಅಂದರೆ ದೇವರು, ಅವನು ಕಾಣುತ್ತಿರಲಿಕ್ಕೆ ಇಷ್ಟೇ ಅಲ್ಲ ಆಗಿಬಿಡುತ್ತೆ. ದೇವರಿಗೆ ಪರಾವರ ಅಂತ ಯಾತಕ್ಕೆ ಕರೀತಾರೆ ಅಂತ ಹೇಳ್ತಾರೆ. ಪರಾಹ ಅಂದರೆ ದೊಡ್ಡ ದೊಡ್ಡವರು ಕೂಡ ದೇವ್ರ ಮುಂದೆ ಏನಾಗ್ತಾರೆ? ಚಿಕ್ಕ ಚಿಕ್ಕವರಾಗಿಬಿಡ್ತಾರೆ. ಅದೇ ಪರಾವರ. ಪರಾಹ ಅಪಿ ಅವರಾಹ ಯಸ್ಮಾತ್ ಸಹ ಪರಾವರ. ಮಹಾಲಕ್ಷ್ಮಿ ಭಾರಿ ದೊಡ್ಡವರು, ದೇವ್ರ ಮುಂದೆ ಏನಾಗ್ತಾರೆ? ಚಿಕ್ಕವರಾಗಿಬಿಡ್ತಾರೆ. ಮೌಂಟ್ ಎವರೆಸ್ಟ್ ಮುಂದೆ ಎಲ್ಲ ಗುಡ್ಡಗಳು ಚಿಕ್ಕ ಚಿಕ್ಕದಾಗ ಕಾಣುತ್ತೆ ಆ ರೀತಿ. ನ ತತ್ರ ಸೂರ್ಯೋಭಾತಿ ನ ಚಂದ್ರ ತಾರಕಂ. ಅದೇ ನ ತದ್ಭಾಸಯತೆ ಸೂರ್ಯ ನ ಶಶಾಂಕೋ ನ ಪಾವಕ. ಇಷ್ಟೇಳಿ ಒಟ್ಟಿನ ಮೇಲೆ ಬ್ರಹ್ಮ ಏವ ಇದಂ ಅಮೃತಂ ಪುರಸ್ತಾತ್ ಪಶ್ಚಾತ್ ಬ್ರಹ್ಮ. ನಮ್ಮ ಮುಂದಿರೋದು ಪರಮಾತ್ಮ, ಹಿಂದಿರೋದು ಪರಮಾತ್ಮ, ದಕ್ಷಿಣತಃ ಪರಮಾತ್ಮ, ಉತ್ತರೇಣ ಪರಮಾತ್ಮ, ಅಧಃ ಪರಮಾತ್ಮ, ಊರ್ಧ್ವಂ ಪರಮಾತ್ಮ. ಅದನ್ನೇ ಹಿಂದೆ ಮುಂದೆಡಬಲದೆ ಒಳ ಹೊರಗೆ ಇಂದಿರೇಶನು ತನ್ನವನು ಎಂದೆಂದು ಸಲಹುವನು ಆಗಸದವು ಎತ್ತ ನೋಡಿದರು. ಉಪಶ್ರಿತನ ಮಾತು ಇದು. ಪ್ರಸೃತಂ ಬ್ರಹ್ಮೈವೇದಂ ವಿಶ್ವವಿದಂ ವರಿಷ್ಠಂ. ಅದಕ್ಕೆ ದೇವರು ಎಲ್ಲ ಕಡೆ ಇದ್ದಾನೆ. ಇದಂ ಬ್ರಹ್ಮೈವ ವಿಶ್ವಂ ಪೂರ್ಣಂ ಇದಮೇವ ವರಿಷ್ಠಂ ಸರ್ವೋತ್ತಮಂ ಇದಂ ಶಬ್ದಾನಾಂ ಬಹುತ್ವಾತ್ ಬ್ರಹ್ಮ ವಿಷಯ ಇವ ಇದಂ ಶಬ್ದ. ಈಗ ಕೊನೆಯ ಮಾತು, ಅತಿ ಮುಖ್ಯವಾದ ಘಟ್ಟ. ಯಾವ ಘಟ್ಟ ಅಂದರೆ ದಾಸುಪರ್ಣ ಸಯುಜ ಸಖಾಯ. ನಾವೆಲ್ಲ ಕೇಳಿರ್ತಕ್ಕಂಥದ್ದೇನೋ ಜೀವೇಶ್ವರ ಭೇದ ಎಲ್ಲೋ ಇದೆಯಲ್ಲ, ಉಪಯೋಗ ಸ್ಪಷ್ಟವಾಗಿ ಹೇಳ್ತಾ ಇದೆ. ದಾಸುಪರ್ಣ ಸಯುಜ ಸಖಾಯ. ತತ್ವಮಸಿ ಗಂಟು ಬಿಡ್ತೀರಲ್ಲ, ಆ ಬ್ರಹ್ಮಾಸಿ ಇಟ್ಕೋತೀರಿ. ಇದ್ಯಾಕೆ ನೋಡೋದಲ್ಲ ಕಣ್ತೇವೆ ನೀವೀಗ? ದಾಸುಪರ್ಣ ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ದಾಸುಪರ್ಣವು ಎರಡು ಹಕ್ಕಿಗಳು, ಒಂದು ಏರ್ಪಾಡುತ್ತೆ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ, ಒಂದೇ ಜಗತ್ತಿನಲ್ಲಿರೋದು. ತಯೋರನ್ಯ ಪಿಪ್ಪಲಂ ಸ್ವಾದು ಹತ್ತಿ. ಒಬ್ಬನು ಪಿಪ್ಪಲವನ್ನು ತಿಂತಾನೆ, ಇನ್ನೊಬ್ಬನು ತಿನ್ನೋದಿಲ್ಲ. ತಿಂದವನು ಸರಗಿದ್ದಾರೆ, ತಿಂದ ಇದ್ದವನು ಜೋರಾಗಿದ್ದಾರೆ. ಜೈವದೆ ಜೈವದೆ ಈ ಮನೆ ತನಕ ಹೇಳ್ತಾರಲ್ಲ, ತಿಂದು ಸರಗೋನು ಜೀವ, ತಿಂದೆ ಗಟ್ಟಿಯಾಗಿರೋದು ಪರಮಾತ್ಮ. ತಿಂದು ಸರಗೋನು ಅಂದ್ರೇನು? ಫಲಗಳನ್ನು ಅನುಭವಿಸಿ ಸರಗೋನು ಜೀವ. ಯಾವ ಫಲ ತಗೊಳ್ಳೋದಿರೋ ಮೇಲೆ, ಅದು ಫಲ ತಿಂದರೆ ವೀಕ್ ಆಗ್ತಾನೆ, ಫಲ ಕೇಳಿದರೆ ವೀಕ್ ಆಗ್ತಾನೆ, ಫಲ ಬಿಟ್ಟರೆ ಸ್ಟ್ರಾಂಗ್ ಆಗ್ತಾನೆ ಅಂತ ಹೇಳ್ತಾರೆ. ಸ್ವಾದುವತ್ ಸರ್ವದಾ ಅತ್ತಿ. ಯಾವಾಗಲೂ ತಿಂತಾರೆ. ಇವತ್ತೊಂದು ತಿನ್ನೋದು ಬೆಳಗ್ಗೆ ಸಹ ನಾನ್ ಸ್ಟಾಪ್ ತಿಂತಿರ್ತಾರೆ. ಹೇಳೋದ್ರಿಂದ ಹೇಳಿದ್ರು ಮನೆಗೆ ಕೊಟ್ಟಾಗೆಲ್ಲ ತಿನ್ನು, ಯಾವತ್ತು ತಿನ್ನೋದು ಕೊಟ್ಟಾಗೆಲ್ಲ ತಿನ್ನು ಅಷ್ಟೇ. ಇಲ್ದರೆ ಹುಡ್ಕೊಂಡೋಗಿ ತಿನ್ನು, ಇಷ್ಟ ಆಗಿರುತ್ತೆ ತಪ್ಪದು. ಆದರೆ ಅರ್ಥ ಮಾಡ್ಕೋಬೇಕು, ಅದಕ್ಕೆ ತಿನ್ನೋದು ಲಿಮಿಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ತಿನ್ನೋದು ಬೇಕೇ ಬೇಕು ನಮಗೆ, ಅದಕ್ಕೆ ದೇಹ ರಕ್ಷಣೆ ಆಗಬೇಕು. ಆ ದೇಹ ರಕ್ಷಣೆ ಪರ್ಪಸ್ ಇರಬೇಕೆ ಹೊರತು ಬೇರೆ ಅಲ್ಲ. ಪೆಟ್ರೋಲ್ ಬಗ್ಗೆ ಕಂಡಾಗೆಲ್ಲ ಪೆಟ್ರೋಲ್ ಹಾಕಿಸ್ತಾನ? ಹಾಕೋದಿಲ್ಲ, ನೋಡ್ತಾನೆ ಬೇಕಾದ್ರೆ ಹಾಕಿಸ್ತಾನೆ. ನಾವು ಹೋಟ್ಲ್ ಕಂಡಾಗೆಲ್ಲ ಹೋಗ್ತಿರ್ತಾರೆ, ಬರ್ತೇನೆ ಯಾರು ಕೊಟ್ಟರು ತಿಂತಿರ್ತಾರೆ, ತಪ್ಪದು. ಅದು ನಮ್ಮ ವೆಹಿಕಲ್ಗೆ ಇರೋಷ್ಟು ಜ್ಞಾನ ಕೂಡ ನಮ್ಗೆ ಇಲ್ಲದೆ ಹೋದ್ರೆ ತಪ್ಪಾಗೋದಿಲ್ಲ. ವೆಹಿಕಲ್ಗೆ ಫ್ಯೂಯಲ್ ನೆಸಿಟಿ ಎಷ್ಟು ಅಷ್ಟೇ ಅಷ್ಟೇ. ದೇಹಕ್ಕೆ ಆಹಾರ ಎಷ್ಟು ಬೇಕು? ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅದನ್ನು ಅರ್ಥ ಮಾಡ್ಕೋಬೇಕು. ಏನ ಏನ್ ಬರುತ್ತೆ? ಕೆಲವು ಶ್ಲೋಕಗಳು ಎಲ್ಲ ಉಪನಿಷತ್ತಲ್ಲಿ ಬರುತ್ತೆ, ಕೆಲವು ವಾಕ್ಯಗಳು ಕೆಲವು ವಾಕ್ಯ ಎಲ್ಲ ಉಪನಿಷತ್ತಲ್ಲಿ ಬರುತ್ತೆ, ಕೆಲವು ಏನ್ ಮಾಡೋದು ವಾಯುದೇವತ್ತಮ ಎಷ್ಟು ಕಡೆ ಬಂತು ಈಗಾಗಲೇ ಪರೀಕ್ಷೆ ವಿಷಯ ಎಲ್ಲ ಕಡೆ ಬಂತು. ಆ ರೀತಿ ಹೇಳ್ತಾ ಹೇಳ್ತಾರೆ ಯಾರು ಅವರ ಒಂದೇ ಮಾತು ಇವೆಲ್ಲ ಯಾರಿಗೆ? ನಿಮ್ಮಂಥವರಿಗೆ ನಮ್ಮಂಥವರಿಗೆ ಎಲ್ಲ ಅರ್ಥ ಹೇಳಿದ್ದವರು ಅಜ್ಞಾನಿಗಳಿಗೆ ಅವ್ರು ಹೇಳೋದು. ಇದೆಲ್ಲ ಅಜ್ಞಾನಿಗಳಿಗೆ, ಹೈಯರ್ ಸ್ಟೇಜಸ್ಗೆಲ್ಲ ಇದೆ, ಲೋಯರ್ ಸ್ಟೇಜಸ್ಗೆ. ಅಲ್ಲಿ ಬೋರ್ಡ್ ಹಾಕಿದಾರ ಕೇಳ್ತಾರೆ, ಆಯ್ತು ಬೋರ್ಡ್ ಹಾಕಿದಾರ ಉಪನಿಷತ್ ಹೈಯರ್ ಸ್ಟೇಜ್ ಅಂತ ಅದರಲ್ಲೂ ಹೈಯರ್ ಲೋಯರ್ ಮಾಡಿ ಮಾಡ್ಬೇಕು ಇದಕ್ಕೆ. ಈಗ ಬೋರ್ಡ್ ಇದ್ರೆ ತೋರಿಸು ಒಂದ್ ಕಡೆ ದಾಸ್ ಎಲ್ಲ ಕೂಡ ಏನಪ್ಪ ಅಜ್ಞಾನಿ ಒಂದು ಮಾತಿದ್ರೆ ಸೇರಿಸ್ಬೇಕು. ಆ ಸುಳ್ಸಲು ನೋಟ್ ಬರೀತಾರೆ, ಮತ್ತೆ ತಪ್ಪಾಗಲಿಲ್ಲ ಅದು. ನಾಳೆ ಎಲ್ಲರೂ 8 ಗಂಟೆಗೆ ಬನ್ನಿ, ನಮಗಲ್ಲ ನೋಟ್ ಬರ್ಕೊಳ್ಳೋದು ಕೆಳಗೆ, ಅಲ್ಲಿ ಅವ್ರು ಹೇಳ್ಬೇಕು ನೋಟ್, ಇವನ್ನೇ ಬರ್ಕೊಂಡ್ಬಿಟ್ರೆ ಇದೇ ಕೆಲಸ ಮಾಡಿದ್ದೇವ್ರು. ಅದಕ್ಕೆ ಪ್ರಕ್ಷೇಪಾದಿಗಳನ್ನು ಈ ರೀತಿ ಪ್ರಕ್ಷೇಪ ಸಮ ಸ್ವಾತಂತ್ರ್ಯನೈವ ಭೋಕ್ತೃತ್ವ. ಇನ್ನೊಂದು ಅರ್ಥ ಇದೆ, ನಮ್ಮ ದೇಹದೊಳಗೆ ಜೀವ ಪರಮಾರ್ಥ ಇಬ್ಬರು ಇರೋದು, ಆದರೆ ಫಲ ಎಲ್ಲ ಜೀವ ತಿಂತಾನೆ, ದೇವರು ತಿನ್ನೋದಿಲ್ಲ. ದೇವರು ಸ್ಟ್ರಾಂಗ್ ಯಾವಾಗಲೂ ಹಾಗೆ ಇರ್ತಾನೆ, ಜೀವ ಏನಾಗ್ತಾನೆ ತಿಂದು ತಿಂದು ಹೋಗ್ತಾನೆ ಅಂತ ಹೇಳ್ತಾರೆ ಅಷ್ಟೇ. ತಿಂದು ತಿಂದು ಫಲಾಪೇಕ್ಷೆ ಇಷ್ಟಪಟ್ಟು ಪಟ್ಟು ಹಾಳಾಗ್ತಾನೆ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನೋ ಮನೀಷೆಯ ಶೋಚತಿ ಮುಹ್ಯಮಾನ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಮಹಿಮಾನಂಬಿತಿ ವೀತ ಶೋಕ. ಕೊನೆಗೆ ದುಃಖ ಪಡ್ತಾ ಇರ್ತಾನೆ ಪಡ್ತಾ ಇರ್ತಾನೆ ಜೀವ. ಯಾವಾಗ ದೇವರು ತನಗಿಂತ ಬೇರೆ ಅಂತ ಗೊತ್ತಾಗುತ್ತಲ್ಲ ಆಗ ಮುಕ್ತನಾಗಿ ಬಿಡ್ತಾನೆ. ಭೇದ ಜ್ಞಾನದ ಮುಕ್ತಿ, ಅಭೇದ ಜ್ಞಾನದ ಮುಕ್ತಿ ಅಲ್ಲ. ಅನ್ಯಮೀಶಂ ಬೇರೆಯಾಗ ದೇವರನ್ನು ಯಾವಾಗ ಕಾಣ್ತಾನಲ್ಲ ಆಗ ಅವನು ವೀತ ಶೋಕ ಭವತಿ, ಎಲ್ಲ ದುಃಖ ಕಳ್ಕೊಂಡು ವೈಕುಂಠಕ್ಕೆ ಹೋಗ್ತಾನೆ, ಅಲ್ಲಿವರೆಗೂ ಹೋಗೋದಿಲ್ಲ. ಆಚಾರ್ಯ ಬರೀತಾರೆ, ನಾಸ್ತೀಶೋ ಅಶ್ಯಾ ಯಥೋ ಅನ್ಯೋಹಿ ತಥೋ ಅನೀಶಾ ಹರೇರ್ಮತಿ ಇತಯಾ ಮುಹ್ಯತಿ ಜೀವಸ್ತಂ ಅನ್ಯಂ ಜ್ಞಾತ್ವಾ ವಿಮುಚ್ಯತೆ. ದೇವರನ್ನ ಅನ್ಯ ಅಂತ ತಿಳ್ಕೊಂಡ ಮುಕ್ತನಾಗ್ತಾನೆ. ಜೀವಾದನ್ಯ ಸ್ವತಂತ್ರೋಯಂ ಯಥೋತಃ ಪುರುಷೋತ್ತಮ ಇತಿ ಬ್ರಹ್ಮಸಾರೇ ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಯಾವಾಗ ದೇವರನ್ನ ಜೀವ ಕಾಣ್ತಾನಲ್ಲ ಆಗ ಅವನೇನಾಗ್ತಾನೆ, ಪುಣ್ಯ ಪಾಪೇ ವಿಧೂಯ ಎಲ್ಲ ಗರ್ಭಬಂಧನ ಕಳ್ಕೊಂಡ್ಬಿಟ್ಟು ನಿರಂಜನ ನಿರ್ಲಿಪ್ತನಾಗಿ ಮೋಕ್ಷಕ್ಕೆ ಹೋಗ್ತಾನೆ. ಇಲ್ಲಿ ಅದ್ವೈತಗಳು ಏನ್ ಮಾಡ್ತಾರೆ, ಬೇರೆ ಅರ್ಥ ಮಾಡಕ್ ಬರೋದಿಲ್ಲ ಅವರಿಗೆ. ವಿಸಿಟ್ ಆಗ್ತೇವೆ ಪರಮಂ ಸಾಮ್ಯ ಎಂಬುಬೈತಿ ಬಂತಲ್ಲ ನೋಡಿದ್ರ, ಇಟ್ ಬಿಕಮ್ಸ್ ಟೋಟಲಿ ಈಕ್ವಲ್ ಟು ಗಾಡ್ ಅಂತ ಹೇಳ್ಬಿಡ್ತಾರೆ. ಇದೊಂದು ಭಾರಿ ಗಟ್ಟಿ ಅವರಿಗೆ. ಅದಕ್ಕೆ ಹೇಳಿ ಪರಮಂ ಸಾಮ್ಯ ಅಂದ್ರೆ ಹಾಗಲ್ಲ, ಪರಮಂ ಸಾಮ್ಯ ಅಂದ್ರೆ ಏನು, ಒಂದು ಸಾಮ್ಯ ಇದೆ ಪರಮ ಸಾಮ್ಯ. ಮುಕ್ತರಿಗೂ ದುಃಖ ಇಲ್ಲ, ದೇವರಿಗೂ ದುಃಖ ಇಲ್ಲ, ಇಂಥ ಸಾಮ್ಯ ಹೊಂತಾನೆ ಹೊರತು ಯಾವ ತೊಂದರೆ ಇಲ್ಲ. ಬೇರೆ ಈಕ್ವಾಲಿಟಿ ಇಲ್ಲ, ಪ್ರಿನ್ಸಿಪಾಲಿಟಿ ಅಟೆಂಡರ್ ರಿಟೈರ್ ಆಗ್ತದೆ, ಒಂದು ಸಾಮ್ಯ ರಿಟೈರ್ಮೆಂಟ್ ಎಂಬುದು ಏನಾಯ್ತು ಈಗ ಅಷ್ಟೇ ಹೊರತು ಬೇರೆ ಅಲ್ಲ. ಸೀನಿಯರ್ ಸಿಟಿಸನ್ ಒಂದು ಸಾಮ್ಯ, ಸೀನಿಯರ್ ಸಿಟಿಸನ್ ಕ್ಲಾಸ್ 1 ಆಫೀಸರು ಸೀನಿಯರ್ ಸಿಟಿಸನ್ 60 ದಾಟಿಬಿಟ್ಟ ಇವನು ಸೀನಿಯರ್ ಅಷ್ಟೇ ಹೊರತು ಈ ಸಾಮ್ಯನ ಎಂಥ ಸಾಮ್ಯ ಇದು, ಒಂದು ಅರ್ಥದ ಸಾಮ್ಯ ಹೊರತು ಟೋಟಲ್ ಸಾಮ್ಯ ಅಲ್ಲ. ಅದು ಅರ್ಥ ರಿಟೈರ್ ಆಯಿತು ಅದು ಕರೆಕ್ಟ್, ಸಾಮ್ಯ ಬಂತು, ಪೆನ್ಷನ್ ಒಂದೇನೆ ಎಲ್ಲರಿಗೂ, ಎಷ್ಟು ಡಿಫ್ರೆನ್ಸ್ ಇದೆ ಮತ್ತೆ ಕೆಲವು ಸರ್ತಿ ಅಂತೂ ಎಷ್ಟು ಜಾಸ್ತಿ ಇರುತ್ತೆ, ತುಂಬ ಕಡೆ ಡಿಫ್ರೆನ್ಸ್ ಇರುತ್ತೆ. ಆದ್ದರಿಂದ ಎಂದು ಸಾಮ್ಯ ಬರೋದಿಲ್ಲ. ಪ್ರಾಣೋ ಹಿ ಏಷಃ ಸರ್ವಭೂತೈರ್ವಿಭಾತಿ ವಿಜಾನನ್ ವಿದ್ವಾನ್ ಭವತೆ ನಾತಿವಾದಿ ಆತ್ಮಕ್ರೀಡಃ ಆತ್ಮರತಿ ಕ್ರಿಯಾವಾನ್ ಏಷಃ ಬ್ರಹ್ಮವಿದಾಂ ವರಿಷ್ಠ. ದೇವನು ತಿಳ್ಕೊಳ್ತಾ ಹೋದಂತೆ ಏನಾಗ್ತದೆ ಅಂದರೆ ಜೀವ ಅತಿವಾದಿ ನಭವತಿ, ಹೆಚ್ಚು ಮಾತಾಡೋದಿಲ್ಲ ಅಂತ ಒಂದು ಅರ್ಥ, ತಪ್ಪು ಮಾತಾಡೋದಿಲ್ಲ ಅಂತ ಇನ್ನೊಂದು ಅರ್ಥ. ಅತಿವಾದಿ ಆಗೋದಿಲ್ಲ, ಗೊತ್ತಾಯ್ತಾ, ಅತಿವಾದಿ ಆಗೋದಿಲ್ಲ, ಸರಿಯ ಅತಿಕ್ರಮ್ಯ ಪ್ರಮಾಣಗಳು ಅತಿಕ್ರಮಿಸಿ ಮಾತಾಡೋದಿಲ್ಲ. ಸತ್ತೇನ ಲಭ್ಯ ಏಷ ಆತ್ಮ ಸಮ್ಯಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ. ಇಂಥ ದೇವ್ ಸುಮ್ಸುಮ್ನೆ ಸಿಗೋದಿಲ್ಲ. ಸತ್ತೇನ ಲಭ್ಯ ಸತ್ಯಧರ್ಮರತಾಯೇಚ, ಸತ್ಯವನ್ನು ಅನುಷ್ಠಾನ ಮಾಡಬೇಕು, ಸತ್ಯಂವಾದ ಧರ್ಮಂಚರ. ಆಮೇಲೆ ಸಮ್ಯಜ್ಞಾನೇನ, ಸರಿಯಾದ ಜ್ಞಾನ ಇರಬೇಕು. ಬ್ರಹ್ಮಚರ್ಯೇಣ ನಿತ್ಯಂ, ಬ್ರಹ್ಮಚಾರ್ಯಾದಿ ಧರ್ಮ ಇರಬೇಕು. ಆಮೇಲೆ ಅಂತಃಶರೀರೇ ಜ್ಯೋತಿರ್ಮಯೋ ಹಿ ಶುಭ್ರೋ ಎಂ ಪಶ್ಯಂತಿ ಯತಯ ಕ್ಷೀಣ ದೋಷಾಹ, ದೋಷಗಳು ಕಡಿಮೆ ಆಗ್ತಾ ಹೋದಂತೆ ದೇವರು ಕಾಣ್ತಾನೆ. ಸತ್ಯಮೇವ ಜಯತಿ ನಾನೃತಂ, ಇಲ್ಲಿ ಬಂತು ಸತ್ಯಮೇವ ಜಯತಿ ನಾನೃತಂ. ಇವತ್ತು ಯಾರು ಮಾತಾಗ್ಬಿಟ್ಟಿದೆ ಅದು, ಗಾಂಧಿ ಮಾತಾಗ್ಬಿಟ್ಟಿದೆ, ಯಾಕೆ ದೇವರು ಮಾತದು, ಉಪನಿಷತ್ತಿನ ಮಾತು. ಸತ್ಯಮೇವ ಜಯತಿ ನಾನೃತಂ, ಸತ್ಯೇನ ಪಂಥ ವಿತತೋ ದೇವಯಾನ. ಸತ್ಯದ ಮಹತ್ವ ಬಂತಲ್ಲ ಸತ್ಯ ಶಬ್ದಕ್ಕೆ, ಇಲ್ಲಿ ಒಂದು ದೇವರು ಅಂತ ಅರ್ಥ. ಸತ್ಯ ಸಮಾತ್ಮ ವಿಷ್ಣು ಸಹಸ್ರಾವದ ಪದ, ಸತ್ಯಮಂದ್ರೆ ಮೀಮಾಂಸ, ಬ್ರಹ್ಮಸೂತ್ರಗಳಿಂದ ದೇವರು ಸಿಗ್ತಾನೆ, ಇಲ್ಲವದ್ರಿಲ್ಲ. ಏನಾಕ್ರಮಂತೆ ಋಷಯೋ ಹಿ ಆಪ್ತಕಾಮ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ ಬೃಹತ್ ತತ್ ದಿವ್ಯ ಚಿಂತ್ಯ ರೂಪಂ. ಇದು ಕೊನೆಯ ಒಂದು ಘಟ್ಟ ಇದೆ, ಇವತ್ತು ಮುಗಿಲಿಲ್ಲ ಅದು, ನಾಳೆ ಮುಗಿಸಿಬಿಟ್ಟು ಅಥರ್ವಣ ಬಹಳ ಮುಖ್ಯ, ತುಂಬ ವಿಷಯವಾಕ್ಯ ಬ್ರಹ್ಮಸೂತ್ರ ಬಗ್ಗೆ ಇದರಲ್ಲಿದೆ. ಅಥರ್ವಣ ಉಪನಿಷತ್ತು ಬಹಳ ಮುಖ್ಯವಾದ ಉಪನಿಷತ್ತು ಇದು, ಅದಕ್ಕೆ ತಡ ಆಗಿದೆ, ನಾಳೆ ಮುಂದಿನ ಭಾಗ ಮುಗಿಸಿಬಿಟ್ಟು ಮುಂದೆ ಬರೋದು ಮಾಂಡೋಕ ಉಪನಿಷತ್ತು. ಮಾಂಡೋಕ ಉಪನಿಷತ್ತಿನಲ್ಲಿ ಏನು ಹೇಳ್ತಾರೆ, ವ್ಯವಸ್ಥಾ ತ್ರಯ ಇದೆಯಲ್ಲ, ಸ್ವಪ್ನ ಸುಷುಪ್ತಿ ಎಚ್ಚರ, ಅದು ನಿಯಾಮಕ ರೂಪಗಳ ಬಗ್ಗೆ ಹೇಳ್ತಾರೆ, ಬಹಳ ಮುಖ್ಯವಾದ ಉಪನಿಷತ್ತು ಅದು. ನಾಳೆಗೆ ಅದನ್ನು ಮುಗಿಸಿ ನಾಡಿದ್ದು ತೈತರಿಯ ಉಪನಿಷತ್ತು. ಗೊತ್ತಾಯ್ತು? ತೈತರಿಯ ನಾಡಿದ್ದೆ ಯಾತಕ್ಕೆ ಅಂದರೆ ಶಾಂತಿ ಮಂತ್ರ ಬರುತ್ತೆ ಅದರಲ್ಲಿ. ಗೊತ್ತಾಯ್ತಾ? ನಾಳೆ ಪಾಡ್ಯರು ಸ್ವಲ್ಪ ಇರೋದ್ರಿಂದ ಪಾಡ್ಯರಿಂದ ಅದು ಬೇಡ. ಇವತ್ತು ಇವೆರಡು ಇವತ್ತು ನಾಳೆ ಮುಗಿಸಿಬಿಟ್ಟು ಆಮೇಲೆ ತೈತರಿಯಕ್ಕೆ ಹೋಗೋದು. ಇವತ್ತು ನಾಳೆಗೆ ಇದು ಪೂರ್ತಿ ಮುಗಿದು ಮುಂಗೆ ಪಾಂಡುಕ ಉಪನಿಷತ್ತು ಮುಗಿಯಿತು. ಭಾಳ ಅಪೂರ್ವವಾದ ಉಪನಿಷತ್ತು, ಪ್ರತಿಯೊಂದು ಮಾತುಗಳು ಅಪೂರ್ವನೇ ಆಯಿತು. ನಾಳೆ ಅದನ್ನು ನೋಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯಃ.